कामदक्षुर्तः चिन्तामणिस्तु व्यापारीयः मुनित्रयमुदाहृतः वादिराजगुरुं मुन्देरगोत्तमगुरुं तथा राघवेन्द्रां तथा सर्वान् सद्गुरून् प्रणतोऽस्मि। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम श्रीगुरुभ्यो नमः। जन्माद्यस्य यतो अन्वयादितरतस्यार्थेषु विघ्नस्वरा तेने ब्रह्मसदाय आदिकवये उच्यन्ति यं सूरयः तेजो वारिप्रदां यथा विनिमयो यत्र त्रिसर्गपुरुषा धाम्ना स्वेन सदा निरस्तकुहकं सत्यं परं सृष्टिस्थित्यर्थे एकानीतिरुचितमो गन्धमोक्षास्य यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणभिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेत् महात्मा। परमपवित्रवाद श्रीमद्भागवत महापुराणद नवमस्कन्धदलि ಯಾವ ರೀತಿಯಾಗಿ ಗುರುವಸ್ವತಮನು ಒಬ್ಬ ಮಗನನ್ನು ತಂಡಕ್ಕೆ ಪಟ್ಟು ಮಗಳು ಈ ಮಗನಾಗಿ ಇಲಾ ಸುದ್ಯುಮ್ನ ಮಗಲಾದ ಅನೇಕ ಹೆಸರುಗಳನ್ನು ಹೊಂದಿದ್ದೇನೆ ಕೇಳಿದ್ದೆ. ಅನಂತರ ಇಕ್ಷಾಕು ಮಗಲಾದ 10 ಮಕ್ಕಳನ್ನು ಪಡೀತಾನೆ. ಅದರಲ್ಲಿ ಶರಿಯಾತಿ ತನ್ನ ಮಗನಾದ ಸುಕನ್ಯೆಯಿಂದಾಗಿ ಬಹಳ ವಿಶಿಷ್ಟವಾದಂಥ ಸಾಧನೆಯನ್ನು ಮಾಡಿದ. ಮುಂದೆ ಚವನಮುನಿಗಳು ಅಶ್ವಿನಿ ಮುನಿ ದೇವತೆಗಳನ್ನು ಸಂಪರ್ಕ ಮಾಡಿಬಿಟ್ಟು ತಾವು ತಾರುಣ್ಯವನ್ನು ಪಡೆದರು. ಅದನ್ನೆಲ್ಲ ಸುಕನ್ಯೆ ಸರಿಯಾತಿಗೆ ಹೇಳಿದಾಗ ಸರಿಯಾತಿ ಭಾರಿ ಸಂತೋಷಪಡ್ತ. ಆ ಸಮಯದಲ್ಲೇ ಚವನಮುನಿಗಳು ಹೇಳಿದರು, ಇದಕ್ಕೆ ಪ್ರತಿಯಾಗಿ ನಾನು ಅಶ್ವಿನಿ ದೇವತೆಗಳಿಗೆ ಯಜ್ಞಯಾಗಗಳಲ್ಲಿ ಆವಿರ್ಭಾಗವನ್ನು ಕೊಡುವ ಒಂದು ಮಾತು ಕೊಟ್ಟಿದ್ದೇನೆ, ಅದು ನಡೆಸಬೇಕಾಗಿದೆ ಅಂತ ಹೇಳಿದ ತಕ್ಷಣ ಸರಿಯಾತಿ ರಾಜ ಹೇಳ್ತಾರೆ, ಎಂಥ ಅಳಿಯ ನೀವು, ನಿಮ್ಮ ಸಂಕಲ್ಪ ನಾನು ನೆರವೇರಿಸ್ತೇನೆ ಅಂತ ಹೇಳಿ ತಾನೊಂದು ಯಾಗವನ್ನು ಪ್ರಾರಂಭ ಮಾಡ್ತಾನೆ. ವಿಶೇಷವಾದ ಸಿದ್ಧಿಗೋಸ್ಕರ ಯಾಗವನ್ನು ಪ್ರಾರಂಭ ಮಾಡಿದಾಗ ಹವಿಸ್ಕೊಡೋ ಪ್ರಸಂಗ ಬಂದಾಗ ಅಶ್ವಿನಿ ದೇವತೆಗಳಿಗೆ ಹವಿಸ್ಸನ್ನು ಕೊಡಬೇಕು ಅಂತ ಹೇಳ್ತಾರೆ, ಮಂತ್ರ ಹೇಳಿಬಿಡ್ತಾರೆ. ಆ ಕ್ಷಣಕ್ಕೆ ಇಂದ್ರದೇವರು ಬಂದರು, ಅದು ತಪ್ಪಿಸ್ಬೇಕು ಅಂತ ಹೇಳಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಅವರು ಕೇಳೋದಿಲ್ಲ, ಕೊಡಿಸೇ ಕೊಡಿಸ್ತೇ ಇರುತ್ತೆ ಚವರ ಬಳಿಗಳು ಕೊಡುಕೊಳ್ಳೋದು ಅಂತ ಇಂದ್ರದೇವರು. ಬರೀ ಇಂದ್ರದೇವರು ಮಂತ್ರಾಯ ತಗೊಂಡೇ ಬಂದರು. ಆಗ ಚವನಮುನಿಗಳು ತಮ್ಮ ತಪಶಕ್ತಿಯಿಂದ ಇಂದ್ರದೇವರನ್ನು ಸೋಲಿಸಿಬಿಟ್ರು. ಇದೆಲ್ಲ ಕತೆ ಕೇಳಿರುತ್ತೆ, ಇಂದ್ರದೇವರು ಸೋಲಿಸಕ್ಕೆ ಚವನಮುನಿಗಳು ಎಲ್ಲಿ ಸಾಧ್ಯ? ಅವರು ತಹಸೀಲ್ದಾರು ಗವರ್ನರ್ನ ಟ್ರಾನ್ಸ್ಫರ್ ಮಾಡಿದಂತಾಗ ಸಾಧ್ಯನೇ ಇಲ್ಲ. ಅದನ್ನು ಕೂಡ ಇಂದ್ರದೇವರು ಹ್ಯಾಕ್ ಮಾಡಿದರು ಅಂದರೆ ಅವರಿಗೂ ಕೊಡೋ ಉದ್ದೇಶ ಇತ್ತು, ಕೊಡೋ ಉದ್ದೇಶ ಇತ್ತು. ಇಲ್ಲಿ ಒಂದು ಅಸುರ ಮಾಡೋಕ್ಕೋಸ್ಕರ ಒಂದು ವಿರೋಧ ಮಾಡಿದಂತೆ ಹೊರತು ಇಂದ್ರಾದಿ ದೇವತೆಗಳ ಆಜ್ಞೆಗೆ ವಿರುದ್ಧವಾಗಿ, ಇಚ್ಛೆಗೆ ವಿರುದ್ಧವಾಗಿ ಹವಿಸಿಕೊಡುವ ಶಕ್ತಿ ಚವರಮುನಿಗಳಿಗಿಲ್ಲ. ಆದರೆ ಅಂಥವರ ಸಂಕಲ್ಪವನ್ನು ನಡೆಸ್ತೇವೆ ಅಂತ ಅನುಗ್ರಹ ಮಾಡ್ತೇವೆ ಅಂತ ಹೇಳೋದಕ್ಕೋಸ್ಕರ ಇಂದ್ರದೇವರು ಬಂದು ತಾವು ಸ್ವತಂತ್ರ ಮಾಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಳ್ಳೋದವರ ತಾರತಮ್ಯ ಪೂರ್ತಿ ವ್ಯತ್ಯಾಸ ಆಗಿಬಿಡ್ತಾ ಇತ್ತು. ತಾರತಮ್ಯ ಹೆಚ್ಚು ಕಡಿಮೆ ಆಯಿತು ಅಂದರೆ ಶಾಸ್ತ್ರ ಅಲ್ಲ ಅಂತ. ದೇವದೈತ್ಯರ ತಾರತಮ್ಯವು ಪಾವಬಾರಿ ಮತಾನುಗರಿಗೆ ಕೇವಲ ಅವಶ್ಯಕವು ತಿಳಿಯುವುದು ಸರ್ವಕಾಲದ. ಎಲ್ಲಿ ತಾರತಮ್ಯ ತಪ್ಪಿದ್ರು ಕೂಡ ಅದು ಶಾಸ್ತ್ರ ಆಗೋದಿಲ್ಲ. ಆ ರೀತಿಯಾಗಿ ಶುದ್ಧ ರೀತಿಯಲ್ಲಿ ರಾಮಾಯಣ ಮಹಾಭಾರತ ಭಾಗವತ ಎಲ್ಲವನ್ನೂ ತಿಳಿಸಿದ ಹಿರಿಮೆ ಶ್ರೀಮದ್ ಆಚಾರ್ಯರು. ಕೊನೆಗೆ ಅಶ್ವಿ ಅವತ್ತಿನಿಂದ ಅಶ್ವಿನಿ ದೇವತೆಗಳಿಗೆ ಅವಿರ್ಭಾಗ ಸಿಕ್ಕಾಗಲ್ಲ. ಅವರು ಮಾಡಿದಂಥ ಋಷಿಗಳ ಮೇಲಿನ ಒಂದು ಕಾರುಣ್ಯ ಅವರಿಗೆ ಪ್ರತಿಫಲವನ್ನು ತಂದುಕೊಂಡಿತು. ಅದಕ್ಕೆ ಹೇಳ್ತಾರೆ, ಯಾವುದೇ ಅವರು ಕೆಲಸ ಮಾಡಿದಾಗ ಅದು ಸದುದ್ದೇಶದಿಂದ ಕೂಡಿದರೆ ಒಳ್ಳೆ ರೀತಿಯಲ್ಲಿ ಇಬ್ಬರಿಗೂ ಒಳ್ಳೆಯದಾಗುತ್ತೆ. ಬದುಕ ಸಾಕ್ಷಿಯಾಗಿ ಚವರವರಿಗೆ ತಾರುಣ್ಯ ಬಂತು, ಇವರಿಗೆ ಭವಿಷ್ಯ ಸಿಕ್ತು ಅಂತ ಫಲಶ್ರುತಿಯಾಯಿತು. ಗೊತ್ತಿದ್ದೆ ತೋ ಪ್ರಸಂಗ ನಡೀತಾ ಹೋಗ್ತಾ ಇದೆ. ಮುಂದೆ ಅದರಲ್ಲಿ ಆ ವಯೋಸ್ವತ ಪಡುವಿನ ವಂಶದಲ್ಲೇನೆ ಕಕುತ್ಬಿ ಎಂದು ಒಬ್ಬ ರಾಜ ಬರ್ತಾರೆ. ರೇವತ ಅಂತ ಆತನ ವಂಶದ ಹೆಸರು, ಕಕುತ್ಬಿ ಅಂತ ಆತನ ಹೆಸರು. ಆತನಿಗೆ ಒಬ್ಬಳು ರೇವತಿ ಎಂದು ಒಬ್ಬ ಮಗಳು. ಅವಳನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ತುಂಬ ಯೋಚನೆ ಮಾಡಿದೆ. ಮೊದಲನೇದಾಗಿ ರಾಜಕುಮಾರಿ, ಅದು ಇಂಥ ಶ್ರೇಷ್ಠ ರಾಜರ ಕುಮಾರಿ, ಸಾಕ್ಷಾತ್ ವಾರುಣಿ ದೇವಿಯ ಅವತಾರ. ಶೇಷದೇವರ ಹೆಂಡತಿಯೇ ವಾರುಣಿ ದೇವಿ, ಅವರ ಅವತಾರ ಗುಣ ವಿಪಾದಿಗಳಲ್ಲಿ ಭಾರಿ ಶ್ರೇಷ್ಠಳಾದಂಥ ಕುಮಾರಿ. ಯಾರಿಗೂ ಕೊಟ್ಟು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಕನ್ಯೆಯನ್ನು ಬಯಸಿ ರಾಜರ ರಾಜ ಕುಮಾರರುಗಳ ಸಾಲು ಸಾಲು ತಂದು ಅದು ಯೋಚನೆ ಮಾಡ್ತಾ ಎಷ್ಟಾದರೂ ವರಿಷ್ಠರ ಬುದ್ಧಿ ಅಷ್ಟೇ ಇದೆ, ನಾವು ತೀರ್ಮಾನ ಮಾಡೋದು ಸರಿಯಲ್ಲ, ಬ್ರಹ್ಮದೇವರನ್ನೇ ಕೇಳೋಣ ತೀರ್ಮಾನ ಮಾಡಿ, ಬ್ರಹ್ಮದೇವರನ್ನೇ ಕೇಳೋಣ ಇದು ಅರ್ಥ ಮಾಡ್ಕೊಂಡು. ಬ್ರಹ್ಮದೇವರ ನಮಗೆ ಸಿಗೋದಿಲ್ಲ, ಆತರೆ ಸಿಗ್ತೀವಿ ನಮಗೆ ಸಿಗೋದಿಲ್ಲ, ಅದಕ್ಕೆ ನಮಗೆ ಜಾತಕ ಅಂತ ಅದಕ್ಕೆ ಮಾಡಿ ಜಾತಕಗಳಲ್ಲಿ ದೈವಘಟ್ಟ ನಡೆಯುತ್ತೆ ಅಂತ. ಮತ್ತು ಬರ್ತೀರಿ ಚೀಫ್ ಮಿನಿಸ್ಟರ್ ಕಂಡು ಮಾತಾಡೋಕ್ಕಾಗೋದಿಲ್ಲ, ಆ ರೂಲ್ಸ್ನಲ್ಲಿ ಎಲ್ಲ ಗೊತ್ತಾಗುತ್ತೆ. ಕೆ ಸಿ ಎಸ್ ಆ ರೂಲ್ಸ್ ನೋಡಿದ್ರೆ ಹೇಗಿರೋದು ಗೊತ್ತಾಗುತ್ತೋ. ಭಗವಂತನ ಕಂಪನಿ ಕಾಣೋದಿಲ್ಲ. ವೇದೋಪನಿಷತ್ತುಗಳನ್ನು ರಾಮಾಯಣ ಮಹಾಭಾರತಗಳನ್ನು ನಾವು ನೋಡಿದಾಗ ಪರಮಾತ್ಮ ಏನು ಹೇಳಿದ್ದಾರೆ ಅಂತ ನಮಗೆ ಅರ್ಥವಾಗುತ್ತೆ. ಋಷಿಗಳ ಮಾತನ್ನು ದೊಡ್ಡವರ ಮಾತನ್ನು ತಿಳಿಬೇಕಾದ್ರೆ ನೇರ ಪ್ರಶ್ನೆ ಮಾಡೋದಲ್ಲ, ಅಥೆಂಟಿಕ್ ಸೋರ್ಸ್ ಇರುತ್ತೆ ಅದನ್ನು ಉಪಯೋಗಿಸ್ಬೇಕು. ಇವತ್ತು ನಮಗಂಥ ಸೋರ್ಸ್ ಅಂದರೆ ಜಾತಕಗಳನ್ನು ನೋಡಿ, ಎಷ್ಟು ಸರಿಯಾದ ಜಾತಕ ಇದ್ದರೆ ರಿಸಲ್ಟ್ ಸರಿಯಾಗಿ ಬಂದೇ ಬರುತ್ತೆ. ಇವ್ರು ಕೋಟಾ ಜಾತಕ ಅಂದರೆ ರಿಸಲ್ಟ್ ತಪ್ಪಾಗುತ್ತೆ, ಅದೇನು ಮಾಡೋಕ್ಕೆ ಯಾರೋ ಬ್ಲಡ್ ಕೊಟ್ಟು ಚೆಕ್ ಮಾಡಿಸಿ ಏನಾಗುತ್ತೆ, ಅವ್ನ ಬ್ಲಡ್ ಸರಿಯಾಗಿ ಚೆಕ್ ಮಾಡಿಸಿದ್ರೆ ಅವ್ರ ರಿಪೋರ್ಟ್ ಗೊತ್ತಾಗುತ್ತೆ. ಅವ್ರು ಯಾರೋ ಬ್ಲಡ್ ಕೊಟ್ಟರೆ ರಾಮ್ಗಾರ್ ಸರಿಯಾಗಿ ಬರುತ್ತೋ. ಟೈಮ್ ಸ್ವಲ್ಪ ಹೆಚ್ಚು ಕಡೆ ಡೇಟ್ ಟೈಮ್ ಆ್ಯಂಡ್ ಪ್ಲೇಸ್ ಊರಲ್ಲಿ ಒಂದು ವ್ಯತ್ಯಾಸವಾದರೂ ಕೂಡ ಜಾತಕ ವ್ಯತ್ಯಾಸವಾಗುತ್ತೆ. ಸರಿಯಾಗಿ ತಿಳಿಬೇಕಾದ್ರೆ ಇವತ್ತು ಬ್ರಹ್ಮಘಟದ ಅನ್ನೋದು ಭವಿಷ್ಯ ತೀರ್ಮಾನ ಮಾಡೋಕ್ಕಾಗೋದಿಲ್ಲ, ಜಾತಕಗಳನ್ನು ನೆರೆಯಲ್ಲಿ ಮಾಡೋದೇ ನಮ್ಮ ಸಾಧ್ಯವಾದಂಥ ಪರಿಸ್ಥಿತಿ. ಆತ ಬ್ರಹ್ಮದೇವರಂದರೆ ಹೊರಟ ಆಗ ಬ್ರಹ್ಮದೇವರ ಸಮಯದಲ್ಲಿ ಒಂದು ಸಂಗೀತ ಕಚೇರಿ ನಡೆದಿತ್ತು. ಅದು ದೈವಿ ಸಂಗೀತ, ಎಲ್ಲೋ ಇವತ್ತು ಮಾಡ್ತಕ್ಕಂಥ ರಾಯರಾಯ ಅಂತೇಳಿ ಯಾವುದೋ ಇಟ್ಬಿಡ್ತಾರೆ, ಅಂಥ ಸಂಗೀತ ಅಲ್ಲ. ರಾಮೋತ್ಸವ ಅಂತ ಹೇಳೋದು ಯಾವುದೋ ಹಾಡು ಹೇಳೋದು ಅವೆಲ್ಲ ಅಲ್ಲ. ಭಕ್ತಿಗೀತೆ ಹೇಳದೆ ಹೋದರೆ ಅದು ಎಂದೂ ಕೂಡ ನಮ್ಮ ಅಧ್ಯಾತ್ಮದ ಸಭೆಗಳಿಗೆ ಹೋಗ್ತದೆ, ಒಂದೊಂದಕ್ಕೆ ಸಾಧ್ಯನೇ. ಬ್ರಹ್ಮದೇವರ ಸಭೆಯಲ್ಲಿ ಸತ್ಯಲೋಕಾಧಿಪತಿಗಳ ಸಭೆಯಲ್ಲಿ ದಿವ್ಯ ಗಂಧರ್ವ ಗಾಯನ ಮತ್ತೆ ಯೋಚನೆ ಮಾಡಿದೆ ಈ ಮಧ್ಯೆ ಹೋಗೋದು ಸರಿಯಲ್ಲ, ಒಂದು ಹಾಡು ಮುಗಿಲಿ ಆಗ ಪ್ರಾರ್ಥನೆ ಮಾಡೋಣ ಅಂತ ಸ್ವಲ್ಪ ಕಾದ. ಅಕ್ಕ ಒಂದು ಆಶ್ಚರ್ಯವಾಯಿತು. ಎರಡು ಕಾರಣ ಕೊಡ್ತಾರೆ ಆಚಾರ್ಯರು, ಒಂದು ಕಾದಿದ್ದು, ಇದೊಂದು ಗಂಧರ್ವ ಗೀತೆ ಅಯೋಗ್ಯ ಗೀತಿಕಾ ನರ ವಿಭೋಹಯತಃ. ದಿವ್ಯವಾದ ಸಂಗೀತ ವೈ ಬರೆದು ಬಿಟ್ಟಾಯ್ತು, ಅದರಲ್ಲೂ ಕೂಡ ಸಂಗೀತದಲ್ಲಿ ವೈ ಬರೆದು ಬಿಟ್ಟ ಒಂದು ಒಂದು ಶಿಸ್ತನ್ನು ಪಾಲಿಸಿದ. ಒಂದು ಹಾಡು ಮುಗಿತು, ಎಷ್ಟೊತ್ತು ಬೇಕಾಗುತ್ತೆ ಹಾಡು ಮುಗಿಲಿಕ್ಕೆ? ಸಾಮಾನ್ಯ 3-5 ನಿಮಿಷ ಅಷ್ಟೇ, ಅದಕ್ಕಿಂತ ಹೆಚ್ಚು ಒಂದು ಹಾಡು ಹೇಳಿದರೆ ಅದು ಸದ್ಯ ಕಳ್ಕೊಂಡ್ಬಿಡ. ಕುದಿದ ತಕ್ಷಣ ಪ್ರಭುದೇವಂತ ನಮಸ್ಕಾರ ಮಾಡಿದ. ಏನು ಅಂತ ಅವ್ರು ಕೇಳಿದ್ರು, ಸರ್ವಜ್ಞರು ವಿಷಯ ಹೇಳ್ಕೊಂಡ, ತನ್ನ ಮಗಳಿಗೆ ವರ ಬೇಕಾಗಿತ್ತು, ಎಷ್ಟೋ ಜನ ವರ ಬಂದಿದ್ದಾರೆ, ನೀವು ತಿಳಿಸ್ಬೇಕು ಯಾರು ಯೋಗ್ಯ ವರ ಅಂತ ಹೇಳಿದ ತಕ್ಷಣ ಪ್ರಭುದೇವರು ತಮಾಷೆಯಾಗಿ ಕೇಳಿದ್ರು, ಇದ್ರ ಬರ್ತಾರೆ ಯಾರ್ಯಾರಿದ್ದಾರೆ ಹೇಳು ಅಂತ ಕೇಳಿದ. ದೊಡ್ಡ ಲಿಸ್ಟ್ ಕೊಡ್ತಾರೆ, ಪಾಪ ಆ ದೇಶದ ರಾಜ ಈ ದೇಶದ ರಾಜಕುಮಾರ ಎಲ್ಲ ಇಷ್ಟು ಹೇಳ್ತಾರೆ. ಪ್ರಭುದೇವರು ಲಕ್ಕ ಹೇಳ್ತಾರೆ, ನೋಡು ಅವರಲ್ಲ, ಅವರ ಮಕ್ಕಳು ಒಬ್ಬಕ್ಕಳಲ್ಲ, ಅವ್ರ ವಂಶ ಕೂಡ ಭೂಲೋಕದಲ್ಲಿಲ್ಲ ಅಂತ ಹೇಳ್ಬಿಡ್ತಾರೆ. ಭೂಲೋಕದಲ್ಲಿಲ್ಲ, ಏನಾಯ್ತು 3 ನಿಮಿಷ ಕೇಳ್ತಾರೆ, ದಿನ 3 ನಿಮಿಷ ಆಗಿದೆ, ಭೂಲೋಕದಲ್ಲಿ ಎಷ್ಟು ಯುಗಗಳಾಗಿದೆ ಗೊತ್ತ ಅಂತ ಹೇಳ್ತಾರೆ. ಎಷ್ಟು ಯುಗಗಳಾಗಿ ಹೋಗ್ಬಿಟ್ಟಿದೆ, ಇದು ಥಿಯರಿ ಆಫ್ ರಿಲೇಟಿವಿಟಿ, ಇದೊಂದು ಅಂಶ ಇದು. ಗೊತ್ತು ಮೇಲಕ್ಕೆ ಹೋಗ್ತಾ ಹೋದಂತೆ ಕಾಲಭಾರ ವ್ಯತ್ಯಾಸವಾಗುತ್ತೆ, ನೆನಪಿರ್ಬೇಕು ಕಾಲಭಾರ ವ್ಯತ್ಯಾಸ ಆಗ್ತದೆ. ಅವನಿಗೆ ಅನಿಸಿತ್ತು 3 ನಿಮಿಷ 5 ನಿಮಿಷ ಭೂಲೋಕದಲ್ಲಿ ಆಗಿರೋದು ಎಷ್ಟೊಂದು ಕೇಳಿದರೆ ಎಷ್ಟೋ ಲಕ್ಷಾಂತರ ವರ್ಷಗಳು ಕಳೆದು. ಆದ್ದರಿಂದ ಅವ್ರ ವಂಶಗಳು ಯಾವುದೂ ಇಲ್ಲ, ಈಗ ತಿರು ಬರೆಯವರು ಯಾರು ಉಳ್ಕೊಂಡಿಲ್ಲ. ಆ ರೇವತಿಯವರು ಇರ್ತಿ ಜೊತೆ ಕರ್ಕೊಂಡೋಗಿದ್ದ ಜೊತೆಗಿರ್ಲತ್ತೆ, ಇವಳಿಗೆ ಬರಬೇಕು ಅಂತ ಕೇಳಕ್ಕೆ ಹೋಗಿದ್ದಿರ್ತೆ, ಜೊತೆಗಿದ್ದ ಮಗಳು ಉಳಿದವರು ಯಾರೂ ಇಲ್ಲೇ ಇಲ್ಲ ಅಂತ ಹೇಳಿ ಅಂತ ಗಾಬರಿಯಾಗಿಬಿಟ್ಟು ಆಶ್ಚರ್ಯಪಟ್ಟು ಹೇಳ್ತಾರೆ. ತುಂಬ ಇದಾಯಿತು, ಹಾಗಿದ್ದರೆ ಯಾರು ಬರ ಅಂದರೆ ಈ ಹೋಗು ತಕ್ಷಣ ಹೋಗಿ ನಾನು ಕಳಿಸ್ಕೊಡ್ತೇನೆ. ಬಲರಾಮ ದೇವರಿಂದ ನಡೀತಿರೋದು 28ನೇ ದ್ವಾಪರಯುಗದ ಕೊನೆಯ ಭಾಗ. ಬಲರಾಮದೇವರಿದ್ದಾರೆ, ಅವರಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿದ್ದ. ಆ ಕೆವಾರುಡಿ ವಿಶೇಷದೇವರು ನೀತ ಪತಿಪತ್ನಿಯರು, ಅವರಿಗೆ ಮದುವೆಯಾಗಬೇಕಿತ್ತು. ಎಷ್ಟು ಯುಗಾದರೂ ಚಿಂತೆಯಿಂದ ದೇವತಾ ಪುರುಷರಲ್ಲಿ ಸ್ತ್ರೀಯರಲ್ಲಿ ಈ ದಾಂಪತ್ಯ ವ್ಯತ್ಯಾಸವಾಗೋದಿಲ್ಲ ಸಾಮಾನ್ಯವಾಗಿ ಅನ್ನೋದಕ್ಕೆ ನಿದರ್ಶನ ಇದು. ಕಷ್ಟ ಕಳಿಸಿಕೊಡ್ತಾರೆ, ಬಲರಾಮದೇವರು ಕೊಟ್ಟು ಮದುವೆ ಮಾಡ್ತಾರೆ. ಇದು ಭಾಗವತ ಪುರಾಣ ಹೇಳಿದಂಥ ಅಪೂರ್ವವಾದ ಒಂದು ಪಾಠ. ಕಾಲ ವ್ಯತ್ಯಾಸಕ್ಕೆ ಶ್ರೇಷ್ಠ ನಿದರ್ಶನ ಇತ್ತು. ಆ ಹೊತ್ತಿಗೆ ಇದೊಂದು ಪ್ರಸಂಗವೂ ನಡೆಯಿತು. ಹೀಗೆ ಬಹಳಷ್ಟು ಯುಗದ ಹಿಂದಿರುವುದು ಕೃತಯುಗದವರು, ಆತ ಅವರು ನೋಡಿದರೆ ದ್ವಾಪರ ಯುಗದವರು. ಸ್ವರೂಪದಲ್ಲಿ ಅವರು ದೊಡ್ಡವರು, ಅವರು ಸಿಕ್ಕವರು ಎಲ್ಲ ಸರಿಯೇ, ಆದರೆ ಈ ಒಂದು ನಿಯಮಗಳನ್ನು ಭಗವಂತ ಹಾಕಿದ್ದ. ಯುಗಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ಎತ್ತರ ಬದಲಾದವರಲ್ಲೂ ವ್ಯತ್ಯಾಸವಾಗುತ್ತೆ. ಪಂಚಾಂಗ ಶ್ರವಣ ಕಾಲ ಕೇಳಿರ್ತೀವಿ, ಕೃತಯುಗದಲ್ಲಿ 28 ಮೊಳ ಎತ್ತರ ಇರ್ತಿದ್ರು, ತ್ರೇತಾಯುಗದಲ್ಲಿ 14 ಮೊಳ, ತ್ರೇತಾಯುಗದಲ್ಲಿ 14 ಆದರೆ ದ್ವಾಪರದಲ್ಲಿ ಬರೀ 7 ಮೊಳ, ಕಲಿಯುಗದಲ್ಲಿ ಬರೀ 3.5 ಮೊಳ, ಭವಿಷ್ಯದ ಎತ್ತರ ಅಷ್ಟೇ. ಇದು ಕರೆಕ್ಟಾಗಿ ನಡೀತಿರೋದಷ್ಟೇ, ಅದು ಸ್ಟ್ಯಾಂಡರ್ಡ್ ಆಯಿತು. ಅಷ್ಟೆತ್ತರ ಕೂಡ ಇದ್ರೆ ಕಡಿಮೆ ಎತ್ತರ ಜಾಸ್ತಿ ಇರೋದಿಲ್ಲ, ಇದು ಪದ್ಧತಿ. ಅವಳ ಆಯುಗದವಳು ಆದ್ದರಿಂದ ಅಷ್ಟೆತ್ತರ ಇದ್ದಾಳೆ, ಬಲರಾಮದವರು ಕೂಡಿಷ್ಟೇ ಕಾಣಿಸ್ತಿದ್ದಾರೆ ಅಷ್ಟೇ ಅವಳು. ಆಗ ಏನು ಮಾಡಬೇಕು ಇವರೀಗ ಯೋಚನೆ ಮಾಡಿದರೆ, ಈ 2 ಪದ್ಧತಿ ಅವಳ ಹತ್ರ ತಕ್ಕಂತೆ ತಾವು ಬೆಳಿಬೇಕು ಅಥವಾ ತಗ್ಗತ್ತಿರ್ತ ಅವಳು ಅಡ್ಜಸ್ಟ್ ಮಾಡ್ಬೇಕು. ಯಾವ್ದು ಬೆಟರ್ ಅಂತ ಯೋಚನೆ ಮಾಡ್ತಾರೆ. ಇಲ್ಲ ಹೆಟ್ಟಿ ಅಡ್ಜಸ್ಟ್ ಆಗ್ಬೇಕು, ಗಡ್ಡ ಅಡ್ಜಸ್ಟ್ ಆಗ್ಬೇಕು, ಇಬ್ಬರವ್ರು ಅಡ್ಜಸ್ಟ್ ಆಗ್ಬೇಕು. ಯಾರು ಅಡ್ಜಸ್ಟ್ ಆಗೋದು ಒಳ್ಳೇದು ಅದಕ್ಕೆ ಹೇಳ್ತಾರೆ. ಗಂಡರಿರ್ತಕ್ಕಂತೆ ಹೆಂಡತಿ ಹೊಂದ್ಕೊಳ್ಬೇಕೇ ಹೊರತು ಎದ್ದು ಕೂಡ ತನ್ನ ಆದರ್ಶವನ್ನು ಬಿಟ್ಟುಕೊಡಬಾರ್ದು. ಗಂಡನ ಮನೆ ಸೇರಿದಾಗ ಮನೆ ದೇವರು ಕೂಡ ಗಂಡ ಮನೆ ದೇವರಾಗಲಿ ತೋರ್ ಮನೆ ದೇವರ ಹೆಸರು ಹೇಳಬಾರ್ದು, ಗಂಡ ಮನೆ ದೇವರ ಹೆಸರು ಹೇಳಬೇಕು. ಆದ್ದರಿಂದ ಅದು ನಿಯಮ ಆಗುವುದು. ಶಾಸ್ತ್ರೀಯ ಆಫೀಸಿಗೆ ಸೇರಿದ ಮೇಲೆ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಂತೆ, ಬೇರೆ ಇಲ್ಲ. ಇದು ಪದ್ಧತಿ, ಅಲ್ಲಿ ಯೋಚನೆ ಮಾಡಬೇಕು. ಅದರತಕ್ಕಂತೆ ಅವಳಾಗಬೇಕು, ದಾನ ಅವರತಕ್ಕಂತೆ ಆಗೋ ಸಂಭವ ಇಲ್ಲ ಅಂತ ಹೇಳಿಬಿಟ್ಟು ಅವರು ಅವಳ ತಲೆಯ ಮೇಲೆ ತಮ್ಮ ನೇಗಿಲಿಟ್ಟು ಎಳೆದ್ರಂತೆ. ಹೇಗೆ ಮಾಡಿದ್ರು ಗೊತ್ತಾ? ಕರೆಕ್ಟ್ ತಮ್ಮ ಹೈಟಿ ಮ್ಯಾಚಿಂಗ್ ಎಷ್ಟೋ ಅಷ್ಟೇ ಅಷ್ಟು ತರ್ಕೊಂಡ್ಬಿಟ್ರು. ಎಂಥ ಯೋಗ ಶಕ್ತಿ ಇರಬೇಕು, ಮಹಾ ಭಾರಿ ಜೊತೆಗಳು ತಲೆ ಕ ದೇಹ ಪೀಸ್ ಪೀಸ್ ಆಗಬೇಕಂತೆ, ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿದರಂತೆ. ಇದು ಅವರ ಸಾಮರ್ಥ್ಯ. ಶೇಖದೇವರು ಅಂದರೆ ಸಾಮಾನ್ಯರಲ್ಲ. ತತ್ಪಾದ ಪಂಕಜ ಮಹಾಸರತಾವ ಮಹಾಸರತಾವಪಾಪ ಸರ್ವಾದಿ ವಂದ್ಯ ಚರಣ ಯದ ಪಾಂಗಲೇಶ ಆಶ್ರಿತ್ಯ ನಾಗಪತಿ ರಂಜ ಸುರೈ ದುರಾಪಾ ಹಿರಿಯತ್ಕಟಾಕ್ಷವಲವತಿ ಅಹಿತಂ ನಮ. ಇದನ್ನು ಕೇಳಿದವರಿಗೆ ಎಷ್ಟು ಸಾಮರ್ಥ್ಯ ಶೇಷದೇವರು ಅಂತ ಗೊತ್ತಾಗುತ್ತೆ. ಆಗ ಆ ರೀತಿಯ ಅವತ್ತಿರಿದ ದಂಡ ತನ್ನ ಆದರ್ಶಗಳಿಗೆ ತಕ್ಕಂತೆ ಹೆಂಡತಿಯನ್ನು ಕನ್ವಿನ್ಸ್ ಮಾಡು, ಬಲಾತ್ಕಾರ ಮಾಡೋದಲ್ಲ, ಕನ್ವಿನ್ಸ್ ಮಾಡಿ ಗಂಡ ಹೆಂಡತಿ ಉಪವಾಸ ಮಾಡದಿರೋದಿಲ್ಲ ಅಂತ ಮನೆಯಿಂದ ಬಂದಿರ್ತಾನೆ. ಗಂಡ ಏಕಾಶಿ ಉಪವಾಸ ಮಾಡ್ತಿರ್ತಾನೆ. ಈತ ಅವಳಿತಕ್ಕಂಥ ಅಡ್ಜಸ್ಟ್ ಆಗಿ ನಾನು ಇವ್ರ ಉಪವಾಸ ಬಿಡ್ತೀನಿ ಅಂತ ಹೇಳಬಾರ್ದು. ನೀನು ಮಾಡು ಅಂತ ಹೇಳ ಬದಲಾಯಿಸ್ಬೇಕು. ಎಷ್ಟೋ ಜನ ಇವತ್ತು ಯಾರೋ ಮನೆಯಿಂದ ಬಂದಿರ್ತಾನೆ, ಇವ್ರಿಗೆ ಗೊತ್ತಿರೋದಿಲ್ಲ. ಆಮೇಲೆ ಈ ರೀತಿ ಬದಲಾಯಿಸ್ಕೊಂಡ್ರೆ ಸಂಸಾರ ಸುಖವಾಗಿ ನಡೀತದೆ ಹೊರತು ಇಲ್ಲಿ ಹೋದ್ರೆ ನಡೆಯೋದಿಲ್ಲ ಅನ್ನೋ ಅಂಶವನ್ನು ತಿಳಿಸ್ತಾನೆ. ಇದೊಂದು ಯೋಚನೆ ಮಾಡಿ. ಅಸ್ಮಾತ್ತೇನಾದರೂ ತಾವು ಅವಳಷ್ಟು ಎತ್ತರ ಆಗಿಬಿಟ್ಟಿದ್ದರೆ ಏನಾಗಬಹುದಾಗಿತ್ತು? ಇನ್ನೊಂದು ರೀತಿ ಯೋಚನೆ ಮಾಡಿ. ಶಕ್ತಿ ಇದೆಯ ಬೇಡಿ ಅವ ಏನಾಗ್ತಿತ್ತು? ಅದು ದ್ವಾಪರ ಉಳಿದವರು ಹೆಂಟಲ್ಲಿ ಎಷ್ಟಿತ್ತು, ಇವರಿಬ್ಬರು ಹಾಡಾಗಿ ಕಾಣ್ತಿದ್ರು ಅಷ್ಟೇ, ಇವರಿಬ್ಬರು ಎಲ್ಲರಿಗೂ ಹಾಡಾಗಿ ಕಾಣ್ತಿದ್ರು. ಅದಕ್ಕೆ ಉಳಿದವರಂತೆ ಅಡ್ಜಸ್ಟ್ ಆಗ ಮೆಜಾರಿಟಿ ತಕ್ಕಂತೆ ಅಡ್ಜಸ್ಟ್ ಆಗಬೇಕು ಹೊರತು ಒಬ್ಬರಿಗೆ ತಕ್ಕಂತೆ ಮಾಡೋದಕ್ಕೆ ಹೋಗ್ಬಾರ್ದು. ಆ ಹಿನ್ನೆಲೆಯಲ್ಲೂ ಕೂಡ ಅವರು ತಪ್ಪ ಎತ್ತರಕ್ಕೆ ತಕ್ಕಂತೆ ಈಗ ಎತ್ತರವನ್ನು ಬದಲಾಯಿಸಿದ್ದಾರೆ, ಸರಿಯಾಗಿ ಪ್ರಪೋರ್ಷನೇಟ್ ಆಗಿ ಬದಲಾಯಿಸಿದ್ದಾರೆ. ಅದಕ್ಕೆ ರೇವತಿ, ಇದು ಬಲರಾಮದೇವ. ರೇವತಿ ವಾರ್ಣಿದೇ ಅವತಾರಗಳಲ್ಲಿ ಒಂದು. ಇದು ಅರ್ಥ ಮಾಡಿಕೊಂಡ್ರೆ ಸೌಪರ್ಣಿಗೆ ಅವತಾರ ಇಲ್ಲ, ಸೌಪರ್ಣಿ ವಾರ್ವಡಿ ಪರ್ವತ ಪತಿತನೆಯ ಮೂರು ಜನ, ಆ ಮೂರು ಜನಗಳಲ್ಲಿ ಇವರಿಗೆ ಅವತಾರ ಇಲ್ಲ. ಗಂಡ ದೇವರಿಗೆ ಅವರ ಹೆಂಡತಿಗೆ ಅವತಾರ ಇದೆ, ಶ್ರೇಷ್ಠೇವರಿಗೆ ಅವತಾರ ಇದೆ, ಇಲ್ಲ ಅವತಾರ ಇದೆ. ಆದರೆ ಅದೇ ರೀತಿ ಪಾರ್ವತಿ ದೇವಿಯೂ ಕೂಡ ಪ್ರತ್ಯೇಕ ಇಲ್ಲ. ರುದ್ರದೇವರು ಅವತಾರ ಮಾಡಿದ ದುರ್ವಾಸಾದಿ ರೂಪದಲ್ಲಿ ಬರ್ತಾರೆ. ದುರ್ವಾಸ ರೂಪ ಯತಿ ರೂಪ, ಅಶ್ವತ್ಥಾವ ರೂಪ ಬ್ರಹ್ಮರೂಪ, ಅದು ಬ್ರಹ್ಮಚಾರಿ ರೂಪ. ಆದ್ದರಿಂದ ಅದಕ್ಕೂ ಇಲ್ಲ, ಪಾರ್ವತಿ ದೇವಿ ಪ್ರತ್ಯೇಕ ಅವತಾರ ಅಂತ ಮಾಡೋದಿಲ್ಲ. ಅವರು ಮಾಡಿದ್ದು ಅವತಾರ ಮಾಡ್ಬೋದಾಗಿತ್ತು, ಮಾಡೋ ಪ್ರಸಂಗ ಬರಲಿಲ್ಲ. ಅವರು ಈ ದ್ರೌಪದಿ ದೇಹದಲ್ಲಿದ್ದಂಥ ಒಂದು ಅನೇಕ ನಾರಕಸ್ಥರಿಂದ ಅವರೂ ಒಬ್ಬರಾದರಿದ್ದರೆ ಹೊರತು ಪ್ರತ್ಯೇಕ ಅವತಾರವನ್ನು ರಾಮಾಯಣ ಕಾಲಕ್ಕೂ ಮಾಡಲಿಲ್ಲ, ಮಹಾಭಾರತ ಕಾಲಕ್ಕೂ ಮಾಡಲಿಲ್ಲ. ಸತಿ ಒಂದು ರೂಪ, ಪಾರ್ವತಿ ಇನ್ನೊಂದು ರೂಪ ಅಷ್ಟೇ. ಮುಂದೆ ಇದೆಲ್ಲ ನಡೆದಿದ್ದು ಕೃಷ್ಣಾವತಾರದ ಕಾಲಕ್ಕೆ ಲಿಂಕ್ ಕೊಟ್ಬಿಡ್ತೇವೆ. ಇದೇ ಪ್ರಸಂಗ ಮತ್ತು ತೀರೆ ಹೇಳಿಬಿಡ್ತಾರೆ. ಕೃಷ್ಣರ ಕಲ್ಯಾಣಕ್ಕಿಂತ ಮೊದಲು ಬಲರಾಮದೇವರ ಕಲ್ಯಾಣ ಆಯಿತು. ಲೋಕದಲ್ಲಿ ಆಚಾರ್ಯರು ಬರೀತಾರೆ, ಮತ್ತೊಂದು ಧರ್ಮವನ್ನು ಕೃಷ್ಣದೇವರು ತೋರಿಸಿದರು. ಏನು ಧರ್ಮ ಅಂದರೆ, ಅಣ್ಣನಿಗೆ ಮೊದಲು ಮದುವೆಯಾಗಬೇಕು, ತಮ್ಮನಿಗೆ ಆಮೇಲಾಗಬೇಕು, ಅಕ್ಕನಿಗೆ ಮೊದಲಾಗಬೇಕು, ತಂಗಿಗೆ ಆಮೇಲಾಗಬೇಕು. ಇದು ಶಾಸ್ತ್ರದ ನಿಯಮ. ಅದನ್ನು ಕೂಡ ಕೃಷ್ಣ ತೋರಿಸಿಕೊಡ್ತಾರೆ. ಅದನ್ನೆಲ್ಲ ಆಚಾರ ನಿರ್ಣಯದಲ್ಲಿ ಬರೀತಾ ಮೊದಲು ರೇವತಿ ಕಲ್ಯಾಣ, ಆಮೇಲೆ ರುಕ್ಕುಣಿ ಕಲ್ಯಾಣ ಅನ್ನೋ ಅಂಶವನ್ನು ಕೂಡ ಸ್ಪಷ್ಟ ಮಾಡಿಕೊಡ್ತಾರೆ. ಹೀಗೆ ಕಳೆದ ಮೇಲೆ ಹತ್ತು ಜನ ಮಕ್ಕಳಿದ್ದರಲ್ಲ ಇಕ್ಷ್ವಾಕು ಬದಲಾದ ಮತ್ತೆ ವಯಸ್ಸತ್ತವರು ಮಕ್ಕಳನ್ನು ಕರೆದು ಇವೆಲ್ಲರೂ ಕೂಡ ರಾಜ್ಯವನ್ನು ಇಡೀ ರಾಜ್ಯ ಅಂದರೆ ಅಂಥದ್ದೇನು ಒಂದೆರಡು ಗ್ರಾಮ ಗೀವ ಅಲ್ಲ, ಇಡೀ ಭರತಕಂಠ ಚಕ್ರವರ್ತಿ ಅಂತ ಸಪ್ತ ದ್ವೀಪಾಧಿಪತಿ ಅಂತ ಕರೀತಾರೆ. ಎಲ್ಲ ಹಂಚಿಕೊಳ್ಳ್ರಿ ನೀವು ಹೇಳಿಬಿಟ್ರಂತೆ ಹೊರಟುಬಿಟ್ರೆ ಅವರೆಲ್ಲ ಹಂಚಿಕೊಂಡು ಹತ್ತು ಜನರಿಗೆ ಮೊದಲು ಒಂಬತ್ತು ಜನಗಳೆಲ್ಲ ಹಂಚಿಕೊಂಡ್ಬಿಡ್ತಾರೆ. ಹತ್ತೆಯವ್ರಿಗೆ ಏನು ಕೊಡೋದೇ ಇಲ್ಲ, ಹತ್ತವ್ರಿಗೆ ಏನು ಕೊಡೋದಿಲ್ಲ. ಆ ತುಪ್ಪ ವ್ಯಥೆ ಪಡ್ತಾರೆ, ಏನು ಸಿಗದಂತೆ ಆಯ್ತಲ್ಲ ಅಂತೇಳಿ ಗಲಾಟೆ ಗಲಾಟೆ ಮಾಡಲಿಲ್ಲ. ಕೋರ್ಟು ಕಚೇರಿ ಕಾಲನೂ ಅಲ್ಲ, ಹೋಗೋ ಮನುಷ್ಯರು ಅವರಲ್ಲ, ಸೀದಾ ತಂದೆ ಹತ್ರ ಬರ್ತಾರೆ. ಅಪ್ಪ ಅಣ್ಣಂದ್ರೆ ನನ್ನ ಯಾವ ಪಾಲನ್ನು ಕೊಡಲೇ ಇಲ್ಲ, ನಾನೇನು ಮಾಡಲಿ ಅಂತ ಕೇಳಿ ಅವ್ರು ಹೇಳಿ ಆಯ್ತು ಯೋಚನೆ ಮಾಡಬೇಡ, ನೀನು ಬೇರೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ನೀನೀಗ ಹೋಗು ಒಂದು ಆಶ್ರಮ ಹೇಳ್ತಾ ಅಲ್ಲಿ ಹೋಗು. ನೀನೀಗ ಅಲ್ಲಿ ಆಂಗಿರಸ ಗೋತ್ರದ ಋಷಿಗಳು ದೊಡ್ಡ ಯಜ್ಞವೊಂದನ್ನು ಮಾಡ್ತಾ ಇದ್ದಾರೆ, ನೀನಲ್ಲಿ ಹೋಗು. ನೀನಲ್ಲಿ ಹೋಗುವಂತೆ ಸರಿಯಾಗಿ ಅವರಿಗೆ ಎರಡು ವೇದ ಮಂತ್ರ ಮರ್ತು ಹೋಗಿರ್ತಾರೆ, ನೀನು ಅದನ್ನು ಜ್ಞಾಪಿಸಿಕೊಡು. ಅವರು ತುಂಬ ಖುಷಿ ಪಡ್ತಾರೆ, ಅವ್ರು ಏನು ಭಾಗ ಕೊಡ್ತಾರಲ್ಲ ನಿನ್ನ ಭಾಗ ಅಂತ ಸೀದಾ ಹೇಳ್ಕೊಡ್ತಾರೆ. ಎಂಥ ಜ್ಞಾನ ದೃಷ್ಟಿ ಇತ್ತು ರಾಜ ಆತ ಹೇಗಿದ್ದಾನೆ ಚಕ್ರವರ್ತಿ ಅಂದರೆ ದಿವ್ಯ ಜ್ಞಾನಿ. ಋಷಿಗಳು ಯಜ್ಞ ಮಾಡ್ತಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ, ಹೋಗುವತ್ತಿ ಬರ್ತಾರೆ ಬರ್ತಾರೆ ಬರಲೇ ಗೊತ್ತಾಗುತ್ತಿದೆ. ಎಂಥ ಜ್ಞಾನಿಗಳಿರಬೇಕಾಗುತ್ತೆ, ಅವರೆಲ್ಲ ರಾಜರುಗಳಾಗಿ ಕಾಲ ರಾಜರುಗಳಾದ ಋಷಿಗುರಿಗಳಿಗೆ ಸವಾರವಾಗಿ ಜ್ಞಾನ ಬಂದಿದ್ದ ಪುಣ್ಯಾತ್ಮ. ಛಾಂದೋಕ್ಯಕ್ಕೆ ಹೋಗಿ, ಬೃಹಾರಣ್ಯ ಉಪನಿಷತ್ತಿಗೆ ಹೋಗಿ, ಜನಕರಾಜ ಎಂಥ ದಿವ್ಯಜ್ಞಾನಿ ರಾಜ ಅಂದರೆ, ಋಷಿಗುರುಗಳು ವಿದ್ವತ್ ಸಭೆಯಲ್ಲಿ ಮಾತಾಡ್ತಿದ್ದಾಗ ಎಷ್ಟೋ ಜನ ಸಂಶಯ ಬಂದರೆ ಜನಕರಾಜ ಸಾಲು ಮಾಡ್ತಿದ್ದಂತ ಅಂಥ ರಾಜರುಗಳನ್ನ. ಇವತ್ತು ಧರ್ಮ ಕಂಡ್ರಾಗಲಿ ರಾಜರುಗಳಿಗೆ ಧರ್ಮ ಅಂದರೆ ಅಲರ್ಜಿ, ಅವರಿಗಿದು ಗೊತ್ತಲ್ಲ, ಅಧರ್ಮನೇ ಭಾರಿ ಧರ್ಮ ಅಂತ ತಿಳ್ಕೊಂಡ ಜನಗಳವರೆಲ್ಲ ಮಾಡಬಾರದು ಕೆಲಸ ಮಾಡಿದ್ರು ಭಾರಿ ಯೋಗ್ಯ ಭವಿಷ್ಯ ಅಂತ ಕೊಂಡಾಡ್ತಾರೆ ಅಂತ ತಿಳ್ಕೊಂಡ್ರೆ ಇವ್ರು ಏನಾದ್ರು ಬ್ಯಾಲೆನ್ಸ್ ಇದೆಯಾ, ಸ್ವಲ್ಪ ತಿಳುವಳಿಕೆ ಇದೆ ಯೋಚನೆ ಮಾಡಿ. ಎಂಥ ರಾಜರುಗಳು ಕಷ್ಟ ಅಲ್ಲಿಗೆ ಹೋಗ್ತಾರೆ, ಅದೇ ರೀತಿ ನಡೆದಿರುತ್ತೆ. ಇವತ್ತು ಸರಿಯಾಗಿ ಮಂತ್ರ ಬರ್ತಿರುತ್ತೆ, ಅವ್ರು ತಳವರ್ತಾ ಇರ್ತಾರಪ್ಪ. ಆ ಮಂತ್ರ ಗೊತ್ತಾಗದ ಹೊರತು ಯಾಕೆ ಬುದ್ಧ ಅಯೋಗಿನ ಬರ್ತ ಹೋಗ್ಬಿಟ್ಟಿದೆ, ಏನು ಮಾಡಬೇಕಾದ್ರು ಡಬ್ಬ ಜನರಿಗೆ ಸಮಸ್ಯೆ ನೋಡಿದರೆ ಅದಕ್ಕೆ ಪುಸ್ತಕ ಇದ್ದರೆ ಸ್ವಲ್ಪ ಸಾಲ್ವ್ ಆಗ್ತದೆ, ಪುಸ್ತಕ ಇಟ್ಕೊಟ್ರೆ ಬುದ್ಧ ಹೋಗ್ತಾ ಇತ್ತು. ಐದು ಕಾಲ ಪುಸ್ತಕನೇ ಇರಲಿಲ್ಲ ಅಂತ ಕೆಲವರು ವಾದ, ವಿವರಿಸಿದ್ರು ಉಚ್ಚಾವಟ್ಟೆ ವಿವರಿಸಿ ಬರೀತಾರೆ, ಅದು ಉಚ್ಚುಚ್ಚು ವರ್ಷರು ಆಗಿತ್ತು, ಪುಸ್ತಕನೇ ಇರಲಿಲ್ಲ ಪಾಪ ಅವರಿಗೆ, ಬರವಣಿಗೆನೇ ಬರ್ತಿದ್ದಿಲ್ಲ ಅಂತ ಕೆಲವರು ವಾದ. ಮಂತ್ರ ಹೇಳ್ತಾರೆ ಬರವಣಿಗೆ ಬರ್ತಿದ್ದಿಲ್ಲ, ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾರೆ. ವೇದ ಪತ್ರಗಳಂತ ಬರವಣಿಗೆಯಿಂದ ಓದಬಾರದು ನೆನಪಿರುತ್ತೆ, ಅದು ಕಿವಿಯಿಂದ ಕಿವಿ ಬರಬೇಕು. ಗಾಯತ್ರಿ ಮಂತ್ರ ಪುಸ್ತಕ ಓದ್ಕೊಂಡು ಗಾಯತ್ರಿ ಮಂತ್ರ ಆಗುತ್ತಾ, ಗುರುಪದೇಶದಿಂದ ಬರಬೇಕು, ಅದು ಗುರುಮಂತ್ರ ಅಂತಾರೆ ಇವೆಲ್ಲ ಕಲಿಬೇಕು. ತಾನೇ ಓದ್ಕೊಟ್ರಲ್ಲ, ಓದಿರ್ತಾರೆ ಎಂಬಿ ವ್ಯವಸ್ಥೆ ಯಾವ ಯೋಚನೆ ಅಂತ ಕೇಳಿದ್ರೆ ಮನೆಯಲ್ಲೇ ಓದ್ಕೊಂಡೆ ಅಂತ ಕೇಳಿದರೆ ಹಾಗೆ ಮನೆಯಲ್ಲೇ ಇರೋದು ಬರಬೇಡ ಅಂತ ಕಳಿಸ್ತಾರೆ. ಆ ವಿದ್ಯೆ ಪ್ರಾಪರ್ ಚಾನಲ್ ಬರಬೇಕು, ಯಾವಾಗ ವೇದ ವಿದ್ಯೆ ಹೇಗೆ ಬರಬೇಕು ಅಂದರೆ ಮುಖದಿಂದ ಕಿವಿಗೆ, ಕಿವಿಯಿಂದ ಮುಖಕ್ಕೆ ಮತ್ತೆ ಶಿಫ್ಟ್ ಆಗಬೇಕು ಹೊರತು ಲೇಖನದಲ್ಲಿ ಬರಬಾರ್ದು. ಇವತ್ತು ಪ್ರಿಂಟ್ ಸಿಗುತ್ತೆ ಧರ್ಮ ಅಲ್ಲ, ಪ್ರಿಂಟ್ ಆಗಬಾರ್ದು ವೇದ ಮಂತ್ರ ಅವ್ರಿಗೆ ಶ್ರುತಿ ಅಂತ ಆಚಾರ ಹೇಳ್ತಾರೆ. ಅವ್ರು ಯಾತಕ್ಕೆ ಶ್ರುತಿ ಅಂತ ಕರೀತಾರೆ ಅಂದರೆ ಶ್ರುತಾಯೇವ ಅಖಿಲೈರ್ ಯತಃ, ಅದು ಕೇಳಿ ಕೇಳಿ ಕಲಿಬೇಕು ಆದ್ದರಿಂದ ಶ್ರುತಿ ಸಂಗೀತ ಶ್ರುತಿ ಬೇರೆ, ಶ್ರುತಿ ಪಟ್ಟಿಗೆ ಆ ಶ್ರುತಿ ಬೇರೆ. ವೇದಗಳಿಗೆ ಶ್ರುತಿ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಶ್ರವಣ ಮಾಡಿ ಮಾಡಿದೇ ಬರಬೇಕು, ಅದಕ್ಕೆ ಅವರು ಪುಸ್ತಕ ಇಟ್ಕೊಳ್ಳೋಕೆ ಹೋಗಿರಲಿಲ್ಲ ಅದು ನೆನಪಿರುತ್ತೆ. ಬಟ್ ಯಾವುದೇ ವಿದ್ಯೆ ಕೂಡ ಪ್ರಾಕ್ಟಿಕಲ್ ಆಗಿ ಉಪಯೋಗಿಸ್ಬೇಕಾದ್ರೆ ಪುಸ್ತಕದಲ್ಲಿದ್ದರೆ ವಿದ್ಯೆ ಅಲ್ಲ, ಅದು ತಲೆಯಲ್ಲಿದ್ದರೆ ವಿದ್ಯೆ. ಡಾಕ್ಟರ್ ಆಪರೇಷನ್ ಮಾಡಬೇಕಾಗಿದೆ, ಅದು ಹಾರ್ಟ್ ಬೈಪಾಸ್ ಸರ್ಜರಿ ಮಾಡಬೇಕಾಗಿದೆ, ಪುಸ್ತಕ ತೆಗೆದ ಓಪನ್ ದಿ ಹಾರ್ಟ್ ಅಂತ ತೆಗೆದ ಮತ್ತೆ ಓದ್ಕೊಂಡು ಕೂತ್ಕೊಂಡೆ ಗತಿ ಏನಾಗುತ್ತೆ ಬೇಕಾಗ್ತಾರೆ ನೋಡಿ ಪೇಷಂಟ್ ಗತಿ. ಇಟ್ ಫಾಸ್ಟ್ ಮಾಡಿದರೆ ಕಷ್ಟ ಆಗಿದೆ, ಆ ಪುಸ್ತಕ ಓದ್ಕೊಂಡು ಕೂತ್ಕೊಂಡ್ರೆ ಏನು ಪಾರಾಗ್ತಾರೆ, ಅದನ್ನು ಟಕ 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 ತಲೆಯಲ್ಲಿ ಏನು ಇಮಿಡಿಯೇಟ್ ರೆಮಿಡಿ ತಲೆಯಲ್ಲಿ ಇರಬೇಕಾಗಲಿ, ಅದನ್ನ ಜ್ಞಾನ ಅಂತಾರೆ ಹೊರತು ಇದ್ರ ಜ್ಞಾನ ಅಂತ ಕರೆಯೋದಿಲ್ಲ. ಈ ಎರಡು ಕಾರಣಕ್ಕೆ ಅವರು ಪುಸ್ತಕದ ಪ್ರಸಕ್ತಿ ಬರಲಿಲ್ಲ, ಲಿಪಿ ಇತ್ತು ಎಲ್ಲ ಇತ್ತು, ಉದ್ಯೋಗ ಪದ್ಧತಿ ಎಲ್ಲ ಅಂತ ಮಾಡಿದ್ರು. ಈಗ ಹೋದ ಎಷ್ಟು ಜ್ಞಾನ ಇದ್ದಲ್ಲಿ ವಿನಯ ಇರುತ್ತೆ, ಅದು ನಿಜವಾದ ಜ್ಞಾನ ಅಂತ ಕರೀತಾರೆ. ಗರ್ವ ಇದ್ದರೆ ವಿದ್ಯೆ ಅಲ್ಲ, ಅದು ವಿನಯ ಇದ್ದರೆ ವಿದ್ಯೆ. ಈಗ ಹೋಗ್ತಾನೆ ಅವ್ರನ್ನ ಕುರಿತು ಗೌರವದಿಂದ ಕೇಳ್ತಾನೆ, ಸ್ವಾಮಿ ನನ್ನಿಂದ ಆಗಬಹುದಾ, ನನಗೆ ಬರುತ್ತೆ ಹೇಳಬಹುದಾ ಅಂತ ಕೇಳಿದ್ದಾರೆ. ಎಂಥ ರಾಜ ವೈಯಸ್ವತ ಬಂದು ತನ್ನ ಮಗನನ್ನ ಎಷ್ಟು ಚೆನ್ನಾಗಿ ವೇದವಿದ್ಯಾ ಪಾರಂಗತನನ್ನಾಗಿ ತಯಾರು ಮಾಡಿದ್ದಾರೆ ಅಂದರೆ ಋಷಿಗುರಿಗಳಿಗೆ ಬರುತ್ತೆ ಮಂತ್ರ ಏನು ಹೇಳಬೇಕು ಅಂತ ತಯಾರು ಮಾಡಿದ್ದಾರೆ. ಹೇಗಿರಬೇಕು ಇದು ನಿಜವಾದ ಅರ್ಥದಲ್ಲಿ ಮಕ್ಕಳನ್ನ ತಯಾರು ಮಾಡಬೇಕು ತಿಳ್ಕೊಳ್ಳೋದು ಸಾಕ್ಷಿ. ಅದು ಜಟಿಲವಾದ ವೇದ ಮಂತ್ರವನ್ನು ಮಗ ಹೇಳೋ ತಯಾರು ಮಾಡಿದ್ದಾನೆ, ಮಕ್ಕಳಿಗೆ ಗಾಯತ್ರಿ ಮಂತ್ರ ಹೇಳೋ ತಂದೆ ತಾಯಿ ಸಿಗೋದು ಕಷ್ಟ ಇವರು, ಯಾಕಂದ್ರೆ ಅವರಿಗೆ ಬರೋದಿಲ್ಲ ಅದರಿಂದ ಪಾಪ ಹೇಳೋ ಚಾನ್ಸೇ ಇರೋದಿಲ್ಲ. ಅವ್ರು ಹೇಳದೆ ಹೋದರೆ ಸಾವು, ಎಷ್ಟಾದರೂ ವಿದ್ಯೆ ಕೊಡಿ ಮಕ್ಕಳಿಗೆ, ಉಪನಯನ ಮಾಡಿಲ್ಲ ಅಂದರೆ ಮಕ್ಕಳು ಜೀವನ ಹಾಳು ಮಾಡಿದಾಗಲೇ. ಉಪನಯನ ಬ್ರಹ್ಮ ವಿದ್ಯೆ ಹೇಳ್ಕೊಡಿದ್ರೆ ಯಾವ ವಿದ್ಯೆ ಹೇಳಿ ಏನಕ್ಕೆ ಉಪಯೋಗ, ಮೇಷ್ಟು ಎಲ್ಲ ಪಾಠ ಮಾಡಿ ಟೆಕ್ಸ್ಟ್ ಬುಕ್ ಒಂದ್ಬಿಟ್ರೆ ಹೇಗ ಹಾಗೆ, ಟೆಕ್ಸ್ಟ್ ಬುಕ್ ಒಂದು ಪಾಠ ಮಾಡಿ ಎಲ್ಲ ಊರಿನ ಹತ್ತಿ ಎಲ್ಲ ಹೊಡೆದ್ಬಿಟ್ಟಿದ್ದಾನೆ, ಎಲ್ಲ ಫೇಲ್ ಆಗ್ತಾರೆ ಮಕ್ಕಳು. ಟೆಕ್ಸ್ಟ್ ನೋಟ್ ಪ್ರಶ್ನೆ ಕೇಳ್ತಾರೆ ಹೊರತು ಬೇರೆ ಪ್ರಶ್ನೆ ಬರೋದಿಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ವೈವಸ್ವತವನ್ನು ಕಲಿಬೇಕಾದ ಪಾಠ ಮಕ್ಕಳನ್ನು ಶ್ರೇಷ್ಠ ರೀತಿಯಲ್ಲಿ ತಯಾರು ಮಾಡಿ. ಮಾತಾ ಶತ್ರು ಪಿತಾ ವೈರಿ ಏನ ಬಾಲೋ ನಪಾಠಿತ, ಒಂದು ಸುಭಾಷಿತ ಹೇಳಿ. ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಇಂಥ ಶಾಸ್ತ್ರ ವಿದ್ಯೆಯನ್ನು ಹೇಳಿಕೊಟ್ಟಿಲ್ಲ ಅವರ ತಂದೆ ತಾಯಿಗಳಲ್ಲ, ಅವರನ್ನು ಶತ್ರುಗಳು ಎನಿಮೀಸ್ ಅಂತ ಕರೀದಿ ಅಂತ ಹೇಳ್ತಾರೆ. ನಿಜವಾದ ಶತ್ರುಗಳು ಅಂದರೆ ತಂದೆ ತಾಯಿಗಳು ಮತ್ತು ಬೇರೆಯವರಲ್ಲ ಅಂತ ಹೇಳ್ತಾರೆ. ಆ ದಾರಿಗೆ ಮಕ್ಕಳ ಕಡೆ ಶತ್ರುಗಳು ಅಂತ ಅನಿಸ್ಕೊಳ್ಬಾರ್ದು ಅಂತಿದ್ರೆ ತಂದೆ ತಾಯಿಗಳು ಸಕಾಲಕ್ಕೆ ಉಪನಯನ ಮಾಡಿ ಮಕ್ಕಳನ್ನು ವೈದಿಕ ವಿದ್ಯೆಯಲ್ಲಿ ಪರಿಣತರನ್ನು ಮಾಡುವರು. ಲೌಕಿಕದ ಕಾಲ ಏನು ತಪ್ಪಲ್ಲ ಲೌಕಿಕ ಓದು, ಆದರೆ ಅದಕ್ಕಾಗಿ ವೈದಿಕ ಬಿಡೋದು ಮಾತ್ರ ತಪ್ಪೇ. ವೈದಿಕ ವಿದ್ಯೆ ನಮ್ಮ ಜೀವನದ ಮುಖ್ಯವಾದ ಸಿದ್ಧಿಯಾಗಬೇಕು, ಪಠ್ಯಪಾಠಿಗೆ ಅದೆಲ್ಲ ಇರಬೇಕು, ಏನು ಮಾಡೋಕ್ಕಾಗೋದು. ಅವ್ರು ಹೇಳಿದ್ರಂತೆ ಹೇಳು ಪುಣ್ಯಾತ್ಮ, ನೀ ಹೇಳಿದವರು ಹೆಂಗ ನಿಂತೋಗ್ಬಿಡುತ್ತೆ ಹೇಳು ಅಂತ ಹೇಳಿ ಕಷ್ಟ ಹೇಳ್ತಾನೆ. ಈ ಭಾಗವತದ ಕಥೆ ಬರೀ ಕಥೆಯಾಗಿ ಉಳಿದಿಲ್ಲ, ಅವರೇನು ಎರಡು ಮಂತ್ರಗಳನ್ನು ಹೇಳ್ತಾನೆ. ಇವತ್ತು ಋಗ್ವೇದ ಓದೋರೆಲ್ಲ ಅದಕ್ಕೆ ನಾಭಾಗ ಬಂದು ಋಷಿ ಅಂತಲೇ ಹೇಳಬೇಕು. ಅವರು ನಾಭಾಗ ಆಗಿನ ಕಾಲಕ್ಕೆ ಮಂತ್ರಗಳು ಲುಪ್ತವಾಗಿ ಹೊರಟಿದ್ದರು, ಆ ಎರಡು ಮಂತ್ರವನ್ನು ಪುನಃ ಉತ್ಥಾನಗೊಳಿಸಿದ ಪುಣ್ಯಾತ್ಮ ಈ ನಾಭಾಗ ರಾಜ, ಇವರೇ ನಾಭಾಗ ರಾಜ ಅಂತ ಅವ್ರಿಗೆ ಖುಷಿಯಾಯಿತು. ಆಯಿತು ಸಂತೋಷಪಟ್ಟು ಹೇಳ್ತಾರೆ ನಾಭಾಗ ರಾಜ, ಭಾರಿ ಸಂತೋಷವಾಯಿತು. ಯಜ್ಞ ಮುಗೀತು, ಅಷ್ಟೊತ್ತು ವಿಮಾನಗಳು ಬಂದಂತ ಸ್ವರ್ಗಕ್ಕೆ ಹೋಗಲಿ, ಇದು ಆಗಿನ ಕಾಲದ ಸಿದ್ಧತೆ. ಯಜ್ಞಯಾಗ ಹೋದರೆ ಇವತ್ತು ಎಲೆ ಹಾಕಿರಿ ಅಂತಾರಷ್ಟೇ, ಇನ್ನೇನೂ ಇಲ್ಲ, ಹೋಗಿತ್ತು ಎಲೆ ಹಾಕಿರಿ, ಇನ್ನೇನು ವ್ಯವಸ್ಥೆ ಇರೋದಿಲ್ಲ. ಅಲ್ಲಲ್ಲ, ಆ ವೀಕ್ಷಿತ ಫಲ ಕಂಡೇ ಕಾಣಿಸ್ತಿತ್ತದೆ. ಅದನ್ನೇ ಆಚಾರ ಹೇಳಿತ್ತು, ದರ್ಶನಾಚ್ಯ ತಪಾದಿ ಫಲಸ್ಯ. ಈ ಸ್ವಿಚ್ ಹಾಕಿದ್ದಷ್ಟು ಬೆಳಕು ಬರಬೇಕಲ್ಲ, ಬೆಳಕು ಬರೆದವರು ಸ್ವಿಚ್ ಸರಿ ಇಲ್ಲ ಅಂತ ಅರ್ಥ, ಕರೆಂಟ್ ಏನಾಗಿದೆ ಅಂತ ಅರ್ಥ, ಕನೆಕ್ಷನ್ ಮಿಸ್ಸಿಂಗ್. ಇವತ್ತು ಅದು ಸ್ವಿಚ್ ಹಾಕಿದ್ದಷ್ಟು ಕರೆಂಟ್ ಹೇಗೆ ಸ್ವಿಚ್ ಮಾಡ್ತೇವಲ್ಲ, ಯಜ್ಞಾಗ ಮುಗಿದ ಮೇಲೆ ಯಾವ ವ್ಯಕ್ತಿಗೇನು ಫಲ ಅಂತ ಹೇಳಿರ್ತಾರೆ, ಫಲ ಕೊಡಬೇಕು, ಅದು ನಿಜವಾದ ಸಿದ್ಧಿ. ಅದನ್ನು ಮಾಡಿ ತೋರಿಸಿದ ನಿಜವಾದ ಹತ್ಯೆ ಬಿಡ್ತಾರೆ ಅವರೆಲ್ಲ. ಇದನ್ನು ಕರೀತಾರೆ ನಾಭಾಗರಾಜ, ಎಷ್ಟು ಒಳ್ಳೆಯವರು ನೀವು, ನೀನು ಈ ರೀತಿ ಎರಡು ಮಂತ್ರ ಹೇಳಿದ್ದಕ್ಕೆ ನಮ್ಮ ಕೆಲಸ ಪೂರ್ತಿಯಾಗಿ. ಇದವರು ಯಜ್ಞ ನಿಂತೋಗ್ತಾ ಇತ್ತು, ನಮ್ಮ ಗುರಿ ಸಾಧಿಸ್ತಾ ಇರಲಿಲ್ಲ, ತುಂಬ ಸಂತೋಷವಾಗಿದೆ ನೋಡು, ನಾವು ಹೊರಟಿದ್ದೇವೆ ಯಜ್ಞಕ್ಕೋಸ್ಕರ ತಂದಿದ್ದೇವೆ ನೋಡು, ಇಷ್ಟೆಲ್ಲ ಪದಾರ್ಥಗಳು ಇದು ನೀನೇ ತುಂಬ ನೆನಪಾಲು ಅಂತ ಹೇಳಿ. ಇದು ಆತನಿಗೆ ಸಿಕ್ಕ ದೊಡ್ಡ ಪಾಲ. ನಮಗೊಂದು ಮನಸ್ಸಿ ಭಾರಿ ಬೇಜಾರಾಗಿದೆ, ಏನು ಸಿಕ್ಕಿರ್ಬೋದು ಪಾಲ ಆತನಿಗೆ, ಯಜ್ಞ ಆಗಕ್ಕೆ ಏನು ತಂದಿರ್ತಾರೆ, ಖರ್ಚು ಮಾಡಿ ಎಷ್ಟು ಉಳಿದಿರುತ್ತೆ, ಅದರಲ್ಲಿ ರಾಜ್ಯ ಕಳ್ಕೊಂಡೊಂದು ಎಲ್ಲ ಸ್ಟೇಟ್ ನೋಬ್ರಿ ಕೊಟ್ಬಿಟ್ಟು ದೊಡ್ಡ 20-30 ಸೈಟ್ ತೊಗೊಂಡಾಗ ಆಗುತ್ತಷ್ಟೇ. ಇದೇನು ನ್ಯಾಯನ ಅಂತ ಪ್ರಶ್ನೆ. ನಮಗೆ ಅದು ಅನಿಸೋದಿಲ್ಲ, ನ್ಯಾಯ ಅನಿಸೋದೇ ಇಲ್ಲ. ಶಾಸ್ತ್ರ ಹೇಳ್ತದೆ ಸರಿಯಾದ ಪಾಲ ಆತನಿಗೆ ಸಿಕ್ಕಿ. ಅಲ್ಲ ಸ್ವಾಮಿ, ಯಜ್ಞಕ್ಕೋಸ್ಕರ ತಂದ ಪದಾರ್ಥ ಖರ್ಚಾಗಿ ಉಳಿದಿದ್ದರಲ್ಲಿ ಏನು ಸಿಗುತ್ತೆ ಅಂದರೆ, ಅದಕ್ಕೆ ಯಜ್ಞ ಯಾಗ ಮಾಡಿ ನಮ್ಗೆ ಗೊತ್ತೇ ಇಲ್ಲ. ಅದಕ್ಕೆ ಹಾಗಾಗಿ ಯಾವುದೇ ಯಜ್ಞಯಾಗ ಮಾಡಬೇಕು ಅಂತ ಹೇಳಿದರೆ ಪ್ರಪೋರ್ಷನೇಟ ಸಂಪಾದನೆ ಮಾಡಿರುತ್ತೆ, ಇಲ್ಲದೆ ಹೋದಿಲ್ಲ. 60-40 ಸೈಟ್ನಲ್ಲಿ 5 crore ಹಾಕ್ತಾರೆ ಅಂದರೆ 20 rupees ಅಷ್ಟು ಹಾಕಲಿಕ್ಕಾಗುತ್ತಲ್ಲ, ಪ್ರಪೋರ್ಷನೇಟ್ ಬಜೆಟ್ ಇರಬೇಕು ಅದಕ್ಕೆ, ಇಲ್ಲವರೆ ಮಾಡೋಕ್ಕೆ ಬರೋದಿಲ್ಲ. ಯಜ್ಞಯಾಗಗಳ ಬಜೆಟ್ ಅಂದರೆ ಭಾರಿ ದೊಡ್ಡ ಬಜೆಟ್ ಆಗಿರುತ್ತೆ, ಅದಕ್ಕೆ ತಕ್ಕಂತೆ ಯಜ್ಞಯಾಗ ಮಾಡಿದರೆ ಕೆಲಸ ಆಗುತ್ತೆ ಹೊರತು ಕೆಲಸ ಆಗೋದಿಲ್ಲ. ಪವಮಾನವಕ್ಕೆ ಒಂದಿಷ್ಟು ಅಂತಿದೆ, ಪ್ರಕೃತಿ ಶಾಸ್ತ್ರಕ್ಕೆ ಇಷ್ಟು ಅಂತಿದೆ, ಒಂದೊಂದು ಹೋಗಕ್ಕೆ ಲೆಕ್ಕ ಇಷ್ಟಿರುತ್ತೆ, ಸೀಸ್ ಆಗಿ ಬೇರೆ ಆಗುತ್ತಲ್ಲ ಅಂತ. ಅಂತ ಆ ರೀತಿ ಖರ್ಚು ಮಾಡಿದರೆ ಮಾತ್ರ ಫಲ ಕೊಡುತ್ತೆ ಹೊರತು ಫಲ ಕೊಡೋದಿಲ್ಲ. ಎಲ್ಲ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಮಂತ್ರ ಸರಿ ಇರಬೇಕು, ಪುರೋಹಿತ ಸರಿ ಇರಬೇಕು, ಸ್ಥಳ ಶುದ್ಧಿ ಇರಬೇಕು, ಕಾಲಶುದ್ಧಿ ಇರಬೇಕು, ಜೊತೆಗೆ ಆಚಾರ ಶುದ್ಧಿ ಇರಬೇಕು, ಪ್ರಪೋರ್ಷನೇಟಾಗಿ ದಾನ ಧರ್ಮ ಮಾಡಬೇಕು. ಅಷ್ಟೆಲ್ಲ ಮಾಡಿದ್ರೇ ಒಂದು ಯಜ್ಞ ಫಲ ಕೊಡುತ್ತದೆ ಹೊರತು ಫಲ ಕೊಡೋದಿಲ್ಲ. ಇದೆಲ್ಲ ಗೊತ್ತಿದ್ದರೆ ನಮಗೆ ಯಾಕೆ ನಮ್ಮ ಕರ್ಮಗಳು ಫಲ ಕೊಡೋದಿಲ್ಲ ಅನ್ನೋದು ಅರ್ಥ ಆಗ್ತದೆ. ಆ ಫಲದಲ್ಲಿ ಯಾವ ಕರ್ಮಕ್ಕೂ ನಾವು ಗಮನ ಕೊಟ್ಟೇ ಇರೋದಿಲ್ಲ. ಮಂತ್ರದಿಂದ ಎಲ್ಲ ಲೋಪನೆ, ಬೆಡಕ ಬಿದ್ದು ಶುರು ಮಾಡಿರ್ತೇನೆ, ಯಾವ ದೇವತೆಗಳಿಗೂ ಲಭಿಸ್ತು ಹೋಗ್ಬೇಕು ಲೆಕ್ಕ ಸಾಧ್ಯನೇ. ಅದು ತಕ್ಕಂತೆ ಎಚ್ಚರಿಕೆ ಇದ್ದರೆ ಮಾತ್ರ ಸಾಧ್ಯ. ಅಂಥ ವ್ಯವಸ್ಥೆ ಮಾಡಿದ್ರು ಅವರು. ಪಾಂಡವರು ರಾಜಯಾಗ ಮಾಡಬೇಕಾದ್ರೆ ಎಷ್ಟು ಸಂಪಾದನೆ ಮಾಡಿದ್ರು ಆಚಾರ ಹೇಳ್ತಾರೆ, ಇಡೀ ಭೂಮಂಡಲ ಅಲ್ಲ 7 divisions ಗೆದ್ದಿದ್ರೆ ಅಷ್ಟೊಂದು ಖರ್ಚು ಮಾಡಿದ್ರಂತೆ. ಆಮೇಲೆ ರಾಜ್ಯಾಗ ಮುಗಿಯೋತ್ತು ಧರ್ಮರಾಜ ಕೇಳ್ತಾರೆ, ಕೃಷ್ಣ ಇಷ್ಟು ತಂದಿದ್ದೇವಲ್ಲ ಅದಿಷ್ಟನ್ನು ನಾವು ವಿಯೋಗ ಮಾಡೋದು ವಿಸ್ತಾರಪಡ ಅದು ಒಪ್ಪಿಸ್ಬೇಕು ಹಾಗೆ ಮಾಡೋ ಅಂತ ಹೇಳಿದರೆ ಹಾಗೆ ಮಾಡ್ತಾರೆ. ಅದು ರಾಜ್ಯಯಾಗ ಆಯಿತು. ಎಲ್ಲರೂ ರಾಜ್ಯಯಾಗ ಮಾಡೋಕ್ಕಾಗಲ್ಲ, ಅಷ್ಟು ಖರ್ಚು ಮಾಡೋ ಶಕ್ತಿ ಇರಬೇಕಲ್ಲ. ಹಾರ್ಟ್ ಆಪರೇಷನ್ನ 20 rupees ಒಳಕ್ಕಾಗ್ತದ, ಎಷ್ಟು ಪ್ರಪೋರ್ಷನೇಟ ಖರ್ಚು ಮಾಡಬೇಕಲ್ಲ ಆ ರೀತಿ. ಇದು ನಮಗೆ ಗೊತ್ತಿರೋದಿಲ್ಲ. ಅವರ ಸ್ವರ್ಗಕ್ಕೆ ಹೋಗಬೇಕಂತ ಯಾಗ ಮಾಡಬೇಕಾದ್ರೆ ಎಷ್ಟು ಸಾಮಾನು ತಂದಿರಬೇಕು, ಅಷ್ಟು ರಾಶಿ ರಾಶಿ ಉಳಿದಿತ್ತು, ಸಾಮ್ರಾಜ್ಯ ಕಟ್ಟಷ್ಟು ಉಳಿದಿತ್ತಲ್ಲ, ಅದು ತಗೊಳ್ಳೋಕ್ಕೆ ಅಂತ ಹೋದ. ಭಾಗವತ ಪುರಾಣ ನಮಗೆ ಅನೇಕ ರೀತಿಯಲ್ಲಿ ಮಾರ್ಗದರ್ಶನ ಮಾಡತಕ್ಕಂಥ ಮಹೋನ್ನತವಾದ ಕೃತಿ. ಅದನ್ನೆಲ್ಲ ಕೇಳಿದಾಗ ನಾವು ಯಾವ ರೀತಿಯಲ್ಲಿ ಯಾವುದೇ ಒಂದು ಶಾಸ್ತ್ರೀಯ ಕರ್ಮವನ್ನು ಮಾಡಬೇಕು ಅಂತ ಹೇಳಿ ಎಚ್ಚರಿಕೆ ಉಂಟು. ಅವ್ರು ಹೊರಟು ತಗೊಳ್ಳಕ್ಕೆ ಅಂತ ಹೋದಪ್ಪ. ಆಗ ಒಬ್ಬ ವ್ಯಕ್ತಿಗಳು ಬಂದರು, ಭಾರಿ ಸುಂದರ ಆಕಾರ, ಎತ್ತರ ಇದ್ದಾರೆ, ಬೆಳ್ಳಗಿದ್ದಾರೆ, ನೋಡಿದ ಹಜಾರು ಬಾಹುಗಳು. ಅವರು ಬಂದು ಹೇಳಿದರು, ನೋಡು ನಾಭಾಗರಾಜ ಏನು ಮಾಡ್ತೀಯಂತ, ನನ್ನ ಭಾಗ ತಗೊಳ್ಳಕ್ಕೆ ಹೋಗ್ತೀನಿ. ಅವರಂದ್ರು, ನಿನ್ನ ಭಾಗ ಅಲ್ಲ ನನ್ನ ಭಾಗ ಅಂತ ಹೇಳಿ, ನನ್ನ ಭಾಗ ಇಲ್ಲ ನಿನ್ನ ಭಾಗ ಅಲ್ಲ ಸ್ವಾಮಿ, ನನ್ನ ಭಾಗ ಅಂತ ಇವ್ರು ಹೇಳಿದ್ದಾರೆ ಅಂದರೆ, ಅವ್ರು ಹೇಳಿದ್ದಾರೆ ಅಂದರೆ ಗೊತ್ತಿಲ್ಲ, ಅದು ನನ್ನ ಭಾಗನೇ, ಗಲಾಟೆ ಬೇಡ, ನಿಮ್ಮಪ್ಪನ ಹೋಗಿ ಕೇಳ್ಕೊಡ್ಬ, ಯಾರ ಭಾಗದ ಅವ್ರು ತಗೋಬೇಡ ಅಂತ ಹೇಳಿದ್ರು. ಅದು ನಿಮ್ಮಪ್ಪ ನಮ್ಮಪ್ಪನ ಕೇಳ್ಕೊಬರೋಣ ಅಂತ ಹೇಳೋದಿಲ್ಲ, ನಿಮ್ಮಪ್ಪನ ಕೇಳ್ಕೊಂಡು. ಯಾಕೆ ಅದು ಎರಡು ಕಾರಣಕ್ಕೆ, ನಿಷ್ಪಕ್ಷಪಾತ ನ್ಯಾಯ ಆಗಬೇಕಾದ್ರೆ ಆ ಬಿರಿಯಾನಿ ಕಡೆ ನೀವೊಪ್ಪರೇ ಆಗಲಿ ಆಯ್ತಾ, ಅವ್ರನ್ನ ಕೇಳು. ಎರಡನೇ ಆತ ಚಕ್ರವರ್ತಿ ಆತ ತೀರ್ಮಾನ ಮಾಡಬೇಕು ನ್ಯಾಯ, ಉಳಿದವರು ತೀರ್ಮಾನ ಮಾಡೋದ, ರಾಜ ತೀರ್ಮಾನ ಮಾಡೋದು, ಅವ್ರು ತೀರ್ಮಾನ ಮಾಡೋದು ಒಪ್ಪುತ್ತೀರಿ ಅಂತ ಹೇಳಿದ್ರಂತೆ. ನಾಭಾಗರಾಜ ಸೀದಾ ಹೋಗ್ತಾನೆ, ಪ್ರತಿಭೂತಿ ಎಲ್ಲ ಹೇಳ್ತಾರೆ ವಯಸ್ಸಂತ ವರ್ಗಗಳ ಮುಂದೆ. ಇದು ಹೇಳಿದಾಗೆ ಆಯಿತು, ಎಲ್ಲ ಸರಿ ಹೋಯಿತು, ಆದರೆ ಕೊನೆ ಸ್ವಲ್ಪ ಸಮಸ್ಯೆ ಬಂದಿದೆ. ಆ ಭಾಗ ಕೊಟ್ಟರು ತಗೊಳ್ಳಕ್ಕೆ ಅಂತ ಹೋದರೆ ಒಂದು ನಿಂತಿದ್ದಾರೆ, ಹಾಗಿದ್ದಾರೆ, ನನ್ನ ಭಾಗ ಅಂತಾರೆ, ಕೇಳಿದರೆ ಒಪ್ಪನ ಕೇಳು ಅಂತ ಹೇಳಿದರು. ಅದಕ್ಕೆ ನಾನು ಬಂದೆ, ನೀವು ಹೇಳಿ, ಅದು ನನ್ನ ಭಾಗರು ಅವ್ರ ಭಾಗರು ಅಂತ ಒಂದು ಕ್ಷಣ ಕಡುಬಿಸಿ ಧ್ಯಾನ ಮಾಡ್ತಾರೆ, ಹೇಳ್ತಾರೆ ಮಗು ಅದು ಅವ್ರ ಭಾಗ, ನಿನ್ನ ಭಾಗ ಅಲ್ಲ, ಕೊಟ್ಬಿಡು ಅಂತ ಹೇಳಿ ಎತ್ತ ತಂದೆ ನೆನ್ಪಿಟ್ಕೊಂಡಿರೋದು. ಗಲಾಟೆ ಬಂದಿದೆ, ಅವ್ರ ಭಾಗ ಕೊಟ್ಬಿಡು, ನಿನ್ನ ಭಾಗ ಅಲ್ಲ ಅಂತ ಹೇಳಿದ ತಕ್ಷಣ ಇದ್ಯಾತಕ್ಕೆ ಅಂತ ನಾವು ಪ್ರಶ್ನೆ. ಇದಕ್ಕೆ ಆಗಲೇ ಚತುರ್ಥ ಉತ್ತರ ಕೊಡುತ್ತೆ, ದಕ್ಷ ಈ ಕಡೆ ಹೊಂಸದ ಕಾಲಕ್ಕೆ ಹೇಳಿ ದಕ್ಷ ದಕ್ಷ ಪ್ರಜಾಪತಿ ಶಾಪ ಹೊಟ್ಟು ಕೊಟ್ಟ ರುದ್ರದೇವನಿಗೆ, ಇದು ಬೇರೆ ಯಜ್ಞಯಾಗಲಿ ಆವಿರ್ಭಾವ ಸಿಕ್ಕದೆ ಹೋಗಲಿ ಅಂತ ಬುದ್ಧಿ ಏನೇನೋ ಗಲಾಟೆ ಇತ್ತು ಅದೆಲ್ಲ ಬೇಡ. ಬ್ರಹ್ಮದೇವರಿಗೆ ಒಂದು ಸಮಾಧಾನವನ್ನು ಹೇಳ್ತಾರೆ, ರುದ್ರದೇವರೇ ನಿಮಗೆ ಬೇರೆ ಮತ್ತೆ ಭಾಗ ಸಿಗಾಗ ಮಾಡ್ತೇವೆ ಅಂತ ಹೇಳ್ತಾರೆ. ಯಾವ ಭಾಗ? ಯಜ್ಞ ಎಲ್ಲ ಮಾಡಿ ಆದಮೇಲೆ ಉಳಿದ ಭಾಗ ರುದ್ರದೇವರ ಭಾಗ. ಕನ್ನಡದಲ್ಲೂ ಎಷ್ಟೋ ಸತ್ತು ನೋಡಿರ್ತೀರಿ ಗಾದೆ ಪಾತ್ರಗಳಲ್ಲಿ, ಮಿಕ್ಕಿದ್ದು ಮಹಾದೇವರ ಭಾಗ ಅಂತ ಹೇಳ್ತಾರೆ. ಅದಕ್ಕೆ ಯಜ್ಞ ಮಾಡಿ ಉಳಿದ ಅವ್ರ ಭಾಗ, ಬಂದಿರೋದು ಯಾರು ಬರ್ತೇನಯ್ಯ, ರುದ್ರದೇವರು ಬಂದಿದ್ದಾರೆ. ದೊಡ್ಡ ಭಾಗ್ಯ ಇದೆ, ಅವ್ರ ದರ್ಶನ ಕೊಡಬೇಕಾದ್ರೆ ಸಾಮಾನ್ಯರಲ್ಲ. ಬರೋರು ಯಾವಾಗ ದರ್ಶನ ಮನಸ್ಸು ಸಿಗೋದು ಎಷ್ಟು ಕಷ್ಟದೋ ಅವ್ರು ಒಲಿಯೋದು ಅಷ್ಟೇ ಕಷ್ಟ. ಮೊದಲು ಹೋಗಿ ಕೊಟ್ಬಿಡು ಅಂತೇಳಿ ತಕ್ಷಣ ಹೋಗ್ತಾ ಇತ್ತ. ಉಳಿದವರಾಗಿದ್ದರೆ ಕ್ರಾಸ್ಕೋಚು ಶುರು ಮಾಡ್ತಿದ್ರು, ಅಪ್ಪ ಅವರಿಗೆಲ್ಲ ಕೊಟ್ಟು ದೊಡ್ಡ ಭಾಗ ಏನಾಯಿತು ಮತ್ತೆ ಶುರು ಮಾಡ್ತೀವಿ. ಆದರೆ ಪ್ರಶ್ನೆ ಕೇಳಿದ್ರೆ ಬುದ್ಧಿ ಇಲ್ಲ ಅಂತ ಅರ್ಥ. ಬಾಡಕ್ಕೆ ಸ್ಪಷ್ಟ ಮಾಡಿಬಿಡು, ಸೀದಾ ಹೋಗ್ತಾರೆ, ಅರ್ಥ ಆಗಿ ನಮಸ್ಕಾರ ಮಾಡ್ತಾರೆ. ಬಂದು ರುದ್ರದೇವರು ಅಂತ ರುದ್ರದೇವರು ಹೇಳಬಾರ್ದೆ, ಕತೆ ಹೇಳಬಾರ್ದೆ, ಇಲ್ಲ. ದೇವತೆಗಳು ಯಾವಾಗಲೂ ಕೂಡ ಪರೋಕ್ಷ ಪ್ರಿಯ ಇವ ಈ ದೇವಾಹ ಪ್ರತ್ಯಕ್ಷ ದ್ವಿಷ, ಆ ಡೈರೆಕ್ಟ್ ಅಂತ ಪರಿಚಯ ಮಾಡ್ಕೊಡೋದಿಲ್ಲ. ಅವ್ರು ಯಾವಾಗಲೂ ಅಪರೋಕ್ಷವಾಗಿ ಕಾಣಕ್ಕೆ ಇಷ್ಟಪಡೋದಿಲ್ಲ, ಪರೋಕ್ಷವಾಗಿ ಕಾಣಕ್ಕೆ ಇಷ್ಟಪಡೋದು. ಆದ್ದರಿಂದ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ನಮಸ್ಕಾರ ಮಾಡಿದ. ಅದರ ಜನ್ಮ ಜನ್ಮಗಳ ಭಾಗ್ಯ ನಿಮ್ಮ ದರ್ಶನ ಆಯಿತು. ನಮ್ಮಪ್ಪ ಹೇಳಿದ್ದಾರೆ ಇದೆಲ್ಲ ನಿಮ್ಮ ಪಾಲು, ನನಗೆ ಗೊತ್ತಿದ್ದಿಲ್ಲ, ದೇವರು ಕ್ಷಮಿಸ್ಬಿಡಿ ತಗೊಳ್ಳಿ ಅಂತ ಹೇಳಿ ರುದ್ರದೇವರಿಗೆ ಎಷ್ಟು ಖುಷಿಯಾಯಿತು ಗೊತ್ತಾ. ಅವರು ಹೇಳ್ತಾರೆ ಅಲೆ ಎಷ್ಟು ಪುಣ್ಯಾತ್ಮ ನಿಮ್ಮಪ್ಪ, ಎಷ್ಟು ಪುಣ್ಯಾತ್ಮ ನೀನು. ನಿಮ್ಮಪ್ಪ ನನ್ನ ಮಗ ಅಂತ ನಿದುಪರ ನ್ಯಾಯ ಹೇಳಿಲ್ಲ, ಸರಿಯಾದ ನ್ಯಾಯ ಹೇಳಿಲ್ಲ. ಅದೇ ಧೃತರಾಷ್ಟ್ರ ಏನು ಮಾಡಿಬಿಟ್ಟ, ಪಾಂಡವ ರಾಜ್ಯ ಅಂತ ಮಕ್ಕಳ ರಾಜ್ಯ ಅಂತ ತಿಳ್ಕೊಂಡು ಬಾಬಕಾಹ ಬಾಬಕಾ ಅಂತ ಒದ್ದಾಡದ ಫಲಿತಾಂಶ ಎಲ್ಲ ಮಕ್ಕಳನ್ನು ಕಳ್ಕೊಂಡ್ಬಿಟ್ಟ ಎಂದು ಆ ರೀತಿ ಮೋಸ ಮಾಡಬಾರದು. ನಿಮ್ಮಪ್ಪ ಸುಳ್ಳು ಹೇಳಲಿಲ್ಲ, ಸತ್ಯ ಹೇಳಿದ್ದ. ಮತ್ತು ನೀನು ಪ್ರಾಮಾಣಿಕ, ಆ ಸತ್ಯ ಹೇಳಿದ್ದಾರಲ್ಲ ರೈಟಿಂಗಲ್ಲಿ ಕೊಟ್ಟಿಲ್ಲ, ಸತ್ಯ ಅಂತ ಹೇಳಿದ್ದಾರೆ ತಿಳ್ಬೋದಾಯ್ತು ಬೇಕಾದ್ರೆ ಅದು ಮಾಡಲಿಲ್ಲ. ಸತ್ಯ ನೀನು ಹೇಳಿದ್ದೆ, ನಿಮ್ಮ ಅಪ್ಪ ಸತ್ಯ ಹೇಳಿದ್ದ. ನಾನು ಭಾರಿ ಖುಷಿಯಾಗಿದೆ ನೋಡು, ಈ ಭಾಗ ಇವತ್ತು ನೀರೇ ತಗೋ ಅಂತೇಳಿ ದೇವತೆಗಳು ಬರೆದ್ರೆ ಏನಾಗುತ್ತೆ ಬಂದ್ರೆ ಸಾಕ್ಷಿ, ನೀರೇ ತಗೋ ಅಂತ ಹೇಳಿದ್ರು, ಖುಷಿಯಾಯಿತು ತಗೊಂಡ. ಮತ್ತೆ ಹೇಳ್ತಾರೆ ನೋಡು, ಆ ಭಾಗ ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದೆ, ನಿನ್ನ ಸೇವೆಗೆ ನಿನ್ನ ಪ್ರಾಮಾಣಿಕತೆಗೆ ನಾನು ಕೊಟ್ಟಿದ್ದು ಸಾಲು ಬರೆಸ್ತಾ ಇದ್ದೆ, ಇನ್ನೊಂದು ಹೊರ ಕೊಡ್ತೇನೆ ನಿನಗೆ ತತ್ವಜ್ಞಾನ ಬರಲಿ ಅಂತ ಹೇಳಿದ್ರು. ದಿವ್ಯ ಜ್ಞಾನಿಯ ಯಥ ಬಾತಿದ್ವು ಅಂತ ರುದ್ರದೇವರು ಒಲಿಯೋದಕ್ಕೂ ತತ್ವಜ್ಞಾನ ಬರೋದಕ್ಕೂ ಏನು ಸಂಬಂಧ ಅಂದರೆ ದ್ವಿತೀಯ ಸ್ಕಂದನ ಹೇಳಿದ್ದಾರೆ ಈಗಾಗಲೇ, ವಿದ್ಯಾಕಾವಸ್ತು ಗಿರೀಶಂ, ಯಾರಿಗೆ ಒಳ್ಳೆ ವಿದ್ಯೆ ಬರಬೇಕು ಅಂತ ಅಪೇಕ್ಷೆ ಇದೆ ರುದ್ರದೇವರ ಆರಾಧನೆ ಮಾಡಬೇಕು ಅಂತ ಹೇಳಿ. ರುದ್ರದೇವರ ಆರಾಧನೆಗೂ ವಿದ್ಯೆಗೂ ಏನು ಸಂಬಂಧ? ಅದು ಬರೋರು ಯಾವಾಗ ಮನಸ್ಸು ಸರಿ ಇದ್ರೆ ಮಾತ್ರ ವಿದ್ಯೆ ಬರೋದು, ಅದಕ್ಕೆ ರುದ್ರದೇವರು ಒಲಿದ್ರೆ ವಿದ್ಯೆ ಬರುತ್ತೆ. ಸರಿಯಾಗಿದೆ, ನೀವು ವಿದ್ಯಾವಂತರಾಗುವಂತ ಹೇಳಿದ್ರೆ ಅಪರೋಷ ಗಾಲಿ ಆಗಿಬಿಟ್ಟ ಪುಣ್ಯ ನಮಗೆ ಈಗ ಅನಿಸುತ್ತೆ. ಬಾಯಿಪಾಠ ಮಾಡಿ ವಿದ್ಯಾವಂತರಾಗಲೇ ಬರೋದಿಲ್ಲ, ಅನುಗ್ರಹದಿಂದ ವಿದ್ಯಾವಂತರಾಗಬೇಕು ಅಂತ ಹೇಳ್ತಾರೆ. ಅನುಗ್ರಹದಿಂದ ಬರೋ ವಿದ್ಯೆಯೇ ಬೇರೆ, ಓದಿ ಬರೋ ವಿದ್ಯೆಯೇ ಬೇರೆ. ಅದಕ್ಕೆ ಜಗನ್ನಾಥದಾಸರು ನಾನು ಓದಿ ಬರೀತೇನೆ ಅಂತ ಹೇಳಲಿಲ್ಲ. ಬುದ್ಧಿ ವಿದ್ಯಾಬಲದಿ ಪೇಡಿದ ಶುದ್ಧ ಕಾವ್ಯವಿದಲ್ಲ, ಬುದ್ಧಿ ವಿದ್ಯೆ ಉಪಯೋಗಿಸಿಲ್ಲ ನಾನೀಗ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪರಿತು ಕೇಳುವೆ, ಪರಮ ಭಗವತ್ ಭಕ್ತರಿಂದ ಆಧಾರದಿ ಕೇಳುವುದು. ಅನುಗ್ರಹದ ವಿದ್ಯೆ ಬೇರೆ, ಈ ಓದಿದ ವಿದ್ಯೆ ಬೇರೆ. ಒಂದು ಮಾತು ಹೇಳ್ತಾರೆ ದಾಸರು, ವರಕವಿಗಳ ಬುದ್ಧೆ ನರಕವಿಗಳು ವಿದ್ಯಾ ತೋರಬಾರದು ಅಂತ ಹೇಳ್ತಾರೆ. ವರಕವಿಗಳು ಅಂದರೆ ಗಿಫ್ಟೆಡ್ ಪೊಯೆಟ್ಸು, ಇವರು ಎಫರ್ಟ್ ಹಾಕಿರೋ ಪೊಯೆಟ್, ಗಿಫ್ಟೆಡ್ ಪೊಯೆಟ್ ಬುದ್ಧಿ ಎಫರ್ಟ್ ಹಾಕಿರೋ ಉಪಯೋಗಕ್ಕೆ ಬರೋದಿಲ್ಲ. ಸೊ ಗುರುಗಳ ಅನುಗ್ರಹದಿಂದ ಬರೋ ವಿದ್ಯೆಗೆ ಓದಿದ ವಿದ್ಯೆ ಎಂದು ಮ್ಯಾಚ್ ಆಗೋದಿಲ್ಲ ಅಂತ ಟೀಕಾರಾಗಿ ಮಾತು ಹೇಳ್ತಾರೆ. ನಾನು ಓದಿದ್ರಿಂದ ದೊಡ್ಡವರಾಗಿಲ್ಲ ಅಂತ ಹೇಳ್ತಾರೆ. ನಶಬ್ದಾಭವು ಗಾಢ ನಚ ನಿಗಮಚರ್ಚಾಸು ಚತುರಾ ನಚ ನ್ಯಾಯೇ ಪ್ರೌಢಾಹ ನಚ ವಿದಿತ ವೇದ್ಯ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರವತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಇವಪಿಜ ವದಂತೋಪಿ ವಹತಾ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಹೇಗೆ ಓದಬೇಕು ಮೊದಲು ಶಾಸ್ತ್ರ ಹೇಳ್ಕೊಡ್ತಾರೆ. ಸುಧಾ ಓದಿದ ಮೇಲೆ ಸುಧಾ ಪೂರ್ತಿ ಬರ್ತಬೇಡಿ, ನೋ ಪ್ರಾಬ್ಲಮ್. ಈ ಶ್ಲೋಕ ಬರೀಬಾರ್ದು. ಗುರುಗಳ ಅನುಗ್ರಹದಿಂದ ಬರೋ ವಿದ್ಯೆಯೇ ವಿದ್ಯೆ. ಎಷ್ಟ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶತ್ತೇ ಮಹಾತ್ಮರ. ಇದು ಶ್ವೇತಾಶ್ವತರ ಉಪಶತ್ತರ ಪಾತ್ರ ಆಚಾರ್ಯ ತುಂಬ ಸತ್ತು ಕೋಟ್ ಮಾಡ್ತಾರೆ. ಇಂಥ ವಿದ್ಯೆ ಸಂಪಾದನೆ ಮಾಡೋದು ಒಳ್ಳೆ ವಿದ್ಯಾವತರ ಆ ಮೊಮೆಂಟಲ್ಲಿ ಬತ್ತೆ. ನಾವು ರಾಯರ ಕಚೇರಿ ಕೇಳ್ತೇವಲ್ಲ ವೆಂಕಟನಿಗೆ, ರಾಘವೇಂದ್ರ ಅಂದ ಒಂದು ನಿರಕ್ಷರ ಕುಚ್ಚಿ, ಆಮೇಲೆ ನೋಡಿದರೆ ಪಟಪಟ ಓದಾಕ್ಬಿಡ್ತಾರೆ. ಒಂದು ಓವರ್ ರೈಟ್ ಅಲ್ಲ, ಓವರ್ ರೈಟ್ ಓವರ್ ಡೇ ಅಲ್ಲ, ಓವರ್ ಮೊಮೆಂಟ್ ಜಾರಿ ಆಗಿದೆ. ಇತರ ಹಾಗೆ ಆಗಿದೆ ಎರಡಾಗಿ. ಮತ್ತೆ ಹೇಳ್ತಾರೆ ನೋಡು ಪುಣ್ಯಾತ್ಮ ನೀನು, ನೀನು ಮಾಡಿದ ಸೇವೆ ಭಾರಿ ದೊಡ್ಡದು, ಇನ್ನೊಂದು ವರ ಕೊಡ್ತೇನೆ ಅಂದ್ರೆ. ಮತ್ತೆ ಗೌರ್ಯ ವರ ಕೊಡ್ತಾರೆ, ಏನು ಗೌರ್ಯ ವರ ಅಂದರೆ ಹೇಳ್ತಾರೆ, ನಿನಗೆ ಭಾಗವತ ಶಿರೋಮಣಿಯಾದ ಮಗ ಹುಟ್ಟಲಿ, ಆತೆ ಅಂಬರೀಷ ರಾಜ ಮಗನಾಗಿ ಹುಟ್ಟುತ್ತಾರೆ. ನಮಗೆ ಅರ್ಥ ಆಗಬೇಕು, ರುದ್ರದೇವರ ಪಾಲನ್ನ ರುದ್ರದೇವರಿಗೆ ಕೊಟ್ಟಿದ್ದಕ್ಕೆ ಇಂಥ ಭಾಗ್ಯ ಬಂತು. ನಾವು ಯೋಚನೆ ಮಾಡ್ತೇವೆ, ನಾವು ಯಾರ ಪಾಲ ಯಾರಿಗೆ ಕೊಡಬೇಕು ಅಂದರೆ ಎಲ್ಲ ದೇವ್ರ ಪಾಲ ದೇವ್ರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಈಶಾವಾಸ್ಯ ವಿಧಮ್ ಸರ್ವ, ನಾವು ತಿಳ್ಕೊಂಡು ನಮ್ಮ ಪಾಲು ಅಂತ ಹೇಳಿ, ನಮ್ಮ ಪಾಲಲ್ಲ, ಎಲ್ಲ ದೇವರದ್ದೇ ಪಾಲ. ಹರಿಯ ಕರುಣಗಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ದೇವರ ಪಾಲನ ದೇವರಿಗೆ ಕೊಟ್ಟರೆ ಆಗ ನೋಡಿ ಊರು ಸಿಗುತ್ತೆ ನಮಗೆ. ಒಳ್ಳೆ ಐಶ್ವರ್ಯ ಬಂತು, ವಿದ್ಯೆ ಬಂತು, ಸತ್ತಾರ ಬಂದು ಬರೀತು, ಮನುಷ್ಯರು ಬೇಕಾಗಿದ್ದೇವು. ಪತಿತಶ್ಚಾಶ್ಚ ದೇಹಸ್ಯ ಕಾಷ್ಟವಿಷ್ಠಾ ಸಮಸ್ಯತ ಫಲಾಡಿ ತ್ರೀಡಿ ಶಿಷ್ಯಂತೆ ವಿದ್ಯಾಕರ್ಮ ಸುತಾಯಿತಿ. ಆಚಾರ್ಯರ ಮಾತು ತಾತ್ಪರ್ಯ ಹೇಳಿದ್ದಾರೆ, ಒಬ್ಬ ಮನುಷ್ಯ ದೇಹ ಬಿಟ್ಟರೆ ಊರು ಉಳಿಯುತ್ತ, ಆಫ್ಟರ್ ಡೆತ್ ಉಳಿಯೋದೇ ಅಥವಾ ಅವರಿಂದ ಬರೋದು ಊರೇ ಮಾತ್ರ ಅಂತ ಹೇಳ್ತಾರೆ. ಒಂದು ವಿದ್ಯಾ ಜ್ಞಾನೇನೈವ ಪರಪದ, ವಿದ್ಯಾ ಅವನಿಂದ ಹೋಗುತ್ತದೆ. ಎರಡೇದು ಕರ್ಮ, ವಿದ್ಯಾ ಮೊದಲನೇದು, ಎರಡೇದು ಕರ್ಮ ಅವರು ಮಾಡಿದ ಸಾಧನೆ ಜೊತೆ ಬರುತ್ತದೆ. ಎರಡೇ ಮೂರನೇದು ಮಕ್ಕಳು, ಮೂರನೇದು ಮಕ್ಕಳು ಮೂರನ್ನು ಪಡೆದ ಪುಣ್ಯಾತ್ಮ ಇಲ್ಲ, ರುದ್ರದೇವರ ರುದ್ರದೇವರು ಕೊಟ್ಟಿದ್ದೆ ಕೂರು ಬಂತು. ಇದು ಹರಿಯ ಭಾಗ್ಯ ಪಾಲಾದ ಹರಿಯ ಕೊಟ್ಟರೆ ಎಲ್ಲ ದೇವರನ್ನು ಗಣಿಸಿ ಬಿಡುತ್ತಾರೆ. ಸಕಲವೆಲ್ಲವೂ ಹರಿ ಸೇವೆ ಎನ್ನೇ ರುಕ್ಮಿಣಿ ಅರಸದಲ್ಲದಿಲ್ಲವೆನ್ನೇ ಪುನರ್ದಾಸರ ದೇವರನಾಮ. ಸಕಲವೆಲ್ಲವೂ ಹರಿ ಸೇವೆಯನ್ನೇ ರುಕ್ಮಿಣಿ ಅರಸರು ಅಲ್ಲದೇ ಇಲ್ಲವೆನ್ನಿ ಎಷ್ಟು ದೊಡ್ಡ ಸಂದೇಶವನ್ನು ಶಾಸ್ತ್ರ ಕೊಟ್ಟಿದೆ. ಅದನ್ನು ನಾವು ಕಾಣಲಿಕ್ಕೆ ಈ ಭಾಗ ನೋಡಿ. ಅದರ ಜೊತೆಗೆ ನಾವು ಇದ್ದೊಂದು ಪಾಲಿದೆ, ಪ್ರತಿನಿತ್ಯ ಅಡಿಗೆ ಆಗ್ತಿರಲಿಕ್ಕೆ ನಾವು ತಿನ್ನೋ ಪಾಲಿಲ್ಲ, ಪಂಚಮಹಾಯಜ್ಞ ಮಾಡಬೇಕು. ಅವರವರು ಡ್ಯೂ ಕೊಟ್ಟು ಆಮೇಲೆ ತಗೋಬೇಕು, ನಾವು ಸಂಬಳ ತಗೋತಾರಲ್ಲ ಎಲ್ಲ ಕಟ್ಟಾಗಿ ಬರುತ್ತೆ ಆಮೇಲೆ ಬೇಸಿ, ಎಲ್ಲ ಲೋನು ಕಟ್ಟಾಗಿ ಕೈ ಬರುತ್ತಲ್ಲ ಆ ಟೈಮ್. ಅದು ಗ್ರಾಸ್ ಸ್ಯಾಲ್ರಿ ನೆಟ್ ಸ್ಯಾಲ್ರಿ ಅಂತ ಕರೀತಾರೆ ಆ ಟೈಮ್. ಇವತ್ತು ನೆಟ್ ಉಳಿಯೋದು ಪರಿತಿ ಇರ್ತೀವಲ್ಲ ಅದು ನೆಟ್ ಅಷ್ಟೇ, ಅಲ್ಲಿಂದ ಶುರುವಾಗೋದು. ನಮಗೆ ಎಲ್ಲ ಗ್ರಾಸು ಎಲ್ಲ ನೆಟ್ ಅಂತ ತಿಳ್ಕೊಂಡ್ರೆ ಗ್ರಾಸ್ ಆದರೆ ಹುಲ್ಲು ಅಂತಾರಲ್ಲ, ಹುಲ್ಲು ತಿಂದಾಗ ಆಗುತ್ತೆ ಅಷ್ಟೇ, ಅಂಥ ಕೆಲಸ ಮಾಡಬಾರ್ದು. ಇವತ್ತು ಗ್ರಾಸ್ ಅಂದರೆ ಈ ಗ್ರಾಸ್ ಆಗಬಾರ್ದು ಆ ಗ್ರಾಸ್ ಆಗುತ್ತೆ, ಎಲ್ಲ ನಪ್ಪಾಲು ನಪ್ಪಾಲು. ಇವತ್ತಿನ ಟ್ರೆಂಡ್ ಹೇಗಿದೆ ಅಂದರೆ ನಾವು ಸುಖವಾಗಿರ್ಬೇಕಷ್ಟೇ. ತಂದೆ ತ ದೇವ್ರಿಗೆ ಬದಿ ಬಿಟ್ಟುಬಿಡಿ, ತಂದೆ ತಾಯಿಗಳು ಏನಾದರೂ ನಮಗೆ ಏನಂತ ಕಾಲ ಬಂದೋಗುತ್ತೆ. ದೇವರು ತಿಂಡ್ರೆ ಎಲ್ಲ ಇಲ್ಲ, ತಂದೆ ತಾಯಿಗಳು ಗತಿ ಏನಾಗಬೇಕು, ಅವ್ರು ಏನಾದರೂ ಆಗಲಿ, ನಾವು ಗಂಡ ಹೆಂಡತಿ ಸುಖವಾಗಿದ್ದರೆ ಸಾಕು. ಇನ್ನು ಮುಂದೆ ಹೋಗಿಬಿಟ್ಟಿದ್ದಾರೆ, ಗಂಡ ದಾರಿ ಸುಖವಾಗಿದ್ದರೆ ಸಾಕು ಅಂತ ಅವರು ದಾರಿ ಸುಖ ಸಾಕು, ಅವಳು ಆ ಥರ ಆಗಿಬಿಟ್ಟಿದ್ದಾರೆ ಈಗಾಗಲೇ. ಇಬ್ಬರು ಕೂಡ ನೋ ಕಾಂಟ್ಯಾಕ್ಟ್ ಅಟ್ ಆಲ್, ಯಾವಾಗಲೂ ಹಾಯ್ ಅಂತ ಕೇಳಿದ್ರೆ ಬೋಧಿದ್ದಾರೆ. ಅಂತ ವಿಚಿತ್ರ ಕಾಲ ಬರ್ತಾ ಇರುತ್ತೆ. ಇದೆಲ್ಲ ಯಾರಿಗೆ ಅರ್ಥ ಆಗಬೇಕು? ಭಾಗವತ ಪುರಾಣ ಎಷ್ಟು ವಿಶಾಲವಾದ ಪರಿಕಲ್ಪನೆ ಕೊಡುತ್ತೆ. ನಮ್ಮ ಬದುಕು ಅಂದರೆ ಚಿಕ್ಕ ಪುಟ್ಟದ್ದಲ್ಲ, ತುಂಬ ಅರ್ಥ ಇದೆ ಬದುಕಿ, ವಿಶಾಲವಾದ ಬದುಕದು. ಪುಣ್ಯಾತ್ಮನಾದ ನಾಭಾಗರಾಜನ ತ್ಯಾಗ ಲೋಕಕ್ಕೆ ವಾದ ಮುಂದೆ ತಿಳಿಸ್ತಾರೆ. ನಾವೆಲ್ಲ ಮಿಕ್ಕಿದ್ದು ಮಹಾದೇವರ ಪಾಲು ಹೇಳಿದ್ರು, ಉಳಿದಿದ್ದು ರುದ್ರದೇವರ ಪಾಲು, ಎಲ್ಲ ದೇವರ ಪಾಲು, ಇಷ್ಟು ವ್ಯತ್ಯಾಸ. ಎಲ್ಲವೂ ದೇವ್ರ ಪಾಲು, ಉಳಿದ್ರೆ ಯಾವುದು ರುದ್ರದೇವರ ಪಾಲು ಅಷ್ಟೇ. ಯಾರು ಸರ್ವೋತ್ತಮರು ಗೊತ್ತಾಯ್ತಲ್ಲ ಈಗ, ಅಗ್ರ ಪೂಜೆ ಗ್ರಹರಾದವರು ನಾರಾಯಣರಾದ್ರಿಂದ ಅವರು ಸರ್ವೋತ್ತಮ. ರುದ್ರಾದಿ ದೇವತೆಗಳು ಸರ್ವೋತ್ತಮರಲ್ಲ, ಅವರು ಉತ್ತಮರು ಸಂಶಯನೇ ಇಲ್ಲ. ಆದರೆ ಸರ್ವೋತ್ತಮ ಆದರೆ ಶ್ರೀಹರಿ, ಜೀವೋತ್ತಮ ಆದರೆ ವಾಯುದೇವರೇ. ಅದೆಲ್ಲ ತಿಳ್ಕೊಳ್ಳೋದಕ್ಕೂ ಈ ಭಾಗ ಮುಖ್ಯ. ಪಡಿವಾತ ನಾಭಾಗರಾಜ, ಹೆಸರು ನಾಭಾಗರಾಜ. ನಾಭಾಗ ಅಂತ ಪದ ಹೇಗೆ ಬಂತು ಅಂತ ಹೇಳ್ತಾರೆ, ಭಾಗ ಪಾಲು, ಸಭಾಗ ಪಾಲಿರೋದು, ಅಭಾಗ ಪಾಲಿಲ್ಲದೇ ಇದ್ದವರು, ನಾ ಅಭಾಗ ಪಾಲಿಲ್ಲದೇ ಇದ್ದವರು ಆಗಲಿಲ್ಲ ಅಂದರೆ ಪಾಲು ಬಂತು ಅವರಿಗೆ ಅಂತ ಅರ್ಥ. ಸೊ ಟೂ ನೆಗೆಟಿವ್ಸ್ ಬೇಕ್ ವರ್ಕ್ ಎಂಬೆಟಿಕ್ ಅಫರ್ಮೆಟಿವ್ ಅಂತ ಹೇಳ್ತಾರೆ. ದೌ ನಯವು ಪ್ರಕೃತವರ್ಥಂ ಸಾತಿಶೇಯಂ ಗಮಯತಃ, ಅದು ಆಚಾರ್ಯರ ಮಾತು ಕರ್ಮ ನಿರ್ಣಯದೊಳಗೆ. ದೌ ನಯವು ಪ್ರಕೃತವರ್ಥಂ ಸಾತಿಶೇಯಂ ಗಮಯತಃ, ನೌ ದಯವ್ ಅಂದರೆ ಟೂ ನೆಗೆಟಿವ್ಸ್ ಅಂತ ಅರ್ಥ. ಟೂ ನೆಗೆಟಿವ್ಸ್ ಬೇಕ್ ಒಂದು ಅಫರ್ಮೆಟಿವ್ ಅಲ್ಲ, ಒಂದು ಎಂಪೆಟಿಕ್ ಅಫರ್ಮೆಟಿವ್ ಮತ್ತೆ ಕನ್ಫರ್ಮ್ ಮಾಡ್ತಾರೆ. ಅಭಾಗರಾಗಬೇಕಾಗಿದ್ದವರು ಸಭಾಗರಾದ ಅವರಿಗೆ ಭಾಗ ಬಂದೇ ಬಂತು. ನಾಕ ಶಬ್ದ ಬಂದಿರೋದು ಹಾಗೆ, ನಾಕ ಅಂದರೆ ಸ್ವರ್ಗ, ನಾಕ ಅಂದರೆ ಸ್ವರ್ಗ ಹೇಗಾಗತ್ತೆ, ಕ ಅಂದರೆ ಸುಖ, ಅಕ ಅಂದರೆ ಸುಖ ಅಲ್ಲ ದುಃಖ ಅಂತ, ನಾಕ ಅಂದರೆ ನಾಕ ದುಃಖ ಅಲ್ಲ ಮತ್ತೆ ಸುಖ ಅಂತ ವಾಪಸ್ ಬಂದೆ. ಕ ಅಕ ನಾಕ, ಭಾಗ ಸಭಾಗ ಅಭಾಗ ನಾಭಾಗ, ಕೊನೆಗೂ ರಾಭಾಗರಾಜರಿಗೆ ರಾಜ್ಯ ಬಂತು. ಯಾವ ರೀತಿ ಬಂತು? ಡಿವೈನ್ ರೀತಿಯಲ್ಲಿ ಬಂತಾರೆ, ದೈವಿಕವಾಗಿ ಪಡೆದ ಪುಣ್ಯಾತ್ಮ ಆತನ ಮಗ ಅಂಬರೀಷ ರಾಜ ಅಂತ ಅರ್ಥ ಮಾಡಿಕೊಂಡು, ನಮ್ಮ ಪಾಲು ದೇವರು ಕೊಟ್ಟ ದೇಹ ಇದು, ದೇಹಕ್ಕೆ ಸಂಬಂಧಪಟ್ಟ ಎಲ್ಲವೂ ದೇವರಿಗೆ ಸಂಬಂಧಪಟ್ಟಂತೆ ಹೊರತು ನಮಗೆ ಸಂಬಂಧಪಟ್ಟಿದ್ದು ಅಲ್ಲ. ಸಾಧನೆ ಮಾಡಿಕೊಂಡು ಕೊಟ್ಟರೆ ವ್ಯವಸ್ಥೆಯೇ ಹೊರತು ಬೇರೆ ಅಲ್ಲ. ಎಕ್ಸಾಮ್ ಆದರೆ ಪೇಪರ್ ಕೊಟ್ಬಿಡ್ತಾರೆ, ಮನೆಗೆ ಹೋಗ್ಲಿಕ್ಕಲ್ಲ, ಆನ್ಸರ್ ಬುಕ್ ಬರೋದು ಅಲ್ಲೇ ಇಟ್ಟು ಹೋಗೋದು, ಮನೆಗೆ ಹೋದ್ರೆ ನೀನು ಮನೆಗೆ ಹೋಗ್ತೀಯ ಅಂತ ಉಪವಾಸ ಆಗೋದು. ಆ ಸಬ್ಮಿಟ್ ಮಾಡಲಿಕ್ಕೆ ಕೊಡ್ತಾರೆ ಹೊರತು ವಾಪಸ್ ಏನೋ ಕೊಡೋದಿಲ್ಲ. ಆನ್ಸರ್ ಬುಕ್ಕಾಗಿ ಸಬ್ಮಿಟ್ ಮಾಡಬೇಕು, ನಮ್ಮ ದೇಹ ಒಪ್ಪಿಸ್ಬೇಕು ನಾಳೆ ವಾಪಸ್ ಇಂಟ್ಯಾಕ್ಟ್ ದೇವ್ರಿಗೆ ಒಪ್ಪಿಸ್ಬೇಕಂತ. ಬಾಡಿಗೆ ಬೇರೆ ಬಿಟ್ಟು ಹೋಗ್ಬೇಕಾದ್ರೆ ಕೀ ಕೊಟ್ಟು ಹೋಗ್ತಾರಲ್ಲ ಅಷ್ಟೇ. ಇದು ನಮ್ಮ ದೇಹ ಅಂದರೆ ದೇವ್ರ ಪಟ್ಟ ಬಾಡಿಗೆಯ ಮನೆ ಇರುವ, ದೇವ್ರಿಗೆ ಒಪ್ಪಿಸೋದು ನಮ್ಮ ಕೆಲಸ ಅಷ್ಟೇ. ಇದೆಲ್ಲ ಯಾರು ಯೋಚನೆ ಮಾಡ್ತಾರೆ? ಇದೆಲ್ಲ ಶಾಸ್ತ್ರ ಓದಿದ್ರೆ ಮಾತ್ರ ಗೊತ್ತಾಗ್ತಾರೆ, ಗೊತ್ತಾಗ ಎಲ್ಲ ನಮ್ಮದು 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 ಅಷ್ಟೇನೆ, ನಮ್ಮದಾಗಿ ಏನೂ ಇಲ್ಲ. ಜಗತ್ತಿನಲ್ಲಿ ನಮ್ಮದಾಗಿ ಯಾವುದೂ ಇಲ್ಲ. ನಾ ಮವ ನಾಹ ನಾ ಮವ ಎರಡೇ ಮಂತ್ರಗಳು, ನಾನು ಕರ್ತೃವಲ್ಲ ಸ್ವತಂತ್ರರಾಗಿ ನಮ್ಮದಾಗಿ ಏನೂ ಇಲ್ಲ ಅಂತ ತಿಳ್ಕೊಳ್ಳೋದೆ ಶಾಸ್ತ್ರ. ನಾಭಾಗರಾಜ ಹಾಗೆ ಮಾಡಿ ಉದ್ಧಾರವಾಗ್ತಾನೆ. ಆತನ ಮಗ ಅಂಬರೀಷ ರಾಜ ವಿಶ್ವವಿಖ್ಯಾತರಾದ ರಾಜ, ಮಾಂಧಾತ ಚಹುಷು ಅಂಬರೀಷ ಸಗರು ಅತಿರಿಕ್ತ ಆತನ ಹೆಸರು ಹೇಳ್ತೇವೆ ನಾವು. ಆ ಅಂಬರೀಷ ರಾಜ ವಿಶ್ವದ ವಿಶಿಷ್ಟವಾದ ಭಾಗವತ ಶಿರೋಮಣಿಗಳಲ್ಲಿ ಒಬ್ಬ. ಆತನ ವರ್ಣನೆಯ ಶ್ಲೋಕದಲ್ಲಿ ಬರ್ತಾನೆ, ತನ್ನ ಸಕಲ ಇಂದ್ರಿಯಗಳನ್ನು ಆತ ಭಗವತ್ ಸೇವೆಗೆ ಮೀಸಲಿಟ್ಟಿದ್ದ. ಒಂದು ಮನಸ್ಸು ಅಂತಃಕರಣ, ಐದು ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು, ಎಲ್ಲವನ್ನು ಹರಿಪರ ಮಾಡಿದಾಗಲೇ ದೇವರ ಸಾರ್ಥಕ. ಅದು ಮಾಡಿದ್ದಂತೆ ಪರಮಾತ್ಮ ಆತನ ಕೈಗಳನ್ನು ಭಗವಂತನ ಪೂಜೆಗೆ ಉಪಯೋಗಿಸ್ತಾ ಇದ್ದ, ಪಾದಗಳನ್ನು ಭಗವಂತನ ಆಲಯದ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದ, ಅದೇ ರೀತಿ ಗಡ್ಡಗಳನ್ನು ದೇವರ ದರ್ಶನಕ್ಕೆ ಉಪಯೋಗಿಸ್ತಾ ಇದ್ದ, ಕಿವಿಗಳನ್ನು ಹರಿಕಥಾ ಶ್ರವಣಕ್ಕೆ ಉಪಯೋಗಿಸ್ತಾ ಇದ್ದ. ಇದೆಲ್ಲ ಯೋಚನೆ ಮಾಡಿದರೆ ಒಂದನ್ನು ಉಪಯೋಗಿಸ್ತಾ ಇಲ್ಲ ನಾವು ತಮಾಷೆ ಅಂತ ಕೇಳಿದರೆ, ಅದು ಹನ್ನೊಂದನ್ನು ಉಪಯೋಗಿಸ್ತಾ ಇರೋದರೆ ಒಂದನ್ನು ಉಪಯೋಗಿಸ್ತಿದ್ದೆ ಅಂದರೆ ಒಂದನ್ನು ಯಾವಾಗಲಾದ್ರೂ ಕ್ಯಾಜುವಲಿ ಉಪಯೋಗಿಸ್ತೇ ಬರ್ತೇನೆ. ಒಮ್ಮೊಮ್ಮೆ ಶ್ರವಣ ಒಮ್ಮೊಮ್ಮೆ ಅಂತ ಕೇಳಿದರೆ ಅಕೇಶದಲ್ಲಿ ಆಫೀಸ್ ಜೀಪಲ್ಲಿ ಆಫೀಸ್ ಬಿಚ್ಚಿ ಹೋಗಿದ್ದಾಗ, ಅಕೇಶದಲ್ಲಿ ಆಫೀಸ್ ಜೀಪು ಆಫೀಸ್ದಲ್ಲಿ ಉಳಿದಂತೆ ಮನೆಯಲ್ಲೇ, ಎಷ್ಟು ಡೇಂಜರ್ ಆಗುವುದು ಲೆಕ್ಕ. ಆಫೀಸ್ ಜೀಪ್ ಮೆಟ್ ಫಾರ್ ಆಫೀಸೇ ಹೊರತು ಮನೆಗಲ್ಲ. ಇವತ್ತು ದೇವರ ಇಂದ್ರಿಯಗಳೆಲ್ಲ ಕೂಡ ದೇವರು ಕೊಟ್ಟಿದ್ದು, ದೇವರ ಕೆಲಸ ಮಾಡಿದಾಗಲೇ ಸಾಧನ. ಅದು ಮಾಡದೆ ಹೋದರೆ ಅದನ್ನು ರೋಗ ಅಂತ ಕರೀತಾರೆ. ಆರೋಗ್ಯ ಅನ್ನೋದೆಲ್ಲ ರೋಗ. ಉಪಾಲದಾಸರು ಬರೀತಾರೆ, ಅವ ರೋಗವು ಎರಗೆ ದೇವ ಧನ್ವಂತ್ರಿ ಸಾವಧಾರದಿ ಕೈಯ ಬಿಡಿದು ನೋಡಯ್ಯ. ಯಾವ ರೋಗ ಬಂದಿದೆ ನೋಡು, ಏನು ರೋಗ ಅಂತ ಕೇಳಿದರೆ ಬರೀ ಫುಲ್ ಆಫ್ ಡಿಸೀಸಸ್. ಕಡುಗಳಿಗೆ ನೋಡೋದೇ ಇಲ್ಲ, ಇವಳಿನ ಕತೆ ಕೇಳೋದೇ ಇಲ್ಲ, ಕಾರ್ಗಳು ದರ್ಶನಕ್ಕೆ ಬರೋದೇ ಇಲ್ಲ. ಇದು ಅಪ್ಲೈ ಮಾಡಿಕೊಟ್ಟೆ ಗೋಪಾಲದಾಸರ ಹಾಡು ನಮಗೆ ಡೈರೆಕ್ಟಾಗಿ ಅಪ್ಲೈ ಆಗಿ ಹಾಡೋದು. ನಾವೊಂದೂ ದೇವರ ಬೆಚ್ಚ ಕೆಲಸ ಮಾಡ್ತಾ ಇಲ್ಲ, ಇದೆಂಥ ಜೀವನ ಅಂತ ಎಚ್ಚರಿಕೆ ಕೊಡ್ತಾರೆ. ಅಂಬರೀಷ ರಾಜ ಟೋಟಲಿ ಭಗವದ್ಭಕ್ತ, ಹಾಗೆ ಬದುಕಿದ್ದ. ಒಂದು ಕಾಲ ವಿಶೇಷ ಸಂಕಲ್ಪವನ್ನು ಮಾಡ, ಒಂದು ವರ್ಷ ಪೂರ್ತಿ ಮಧುವರದಲ್ಲಿ ಏಕಾದಶಿ ಉಪವಾಸ ದ್ವಾದಶಿ ಪಾಲನೆ ಅಲ್ಲೇ ಮಾಡಬೇಕು ಅಂತ ಸಂಕಲ್ಪ ಮಾಡಿ. ಇದು ಆತ ಮಾಡಿದ ವ್ರತ. ಮಧುವರ ಭಾಗವತ ಚತುರ್ಸ್ಕಂದ ಹೇಳಿದ್ದಾರೆ, ಧ್ರುವರಾಜ ತಪಸ್ಸು ಮಾಡಿ ದೇವರನ್ನು ಕಂಡಂಥ ವರ. ಅಲ್ಲಿ ಇರಬೇಕು ಯಮುನಾ ನದಿಯ ತೀರ, ಅಲ್ಲಿ ವಾಸ ಮಾಡಬೇಕು. ಪ್ರತಿ ದ್ವಾದಶಿ ದಶಮಿ ದ್ವಾದಶಿ ಏಕಾದಶಿ ದ್ವಾದಶಿ ಮೂರು ದಿವಸ ಅಲ್ಲೇ ಇದ್ಬಿಡು, ನಿರಂತರ ವ್ರತ ಮಾಡು, ದ್ವಾದಶಿ ಪಾಲನೆ ಮಾಡಿ ವಾಪಸ್ ಹೊರಡು. ಈ ಸಂಕಲ್ಪ ಮಾಡಿ ಎಷ್ಟೋ ದಿವಸ ಮಾಡಿದ ಪೂರ್ತಿಯ. ಒಂದು ದಿವಸ ದ್ವಾದಶಿ ಸಾಧನೆ ದ್ವಾದಶಿ ಬಂದಿದೆ, ನಾಳೆ ಸಾಧನೆ ದ್ವಾದಶಿ ಇದೆ ನಿಂತಿರೋದು. ಅದು ಕಲಾಪಾತ್ರ ಸಾಧನೆ, ಸಾಧನೆ ಕೂಡ ಎಷ್ಟಿರುತ್ತೆ ಅಂದರೆ ಡಿಪೆಂಡ್ ಆಗುತ್ತೆ. ಕಲಾಪಾತ್ರ ಸಾಧನೆ ಅಂದರೆ ಸೂರ್ಯೋದಯ ಆಗ್ತಿರ್ಲಿಕ್ಕೆ ಇಮ್ಮಿಡಿಯೇಟ್ ಮಾಡಿದ್ರೆ ಕಲಾಪಾತ್ರ ಸಾಧನೆ, ಅದು ಕೆಲವು ಸೆಕೆಂಡ್ಸ್ ಅಷ್ಟೇ ಟೈಮ್ ಇರುತ್ತೆ, ಅದು ಕಲಾಪಾತ್ರ ಸಾಧನೆ. ಸಾಪ ಏಳುವರೆ ಎಂಟರವರೆಗೆ ಹೇಳಿದರೆ ಅಲ್ಲಿವರೆಗೂ ಸಾಧನೆ ಇರುತ್ತೆ ಅಂತ. ಹರಿವಾತ್ರ ಆದರೆ ದಾಟಬೇಕು, ಸಾಧನೆ ಅಂದರೆ ಮೊದಲೇ ಆಗುತ್ತೆ. ಆದರೆ ಒಳ್ಳೆ ಸಾಧನೆ ಕಾಲ ಬಂದಿತ್ತು, ಪಾಪ ಮೊದಲೇ ಬಂದು ಬರಬಿಟ್ಟು ಊಟ ಕೂತ್ಬಿಟ್ಟಿದ್ದಾರೆ, ಸಕಾಲ ಕೂಡಿಸಿದ್ದಾರೆ. ಅಟ್ಟಕ್ಕೆ ಸರಿಯಾಗಿ ದುರ್ವಾಸ ಮುರಿಗಳು ಬಂತು, ನೋಡಿದ ಭಾರಿ ಖುಷಿಯಾಯಿತು. ನಮಗೇನಾದರೂ ಏಕಾದಶಿ ಉಪವಾಸ ಮಾಡಿ ಮಾಡೋದಿಲ್ಲ ಯೋಚನೆ ಇಲ್ಲ ಜನಗಳಿಗೆ, ಅಕಸ್ಮಾತ್ ಮಾಡಿ ಅದು ಎರಡೇಕಾದಶಿ ಮಾಡಿ ದ್ವಾದಶಿ ಪಾಡಿ ಕೊಡೋದು ಯಾರು ಆಚಾರ ಬಂದಿರೋದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ, ಒಳ್ಳೆ ಬ್ರಾಹ್ಮಣ ಒಕ್ಕರಿಸ್ಬಿಟ್ಟು ಅನ್ಕೊಂಡ್ಬಿಡ್ತಾರೆ. ಗೊತ್ತು ಗೊತ್ತಿಲ್ಲ ಈ ಬರೋದ ಐತನಿಗೆ, ಆ ಫೋನ್ ಬಂದರೆ ಡಿಸ್ಟರ್ಬ್ ಆಗುತ್ತೆ, ಯಾರು ಬಂದು ಅಲ್ಲ ಸ್ಥಾನ ಆಗಿ ನಮ್ಗೆ ಊಟ ಆಗಬೇಕು ಅಂತ ಕತೆ ಬಿಡುವುದು. ಅವರ ಅಡುಗೆ ಅವರ ಆ ಡೆಕಾಲಿಯವರಿಗೆ ತಪ್ಪು ಕೊಡೋದು ಸಾಧ್ಯ ಉಂಟ. ಅದು ಅಪರಿಷರಾದ ಹೇಳ್ತಾರೆ, ಸ್ವಾಮಿ ದುರ್ವಾಸರೆ ತಪ್ಪು ಹೋದರೆ ಇಲ್ಲೇ ಆಗಬೇಕು ಅಂತ ಹೇಳ್ತಾರೆ. ಇದು ಜೀವನ, ನಾವು ತಿನ್ನೋ ದೊಡ್ಡದಲ್ಲ, ಇನ್ನೊಬ್ರು ಕೊಡೋದು ಭಾರಿ ದೊಡ್ಡದು ಅಂತ ಹೇಳ್ತಾರೆ. ತಿಂದ್ರೆ ಇಂದ ಕೊಟ್ಟಷ್ಟೇ, ನಾವು ಬಳೆ ಕಟ್ಸ್ಕೊಂಡು ಯಾರು ದೊಡ್ಡದನ್ನೋದಿಲ್ಲ, ಇನ್ನೊಬ್ರಿಗೆ ಕಟ್ಸ್ಕೊಟ್ಟ ದೊಡ್ಡ ದಾರಿ ಅಂತ ಹೆಸರು ಆಯ್ತು. ತಾನು ತಿಂದ್ರೆ ಯಾರು ಕೂಡ ತ್ಯಾಗ ಅಂತ, ಇನ್ನೊಬ್ರಿಗೆ ಕೊಟ್ಟರೆ ತ್ಯಾಗ ಅಂತಾರೆ. ಅದಕ್ಕೆ ಅಂತ ಯೋಚನೆ ಮಾಡಿದ ಸ್ವಾಮಿ ದಯವಿಟ್ಟು ಹೇಳಬೇಕು, ಸಿಕ್ಕವಿಲ್ಲೇ ಬಾರಡೆ ಆಗಲಿ ಅಂತ ಅಷ್ಟ ಅಂತ ಹೇಳ್ತಾರೆ. ಅದಕ್ಕೆ ಬಂದಿದ್ದಾನ ಅಂತ ಹೇಳ್ತಾರೆ. ಅಂಥ ವ್ಯಕ್ತಿ ಅಂದರೆ ನಾನು ಬಂದಿದ್ದು ಪರಮ ಭಾಗವತರನ್ನು ಗೊತ್ತಿದೆ, ಈಗೋ ಬರ್ತೇನೆ, ಒಂದು ಸ್ವಲ್ಪ ಆಧಿಕ ಬಾಕಿ ಇದೆ, ಅದು ಉಷೋಡು ಬರ್ತೇನೆ ಅಂತ ಹೊರಟು ಪಕ್ಕದಲ್ಲೇ ನದಿಯಲ್ಲ ಹೋದರು, ಗೋಡಿಯವರು ಸ್ನಾನಕ್ಕೆ ಹೋದರು, ಬರೋರು ಯಾವತ್ತರು ದೇವರ ಧ್ಯಾನ ಮಾಡ್ತಾ ಬರ್ತೇ ಬಿಟ್ಟರೆ ಈ ಕಡೆ. ಇದು ನೋಡಿ ಕೈ ಬಿಡ್ತಾ ಇದ್ದಾರೆ, ಪಾಪ ಸಾಧನೆಗೆ ಜಸ್ಟ್ ಶಾರ್ಟ್ ಆಗ್ತಾ ಇದೆ. ಅದು ವೀರ ಆಗಿಲ್ಲ, ನೆನಪಿಟ್ಕೊಂಡಿರ್ಬೇಕು ಪ್ರಸಂಗ ಬಂದಾಗ ಎಷ್ಟು ಉಪಾಯವೇ ನಡ್ಕೋಬೇಕು ಅಂತ ಹೇಳ್ತಾರೆ. ಸಾಧನೆ ಬೀರಬಾರದು, ಆಚಾರ್ಯ ಹೇಳ್ತಾರೆ, ದ್ವಾದಶ ದ್ವಾದಶಿ ಹಂತಿ ದ್ವಾದಶಿ ಜಾತಿ ಲಂಘಿತ. ಸಕಾಲಕ್ಕೇನಾದರೂ ಸಾಧನೆ ದ್ವಾದಶಿ ಇದ್ದಾಗ ಪಾರಣ ಮಾಡದೆ ಹೋದರೆ ಹನ್ನೆರಡು ಏಕಾಶಿ ಉಪವಾಸ ಮಾಡಿದ ಪುಣ್ಯ ಹೋಗ್ಬಿಡುತ್ತೆ. ಒಂದೊಂದು ಏಕಾಶಿ ಎಷ್ಟು ಕಷ್ಟ ಮಾಡೋದು, ಹದಿನೇಳು ಏಕಾಶಿ ಪುಣ್ಯ ಕಳ್ಕೊತಾರ, ಒಂದಿವಸ ಎರಡು ಬಲಿ ಆಗುತ್ತೆ ಅಂದ್ರೆ ಮನುಷ್ಯ ಬಿಡೋದಿಲ್ಲ, ಯಾಕಂಡ ಅವ್ರ ಕಾರಣ ಲೀವ್ ಮಾಡ್ತಾರೆ, ಬಿಡೋದಿಲ್ಲ. ಎರಡು ಬಲಿ ಆಗಬಾರ್ದು ಯೋಚನೆ ಮಾಡ್ತಾರೆ. ಒಂದಿವಸ ಸಫಲ ಏನು ದೊಡ್ಡದಲ್ಲ, ಹನ್ನೆರಡು ಏಕಾಶಿಯಿಂದ ಏನಾಗಿರೋದು ಲೆಕ್ಕ. ಅದು ಸಕಾಲಕ್ಕೆ ಪಾರಣೆ ಮಾಡೋದ್ರೆ ಕಲಿಬೇಕು, ಅಭ್ಯಾಸ ಕಥೆ ಕೇಳಿದ ಮೇಲೆ ಸಕಾಲಕ್ಕೆ ಪಾರಣೆ ಮಾಡಲೇಬೇಕು ಅನ್ನೋ ದೀಕ್ಷೆ ಬಂದರೆ ಸರಿ.
ಇದೊಂದು ಶಾಸ್ತ್ರ ಹೇಳ್ತದೆ ಮತ್ತೆ ಅತಿಥಿ ದೇವೋ ಭವ, ಅತಿಥಿಗಳು ಊಟ ಮಾಡಬಾರದು. ಶಾಸ್ತ್ರ ಎರಡು ಮಾತಿದೆ, ಅತಿಥಿ ಬಿಟ್ಟು ಊಟ ಮಾಡಬಾರದು, ಸಕಾಲ ಪಾಲನೆ ಮಾಡದೆ ಇರಬಾರ್ದು. ಏನು ಮಾಡಬೇಕಲ್ಲಿ ತಕ್ಷಣ ಅಲ್ಲಿ ತುಂಬ ಜನ ಕೇಳಿ ಕೇಳಿ ಬ್ರಾಹ್ಮಣರು ಲಕ್ಷಾಂತರ ಬ್ರಾಹ್ಮಣರು ಇವತ್ತು ಊಟ ಅಂದ್ರೆ ಲಕ್ಷಾಂತರ ಸೇರಿಬಿಡ್ತಾರೆ ನಮ್ಮ ಬಿಡದಲ್ಲೇ ಜನ. ಅವತ್ತಿನ ಕಾಲ ಅಂತೂ ಶುದ್ಧ ಜ್ಞಾನಿಗಳ ಕಾಲ, ನಿಜವಾದ ಬ್ರಾಹ್ಮಣ ಸಿಗ್ತಾ ಇದ್ದ ಕಾಲ. ಇವತ್ತು ಎಷ್ಟರ ಊಟ ಆಯಿತು, ಎಷ್ಟರ ತಿಳಿದವರು ಬಂದಿದ್ರು ಅಂತ ಕೇಳಬೇಕಾಗಿತ್ತು. ಆಗ ಬ್ರಾಹ್ಮಣ ಅಂದರೆ ತಿಳಿದವರೇ, ಅನ್ಎಜುಕೇಟೆಡ್ ಬ್ರಾಹ್ಮಣ ಇರಲೇ ಇಲ್ಲ. ಅಂಥ ವಿಚಿತ್ರವಾದ ಕಾಲ, ಅಷ್ಟು ಜನ ಇದ್ದಾರೆ ಅವ್ರ ಗೊತ್ತೆ ಕೇಳ್ಕೊಂಡ, ಪ್ರಾಬಿ ಹೀಗಾಗ್ತಾ ಇದೆ ಸ್ವಾಮಿ, ಸಾಧನೆಗೆ ಹೆಚ್ಚು ಟೈಮ್ ಇಲ್ಲ, ಅವ್ರು ನೋಡಿದರೆ ಬಂದಿಲ್ಲ ಇನ್ನು, ನಾನು ಏನು ಮಾಡಲಿ ಅಂತ ಕೇಳಿ. ಇದೊಂದು ಆಶ್ಚರ್ಯ, ಅಪೈಷ್ಣರಾದ ದಡ್ಡರಲ್ಲ, ದೊಡ್ಡ ಅಪರೋಕ್ಷ ಜ್ಞಾನಿ ಆದ ಪುಣ್ಯಾತ್ಮ, ಅದು ಗೊತ್ತಿತ್ತು. ಬಟ್ ಮಾಡಬಾರ್ದಾದರೆ ಗೊತ್ತಿದ್ರು ಕೂಡ ತಿಳಿದವ್ರ ಹೇಳಿಸ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಅದು ಶಾಸ್ತ್ರ, ಸ್ನಾನ ಮಾಡಬೇಕಾಗಿರುತ್ತೆ, ಸ್ನಾನ ಆಗ್ಬೋದು ಅಂತ ಅಪ್ಪಳೆ ಕೇಳಬೇಕು. ಅದೇ ರೀತಿ ವೈಷ್ಣವ ಅಪ್ಪಳೆ ಕೇಳಬೇಕಾದ ಕೂಡ ನಾವು ಯಾತಕ್ಕೆ ಕೇಳೋದಿಲ್ಲ ಅಂದರೆ, ವೈಷ್ಣವ ಮಾಡಿರ್ತಾರೆ ಅಪ್ಪಳೆ ಕೇಳೋದಕ್ಕೆ, ಅಪ್ಪಳೆ ಕೇಳೋದು ಪ್ರಸಂಗ ಬಂದಿರ್ತಾರೆ. ಅದು ದೊಡ್ಡವರು ಅಪ್ಪಳೆ ತೊಗೊಂಡು ಮಾಡಬೇಕಂತೆ, ಅವತ್ತು ಪ್ರೇಯರ್ ಪರ್ಮಿಷನ್ ಆಫೀಸ್ಗೆ ಹಾಕಿ ಬಿಡ್ತಾರಲ್ಲ, ಹಾಗೆ ಲೀವ್ ಹಾಕ್ಬೇಕಾದ್ರೆ ಕೂಡ ಪರ್ಮಿಷನ್ ತೊಗೊಂಡು ಲೀವ್ ಹಾಕಿ ಮುಂದೆ ಹೋಗ್ಬೇಕು. ಅವ್ರು ತಾವೇ ಲೀವ್ ಹಾಕಿದ್ರೆ ಅದು ಇನ್ವ್ಯಾಲಿಡ್ ಆ್ಯಕ್ಚುಲಿ, ಅವ್ರು ಕೊಟ್ಟರೆ ಅವರು ಕರುಣೆ ಅಂತ ಹೇಳಬೇಕೆ ಹೊರತು ರೂಲ್ಸ್ ಪ್ರಕಾರ ಪರ್ಮಿಷನ್ ತೊಗೊಂಡೇ ಹೋಗ್ಬೇಕು. ಅದಕ್ಕೆ ಕೇಳಿದ, ಅವ್ರು ಗೊತ್ತಿದ್ರು ಕೇಳಿದ, ಅವ್ರು ಹೇಳಿದರು. ಅವ್ರು ಹೇಳಿದ ಮಾತನ್ನು ಆಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ತಿಳಿಸ್ತಾರೆ. ಬೇರೆ ಬೇರೆ ಕೃಷ್ಣಾಮೃತ ಮಹಾರಣವ ಏಕಾದಶಿ ಉಪವಾಸದ ಬಗ್ಗೆ, ದ್ವಾದಶಿ ಪಾಲನೆಯ ಬಗ್ಗೆ ಮಾಹಿತಿಗಳು ಸುರಿಮಳೆ ಮಾಡಿದಂಥ ಆಚಾರ್ಯ ಗ್ರಂಥ, ಸರ್ವಗುಣ ಗ್ರಂಥಗಳಲ್ಲಿ ಒಂದು. ಆಚಾರ್ಯ ಮಾತನ್ನು ಹೇಳ್ತಾರೆ, ಅಸಿತಾ ರಸಿತಾ ಅಪಹ ಯಥೋ ವಿದ್ವದ್ಧಿ ನೀಡಿತಾ ಅಂಭಸಾ ಕೇವಲೇ ರೈವ ಕರಿಷ್ಯೇ ವ್ರತಪಾರಣ. ಇದು ಮಂತ್ರ ಇದು. ಇಂಥ ಪ್ರಸಂಗ ಬಂದಾಗ ಅಸಿತಾ ಅರಸಿತಾ ಆಪಹ ಯಥೋ ವಿದ್ವದ್ಧಿ ನೀಡಿತಾ, ಒಂದಿಷ್ಟು ನೀರು ಕುಡಿದುಬಿಟ್ರೆ ಎರಡು ಕೆಲಸ ಆಗುತ್ತೆ, ಪಾಲನೆ ಮಾಡಿದ ಪುಣ್ಯರೂ ಬಂತು, ಉಪವಾಸಿದ್ದ ಪುಣ್ಯರೂ ಬಂತದ್ದು. ಇದು ಮ್ಯಾಜಿಕ್ ಇದು. ಅದಕ್ಕೆ ಈ ಮಂತ್ರ ಸುಮ್ಮನೆ ನೀರು ಕುಡಿಬಾರ್ದು, ಈ ಮಂತ್ರ ಹೆಣ್ಗೂ ಕುಡಿಬೇಕು, ಮತ್ತು ತಂಬೆ ಗಟ್ಟಲೆ ಕುಡಿಬಾರ್ದು, ಸ್ವಲ್ಪ ಆ ವ್ರತ ಭಂಗ ಆಗಬಾರ್ದು ಅಷ್ಟು ಕುಡಿಬೇಕಷ್ಟೆ. ಇದು ಅಲ್ಲಿ ಹೇಳಿದ ಮಾತು. ಅನೇಕರು ಅಪಾರ್ಥ ಮಾಡ್ಕೊಂಡ್ಬಿಟ್ಟು ಹೇಳ್ತಿರ್ತಾರೆ, ತೀರ್ಥ ತಗೊಂಡ್ಬಿಟ್ರಾಯ್ತು ಅಂತ ಹೇಳ್ತಾರೆ. ತೀರ್ಥ ತಗೊಳ್ಳೋ ಪ್ರಸಂಗ ಬಂದಿಲ್ಲ. ವಿದ್ಯುತ್ ಸ್ಪಷ್ಟ ಬರೀತಾರೆ, ನೀರು ಜಲಪಾನ ಮಾಡ್ತಾರೆ ಹೊರತು ತೀರ್ಥ ಅಲ್ಲ. ಯಾತಕ್ಕೆ ಗೊತ್ತಾ, ನಮ್ಮ ಜನ ಅಕಸ್ಮಾತ್ ಅತಿಥಿಗಳು ಬಿಟ್ಟು ಊಟ ಮಾಡಿದ್ರು ಸಹಿಸ್ಕೋತಾರೆ, ಬಿಟ್ಟು ತೀರ್ಥ ತೊಗೊಂಡ್ರೆ ಸಹಿಸ್ಕೋಬೋದಿಲ್ಲ. ತೀರ್ಥ ಇದ್ದಂತೆ ನಮ್ಮ ಹೆಸರು, ಮೊದಲು ತೀರ್ಥ ಯಾರು ತೊಗೋಬೇಕು ಭಾರಿ ದೊಡ್ಡ ಇಶ್ಯೂ ಅದು. ಆದರೆ ಅತಿಥಿಗಳಿಗೆ ಕೊಟ್ಟರೆ ತೀರ್ಥ ತೊಗೊಳ್ಳೋ ಚಾನ್ಸ್ ಇಲ್ಲ. ಇದೊಂದು ಪ್ರಸಂಗ ಬರುತ್ತೆ, ಇದು ಈ ಪ್ರಸಂಗ. ಇನ್ನೊಂದು ಸರ್ ಹೀಗಾಗಿ ನಾವು ಬೇರೆ ಊರಿಗೆ ಹೋಗಿರ್ತೇವೆ, ಸಮಾಜ ಒಂದು ಮಾತು ಹೇಳ್ತಾರೆ, ದಶಮಿ ಏಕಾದಶಿ ದ್ವಾದಶಿ ಪ್ರಯಾಣ ಮಾಡಲಿಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು, ವ್ರತ ಭಂಗ ಆಗುತ್ತಾ ಅದರಿಂದ ಪ್ರಯಾಣ ಮಾಡಬೇಡಿ ಅಂತ ಹೇಳಿ. ಅನಿವಾರ್ಯವಾಗಿ ಆದರೆ ಎಷ್ಟೋ ಜನ ಬರ್ತಾರೆ, ಭಾರಿ ಕಷ್ಟ ಏಕಾದಶಿ ಉಪವಾಸ ಮಾಡೋದು, ಬೆಳಗ್ಗೆಯಿಂದ ಸುಸ್ತಾಗಿಬಿಟ್ಟಿರುತ್ತೆ, ಅದಕ್ಕೆ ಅದು ಮಾಡ್ಕೋಬೇಡ ಅಂತ ಹೇಳ್ತಾರೆ. ಏಕಾದಶಿ ದಿವಸ ಆಯಾಸ ಆಗಿ ಬಾಯಲಿಕ್ಕೆ ಯಾತಕ್ಕಾಗುತ್ತೆ, ಬಿಸಿಲಲ್ಲಿ ಓಡಾಡಿದರೆ ಹೆಚ್ಚು ಮಾತಾಡಿ ಆಯಾಸ ಪಟ್ಕೊಂಡ್ರೆ ಆಗ ಏಕಾದಶಿ ಪ್ಲಾನ್ ಮಾಡ್ಕೋಬೇಕು ಯಾವಾಗ ನಾಳೆ ಏಕಾದಶಿ. ಆದ್ದರಿಂದ ಇವತ್ತಿನಿಂದ ಅಡ್ಜಸ್ಟ್ ಆಗಬೇಕು. ನಾವು ಈ ರೀತಿ ಅಡ್ಜಸ್ಟ್ ಆಗ್ತೇವೆ, ದಶಮಿ ಉಚ್ಚಾಪಟ್ಟೆ ತಿಂದು ಬಿಡೋದು ಅಂಥ ಅಡ್ಜಸ್ಟ್ಮೆಂಟ್ ಅಲ್ಲ. ಮತ್ತೆ ದಶಮಿ ಪ್ರಿಪ್ರೇಷನ್ ಅಂದರೆ ಆಶ್ಚರ್ಯ, ಏಕಾದಶಿ ಪ್ರಿಪ್ರೇಷನ್ ಏನು ಗೊತ್ತಾ, ರಾತ್ರಿ 9 ತಿಂತಾನೆ ಇರ್ತಾನೆ ಬಿಡೋದಿಲ್ಲ, ಆಮೇಲೆ ನಿಧಾನವಾಗಿ ಊಟ ಮುದುಗಿ ಬಿಡುತ್ತೆ, ಆಮೇಲೆ ಫ್ರೂಟ್ಸ್ ಶುರು ಮಾಡ್ತಾರೆ, ಆಮೇಲೆ ಡ್ರೈ ಫ್ರೂಟ್ಸು 12 ಒಂದು ಲೋಟ 2 ತಕ್ಕಿಗೆ 6 ಕೂಡ ಬರ್ಕೊಂಡ್ಬಿಡುತ್ತೆ. ಇಂಥ ಪ್ರಿಪ್ರೇಷನ್ ಮಾಡ್ಕೋಬಾರ್ದು. ಮತ್ತೆ ಪ್ರಿಪ್ರೇಷನ್ ಅಂದರೆ ಈ ಥರ ಪ್ರಿಪ್ರೇಷನ್ ಮಾಡ್ಕೋದು, ನಾಳೆ ಏಕಾದಶಿ ಆದ್ದರಿಂದ ಯಾವುದಕ್ಕೂ ಏಕಾದಶಿಗೆ ಅಫೆಕ್ಟ್ ಆಗಬಾರ್ದು, ಅದು ಸ್ಮೂತ ಏಕಾದಶಿ ನಡೆಯುತ್ತೆ, ಅದು ಹೆಚ್ಚು ತಿಂದರೆ ಸ್ಮೂತ ನಡೆಯೋದಿಲ್ಲ. ಅದಕ್ಕೆ ಹೇಳ್ತಾರೆ 9 ಬಾರಿ ದಶಮಿ ಅಂತ ಹೇಳಿ, ಅಲ್ಲಿಂದ ಶುರುವಾಗಬೇಕು. ದಶಮಿ ಏಕಾದಶಿ ದ್ವಾದಶಿ ದಿನತ್ರಯದಿ ಅಶರೆ ಬೆರಡು ತುಂಡುತ ಗಸಗಸರೆ ತಾಂಬೂಲ ಪಶುವಿನಂದದಿ ಬೆದ್ದು ಕುಸುಮ ಗಂಧಿಯ ರವಿಸುತ ನಗುತ ಸಿರಿ ರಮಣ ತವ ಜರಡ ದೊರಕುವುದು ಹೇಗಿತ್ತು ಪರಮ ಪಾಪಿಷ್ಠ ನಾನು. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸೂಕ್ಷ್ಮ ವಿಚಾರ, ಅದೇ ತಡಾಗಿ ಬಂದಿರ್ತೀವಿ ಅಂತ ತಿಳ್ಕೊಬಾರದಾಗ ಬಂದಿದ್ದೆ 6 6:30 ಪಾರ್ಡೇ ಏನು ಮಾಡ್ತಾರೆ ಅಷ್ಟೊತ್ತಿಗೆ, ದೇವ್ರು ಪೂಜೆ ಇಲ್ಲ ತೀರ್ಥ ಇಲ್ಲ, ಏನು ತೀರ್ಥ ತೀರ್ಥ ಕುಡಿತಾರೆ ಸಾಧ್ಯ ಇಲ್ಲ. ಅದಕ್ಕೆ ಆಚಾರ ಹೇಳ್ತಾರೆ ತಕ್ಷಣ ಸ್ನಾನ ಮುಗಿಸಿ ಈ ಭಕ್ತರು ಹೇಳ್ಕೊಂಡು ಒಂದಿಷ್ಟು ನೀರು ಕುಡೀರಿ. ಆಗ ಪಾರ್ಡೆ ಮಾಡಿದ ಪುಣ್ಯರು ಬಂತು, ಉಪವಾಸಿದ ಪುಣ್ಯರು ಬಂತು. ಮುಂದೆ ದೇವ್ರ ಪೂಜೆ ಮಾಡೋದಕ್ಕೆ ಅರ್ಹತೆ ಇದೆ, ಎಲ್ಲದಕ್ಕೆ ಎಲಿಜಿಬಿಲಿಟಿ ಬರುತ್ತದೆ, ತುಂಬ ಹೊತ್ತು ಮಾಡಬಾರ್ದು, ಆದಷ್ಟು ಬೇಗ ಮುಗಿಸ್ಬೇಕು. ಒಂದೆರಡು ದಿವಸ ಪ್ರಸಂಗ ಬಂತು, ತುಂಬ ವಿಷಯ ತಿಳ್ಕೊಂಡಿರಿ. ಎಷ್ಟೋ ಜನ ವೈಕುಂಠ ಮಾಡದೆ ಬಂದ್ಬಿಡುತ್ತೆ ತಿಳ್ಕೊಬೇಡ. ದ್ವಾದಶಿಗೆ ಯಾವಾಗ ಮುಗಿಸ್ತಾರೆ ಗೊತ್ತಾ, ಅವರು 1 ಬರ್ತಾರೆ, ಈಗ ಊಟ ಆಯಿತು ಅಂತ ಬರ್ತಾರೆ ಬ್ರಾಹ್ಮಣರು, ಈಗ ಊಟ ಆಯಿತು, ದ್ವಾದಶಿ ಹಾಳಾಗೋಯ್ತು ನೆನಪಿಟ್ಕೊಂಡಿರ್ಬೇಕು. ಎಂಥ ಕಾಲದಲ್ಲೂ ಕೂಡ ಸಾಧನೆಯೂ ಇಲ್ಲ, ಹರಿವಾಸರನೂ ಇಲ್ಲ, ದ್ವಾದಶಿ ಪಾಡಿ ಎಷ್ಟೊತ್ತಿ ಮಾಡಬೇಕು ಅಂದರೆ ಸೂರ್ಯೋದಯ ಆದರೂ ಯಾವುದರೊಳು ಮಾಡಲೇಬೇಕು. ಸೂರ್ಯೋದಯ 6 9 ಪಾರಡೆ ಮಾಡಲೇಬೇಕು, ಹರಿವಾಸರ ಸಾಧನೆ ಇಲ್ಲ ಅಂದ್ಬಿಟ್ರೆ. ಸಾಧನೆ ಆರೂವರೆ ಆರೂವರೆಗೂ ಮಾಡಬೇಕು. ಹರಿವಾಸರ ಇದ್ದರೆ ಹತ್ತು ದಾಟಬಹುದು, ಆದರೆ ಹತ್ತು ರೂಪಾಯಿ ಹರಿವಾಸರ ಬರೋದಿಲ್ಲ. ಹತ್ತು ರೂಪಾಯಿ ಹರಿವಾಸರ ಬರೋದು ಇನ್ನೊಂದು ಉಪವಾಸ ಆಗಿಬಿಡುತ್ತೆ, ಬರುತ್ತೆ ಹರಿವಾಸರ ಬರೋದಿಲ್ಲ. ಅಷ್ಟರೊಳಗೆ ಬಾಂಡೇಬೇಕು ಇದು ನಿಯಮಗಳೆಲ್ಲ ಕೂಡ. ಅದು ಬಿಟ್ಟುಬಿಟ್ಟು ಸಾಕಪ್ಪ ಚೈತು ಅಂದರೆ ದಾಚಿ ಹೋಯ್ತು ಅಂತಲೇ ಅಂತ ಸಾಮಾನ್ಯವಾಗಿ ತಪ್ಪಿಟ್ಬಿಡ್ತಾರೆ. ತಪ್ಪು ಕೆಲವರು ಬಿಸ್ಕೆಟ್ ಬರ್ತಾರೆ ಅವರು, ಬಿಸಿಲು ಕಾಲ ಕುತುಪ ಕಾಲ ಬರಬೇಕು, ಹತ್ತುವರೆ ದಾಟಬೇಕು, ಹತ್ತುವರೆ ದಾಟಬೇಕು, ಮುಗಿಯೋತ್ತಿ ಎರಡಾಗಬೇಕು, ಅಷ್ಟೊತ್ತಿಗೆ ದಾಚಿ ಪೂರ್ತಿ ಹೋಗಿರಬೇಕು. ಇದು ಅವರು ವಾದ ಇದೆ ತಪ್ಪು. ದ್ವಾಚಿಗಿನೆಲ್ಲ ನೋಡಬಾರ್ದು ಅಂತ ಹೇಳ್ತಾರೆ ಗೊತ್ತಾಯ್ತಾ. ದ್ವಾಚಿಗೆ ನೋಡಬಾರ್ದು, ಸಾಧ್ಯ ದ್ವಾಚಿ ಯಾವುದನ್ನು ನೋಡಬಾರ್ದು. ಸೂರ್ಯೋದಯವನ್ನು ನೋಡಬೇಕಷ್ಟೆ. ಸೂರ್ಯೋದಯಕ್ಕಿಂತ ಬಿಟ್ಟು ಎಂದೂ ಪಾರಣೆ ಮಾಡಾಗಿಲ್ಲ. ಎರಡು ಏಕಾದಶಿ ಬಂದಿರಲಿ ಏರೇ ಆಗಿರಲಿ ಸೂರ್ಯೋದಯ ಆಗಲೇಬೇಕು ಅನ್ನೋದು ತಪ್ಪಾಡ್ತಾರೆ ಬಹಳ ಜನ. ಚದುರ್ಮಾಸ ಅಂತಾರೆ ಆರೂವರೆಗೆ ಊಟ ಮಾಡಿಬಿಟ್ಟಿರ್ತಾರೆ. ಚದುರ್ಮಾಸ ಡಿಸೆಂಬರ್ನಲ್ಲಿ ಆರೂವರೆ ಸೂರ್ಯೋದಯ ಆಗೋದಿಲ್ಲ, ಆರು ಐವತ್ತು ಏಳು ಆ ಥರ ಆಗುತ್ತೆ. ಆರೂವರೆ ಊಟ ಮನೆ ಬಂದ್ಬಿಟ್ಟಿರ್ತಾರೆ ಆರೂವರೆಗೆ ಆಗಲೇ ಇಲ್ಲ. ಹಿಂದಿನ ಊಟ ಮಾಡಿದ ಲೆಕ್ಕ ನೆನಪಿರಬೇಕು ಮಾಡಬಾರ್ದಾಗೆಲ್ಲ ಕೂಡ. ಸೂರ್ಯೋದಯಕ್ಕಿಂತ ಮುಂಚೆ ಎಂದೆಂದೂ ಆಪೋಷಣ ತಗೊಳ್ಳಾಗಿಲ್ಲ ನೀವು. ಅವೆಲ್ಲ ಕೂಡ ಶಾಸ್ತ್ರ ಪ್ರಪಂಚನ ಬಿಟ್ಟೋಗಿದ್ದಕ್ಕೆ ಏನೇನು ಅಪಾರ್ಥ ಬಂದ್ಬಿಟ್ಟು ಹೇಳ್ತಾರೆ. ತೀರ್ಥ ತಗೊಳ್ಬಹುದು, ಗಂಧಾಶಿ ತಗೊಳ್ಬಹುದು, ಚಿತ್ರಾವತಿ ಇಡಬಹುದು, ಆದರೆ ಆಪೋಷಣ ತಗೊಳ್ಳೋಕೆ ಮಾತ್ರ ಸೂರ್ಯೋದಯ ಆಗಲೇಬೇಕು ಅಂತ ಹೇಳ್ತಾರೆ. ಇದೆಲ್ಲ ಸ್ಪಷ್ಟ ಪುರಾಣಗಳ ವಾಕ್ಯ. ಅಕ್ಷರ ಮೊದಲು ಮಾಡಿದೆ ಕೆಲವರದ್ದರು ಎರಡೇ ಪಾಸೆ ಮಾಡಿರ್ತಾರೆ ಪಾಪ. ಜಾಸ್ತಿ ದಿವಸ ಐದುವರೆ ಊಟ ಮುಗಿಸ್ಬಿಟ್ಟಿರ್ತಾರೆ. ಏಕಾಶಿ ಊಟ ಮಾಡಿದ ಪಾಪನೇ ಬರೋದು ಬಂದೇವು. ಯಾಕೆಂದ್ರೆ ಸೂರ್ಯೋದಯನೇ ಆಗಿಲ್ಲ, ಸೂರ್ಯೋದಯ ಆಗುವವರೆಗೂ ಕೂಡ ಕೌಂಟ್ ಆಗೋದಿಲ್ಲ. ನೆನಪಿರಬೇಕು ಅಷ್ಟೇ ಆಕ್ಯುರೇಟ್ ಆಗಿ ನೋಡ್ತಾರೆ ಅಂತ ಕೇಳಿದರೆ ಅಷ್ಟೇ ಆಕ್ಯುರೇಟ್ ಆಗಿ ನೋಡ್ತಾರೆ. ನೀವು ಕೋಡ್ ನಂಬರ್ ಕರೆಕ್ಟ್ ಕೊಡೋದು ಹೊತ್ತು ಓಪನ್ ಆಗೋದಿಲ್ಲ ಲಾಕರ್, ನೆನಪಿರಬೇಕು. ಒಂಚೂರು ಅಡ್ಜಸ್ಟ್ ಮಾಡಿಕೊಡಿ ಅಂದರೆ ಎಲ್ಲ ಯಾರೋ ಹೊತ್ಕೊಂಡು ಹೋಗ್ತಾರೆ ಅಷ್ಟೇ, ಕರೆಕ್ಟಾಗಿ ಆಗಬೇಕು. ಒಂಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಫಲ ಕೊಡೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಶ್ರಾದ್ದ ಇರಲಿ ಪಕ್ಷ ಇರಲಿ ಏನೇ ಇರಲಿ ಅವನ ದಿವಸ ಅನುಮಾನವನ್ನು ಅನುಕೂಲ ಮಾಡಿಕೊಡ್ತಾರೆ. ಸೂರ್ಯೋದಯಕ್ಕಿಂತ ಮುಂಚೆ ನಾಲ್ಕು ತಾಸು ಮುಂಚೆನೆ ಸ್ನಾನ ಅಡಿಗೆ ಶುರು ಮಾಡ್ಬೋದು. ಬೇರೆ ದಿವಸ ಅಲ್ಲ, ಈ ಸಾಧನೆ ಕಲಾಪಾತ್ರ ಸಾಧನೆ ಬಂದಾಗೆಲ್ಲ ಬೇಗ ಅಡಿಗೆ ಶುರು ಮಾಡ್ಬೋದು. ಶ್ರಾದ್ದ ಪಕ್ಷ ಸೂರ್ಯೋದಯಕ್ಕಿಂತ ಮುಂಚೆ ಎಲ್ಲ ಮುಗಿಸಿಬಿಡ್ಬೋದು, ಏನು ತೊಂದರೆ ಇಲ್ಲ. ಬ್ರಾಹ್ಮಣರನ್ನು ಮಾತ್ರ ಊಟ ಕೊಡಿಸ್ಬೇಕಾದ್ರೆ ಆಪೋಷಣ ತಗೊಳ್ಬೇಕಾದ್ರೆ ಅವರು ಬಡಿಸ್ಬೋದು, ಅದೆಲ್ಲ ಏನು ದೋಷ ಇಲ್ಲ. ಆಪೋಷಣ ತಗೋಬೇಕಾದ್ರೆ ಮಾತ್ರ ಆಗಿರಲೇಬೇಕು. ಇದು ನಿಯಮಗಳು. ಇದೆಲ್ಲ ನಿಯಮ ಗೊತ್ತಿದ್ರೆ ಸೀರಿಯಸ್ನೆಸ್ ಅರ್ಥ ಆಗುತ್ತೆ. ಆತ ಕೇಳಿದ ಏನು ಮಾಡಲಿ, ಅವ್ರು ಹೇಳಿದರು ಸ್ವಲ್ಪ ಜನ ಪ್ರಸನ್ನ ಮಾಡ್ಕೊಂಡು ಅಷ್ಟೊತ್ತಿ ಬಂದರು ನೋಡಿದರು. ಆ ಪರೀಕ್ಷ ರಾಜ ಗೊತ್ತಾಯಿತು ನಾನು ಬಿಟ್ಟು ಪಾಲನೆ ಮಾಡಿಬಿಟ್ಟಿದ್ಯಾ ಅಂತ ಕೇಳಿದರು. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಜಾಲದೃಷ್ಟಿಗೆ ಪಾಲನೆ ಮಾಡಿದ ರೆಕಾರ್ಡ್ ಆಗಿಬಿಟ್ಟಿದೆ ಆಗಲೇ. ಆದರೆ ಇನ್ನೊಂದು ನೋಡಲಿಲ್ಲ ಅವನು, ಶಾಸ್ತ್ರ ಪ್ರಕಾರ ಮಾಡಿದ್ದಾನೆ. ಪಾಲನೆ ಮಾಡಿದ್ರು ಕೂಡ ಉಪವಾಸಿದ ಫಲಡ ಹತ್ರ ಬಂದಿದೆ ಗಮನಿಸ್ತೇ ಇಲ್ಲ ಅವನು. ಸಿಟ್ಟು ಬಂದ ಹೇಳ್ತಾರೆ ಸ್ವಾಮಿ ಸ್ವಲ್ಪ ಕೇಳಿ ಅಂತಾನೆ, ಕೇಳೋದಿಲ್ಲ ಅವನು. ಭಾರಿ ಸಿಟ್ಟು ಬಂದ್ಬಿಟ್ಟಿದೆ, ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಏನು ಮಾಡ್ತೇನೆ ನೋಡು ಅಂತ ಹೇಳಿದ್ರಂತೆ. ತಲೆ ಮೇಲೆ ಜಟೆ ಇತ್ತಲ್ಲ, ಜಟೆ ಕಿತ್ತು ಎಷ್ಟು ಬಿಡ್ತಾನೆ. ಅದು ಬರೀ ಜಟೆ ಇರಲಿಲ್ಲ, ಅಲ್ಲೊಂದು ಕೃತ್ಯ, ಅದು ಪಿಶಾಚಿ ಕೂತಿತ್ತು, ಅದಕ್ಕೆ ಎಫೆಕ್ಟ್ ಆಗಿತ್ತು ಅವರಿಗೆ. ತಲೆ ಮೇಲೆ ಪಿಶಾಚಿ ಕೂತಿದ್ದಕ್ಕೆ ಎಫೆಕ್ಟ್ ಆಗಿತ್ತು ಅವರಿಗೆ, ಪಿಶಾಚಿ ಬಂತು. ಅದು ಕೃತ್ಯ ಆದರೆ ಬರೀ ಪಿಶಾಚಿ ಅಲ್ಲ, ಇನ್ನೊಂದು ಸ್ವಾರಸ್ಯ ಇದೆ. ಈ ಮಾಟಮಂತ್ರ ಮಾಡಿಸ್ತಾರಲ್ಲ ಆ ಪಿಶಾಚಿಯಲ್ಲಿ ಕೃತ್ಯ ಅಂತ ಕರೀತ, ಅದು ಬಂತು. ಅಭಿಷಾಚ ನೋಡಿದ, ತುಂಬ ಯೋಚನೆ ಮಾಡಿದ, ನಾನಂತೂ ತಪ್ಪು ಮಾಡಿಲ್ಲ, ಶಾಸ್ತ್ರೋಕ್ತವಾಗಿ ಮಾಡಿದ್ದೇನೆ, ಜ್ಞಾನಿಗಳು ಕೇಳ್ಕೊಂಡು ಬೇರೆ ಮಾಡಿದ್ದೆ, ಆದ್ದರಿಂದ ತಪ್ಪಿಲ್ಲ. ದೇವರೇ ನೀರೇ ಕಾಪಾಡಬೇಕು ಅಂತ ಹೇಳಿ ಅಂದ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾಂತರ. ಇದು ಹೇಳಿದ ತಕ್ಷಣ ಆ ವಿಚಿತ್ರ ಪ್ರಸಂಗ ನಡೀತು. ಆ ಭೀಷ್ಮರಾಜರ ಸೇವೆಗೆ ಮೆಚ್ಚಿ ಪರಮಾತ್ಮ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ನಿತ್ಯ ಪೂಜೆ ಮಾಡಲಿಕ್ಕೆ ಅಂತ ಕೊಟ್ಟಿದ್ದ, ನಿತ್ಯ ಚಕ್ರ ಪೂಜೆ ಮಾಡಲಿಕ್ಕೆ ಕೊಟ್ಟಿದ್ದ. ಆ ಚಕ್ರ ಅಲ್ಲೇ ಇತ್ತು, ಅದಕ್ಕೆ ಪೂಜೆ ಮಾಡ್ತಿದ್ದ. ಅದು ಚಕ್ರ ಅದೇ ಎದ್ದು ಬಂತು, ಆ ಚಕ್ರ ಎದ್ದು ಬಂತೆ ಅದು ಕರಲಿಲ್ಲ ಆಯ್ತಾ, ಅದಾಗಿ ಎದ್ದು ಬಂತು. ಬಂದಿದ್ದೇ ಸೀದಾ ಬಂದು ಪಿಶಾಚಿ ಇತ್ತಲ್ಲ ಅದು ಪೀಸ್ ಪೀಸ್ ಪಾಠ ಹೇಗೆ, ಆ ಕೃತ್ಯಾದ ಪೀಸ್ ಪೀಸ್ ಪಾಠ ಹಾಕಿಬಿಟ್ಟು ಕತೆ ಬೂದಿತ್ತು. ಇದು ಹೊಸ ವಿಷಯ ಗೊತ್ತಾಗ. ಆ ಏಕಾಶಿ ಉಪವಾಸ ಮಾಡಿದ್ದ, ಸಕಾಲ ಪಾಡಿ ಸಿದ್ಧರಾಗಿದ್ದ, ಇವರು ಬಂದು ತೊಂದರೆ ಕೊಡಕ್ಕೆ ಹೋದರು, ಆ ಪಿಶಾಚಿ ಬಂತು, ಅದು ಸುಟ್ಟು ಹಾಳಾಗೋಯಿತು. ಇದು ಅರ್ಥ ಮಾಡಿಕೊಟ್ರೆ ಯಾರು ಏಕಾಶಿ ಉಪವಾಸವರು ಮಾಡ್ತಾರೋ ಅವ್ರು ಏನಾದ್ರು ಮಾಟಪತ್ರ ಮಾಡಿಸಿದ್ರೆ ಕೆಲಸ ಮಾಡೋದಿಲ್ಲ ಅಂತ ತಿಳ್ಕೊಬೇಡಿ. ಇದು ಗೊತ್ತು ಗೊತ್ತಾಗಿಬಿಟ್ಟು ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಮಗೆ. ತುಂಬ ಜನಕ್ಕೆ ಭಯ, ಯಾರೋ ನಮಗೇನೋ ಮಾಡಿಸಿದ್ದಾರೆ, ಸಾಮಾನ್ಯರೋ ಮಾಡಿಸಿರೋದಿಲ್ಲ. ಸುಮ್ಮನೆ ಸೈಕಲಾಜಿಕಲಿ ಹೊರತಿರ್ತಾರೆ ಅಷ್ಟೇ. 99% ಸುಳ್ಳು ಕೇಸುಗಳವೆಲ್ಲ ಕೂಡ. ಅಕಸ್ಮಾತ್ ಮಾಡಿಸಿದ್ರೆ ಯೋಚನೆ ಮಾಡಬೇಡಿ, ಏಕಾಶಿ ಉಪವಾಸ ಮಾಡಿ ಎಲ್ಲ ಹೋಗಿಬಿಡುತ್ತೆ ಅಂತೇಳಿ. ಇವ್ರೇನು ಮಾಡ್ತಾರೆ ಗೊತ್ತಾ, ಇವರು ತಾವು ಮಾಟ ಮಾಡಿಸ್ಬಿಡ್ತಾರೆ ಇನ್ನೊಬ್ಬರತ್ರ ಹೋಗ್ತಾರೆ. ಅವ್ರು ಇವನೇ ಇವರು ಇವರು ಇಬ್ಬರು ಮಾಡಿದ್ರೆ ಇಬ್ಬರು ಕತೆ ಮುಗಿಸ್ಬಿಡ್ತಾರೆ ಮಾಟ ಮಾಡೋದು. ಹೋಗಬೇಡಿ, ಶುದ್ಧ ವೈಷ್ಣವ ಕ್ರಮ ಇರಬೇಕು. ಅದಕ್ಕೆ ತ್ರಿಕೋಪಂಡಿತಾಚಾರ್ಯರಿಗೆ ಮಾಟ ಮಾಡಿಸಿದ್ರು. ಆಗ ಅವ್ರು ಯಾವ ಪಾಠ ಗೊತ್ತು ಬದಿ ಮಾಡ್ಕೊಂಡು ಹೋಗಲಿಲ್ಲ. ಅವ್ರು ಮಾಡಿದ್ದೇನು ಹೇಳ್ತು, ದನದಹ ನರಸಿಂಹ ಅಸಖ್ಯ ವಿರಿಯಾಗಿ ತಮ್ಮೆ ನರಸಿಂಹದೇವರು ಸ್ತೋತ್ರ ಮಾಡ್ತಾರೆ, ವಿಷಯಕ್ಕೆ ಪೀಸ್ ಪೀಸ್ ಆಗೋಗುತ್ತೆ. ಏನು ಯೋಚನೆ ಮಾಡೋ ಕಾರಣ ಇಲ್ಲ. ಏಕಾದಶಿ ಉಪವಾಸ, ಪರಮಾತ್ಮರನ್ನ ಶರಣ ಹೊಂದೋದು, ವಿಷ್ಣು ಸಹಸ್ರನಾಮ ವಾಯುಸ್ತುತಿಗಳನ್ನ ಹೇಳೋದು,
ನಮ್ಮ ಜೀವನಕ್ಕೆ ಎಲ್ಲ ಆಲ್ರೌಂಡ್ ಸೆಕ್ಯೂರಿಟಿ ಕೊಡೋದು ಅವೆಲ್ಲೇ. ಅದು ಆಚಾರ ವಿಚಾರ ಬಂದಿದ್ರೆ ಸಾಕು, ಅದೆಲ್ಲ ಬಿಟ್ಬಿಟ್ಟು ಏನೋ ಮಾಡಕ್ಕೆ ಹೋಗಬಾರ್ದು. ಅಭಿಷ್ಟಾದ ಕಥೆ ಕೇಳಿದವರಿಗೆ ಈ ಮಾಟಪತ್ರದ ಭಯನೇ ಬರಬಾರ್ದು. ಅದು ಮುಗಿತು, ಕೊಂದಾಗಿತ್ತು, ವಾಪಸ್ ಹೋಗುತ್ತೆ. ವಾಪಸ್ ಹೋಗಲಿಲ್ಲ, ದುರ್ವಾಸರ ಕಡೆ ಹೋಯ್ತು. ದುರ್ವಾಸರು ಗಾಬರಿಯಾದ್ರು, ಆ ಕಡೆ ಈ ಕಡೆ ನೋಡ್ತಾರೆ, ತಪ್ಪಿದೆ ಟಾರ್ಗೆಟ್ ಅಂತ ಗೊತ್ತಾಯ್ತು. ಒಳ್ಳೆ ಶುರು ಮಾಡಿಬಿಟ್ಟಾರೆ, ಎಷ್ಟು ನೋಡಿದ್ರು ಬಿಡೋದಿಲ್ಲ. ಅದು ಎಲ್ಲ ಲೋಕನೂ ಮುಗಿತು, ಬರೀ ಬ್ರಹ್ಮಲೋಕೂ ಹೋಗ್ತಾರೆ, ಸತ್ಯಲೋಕೂ ಹೋಗ್ತಾರೆ. ಬ್ರಹ್ಮದೇವರ ಸೋಲಕ್ಕೆ ಕಾರಣ ಅವರ ತಾತ, ಅವರು ದುರ್ವಾಸರು ರುದ್ರದೇವರು, ಅವರ ತಂದೆ ಇವರು ಬ್ರಹ್ಮದೇವರು, ತಾತ ನಾರಾಯಣ. ಅಲ್ಲಿ ಹೋಗಿ ತೆರಳು ಹೋಗ್ತಾರೆ, ಅವ್ರು ಹೇಳ್ತಾರೆ ನಾವ್ಯಾರೇ ಬಿಡಿಸೋದಿಲ್ಲ ಅಂತ ಹೇಳ್ಬಿಟ್ಟು. ಯಾತಕ್ಕೆ ಬಿಡಿಸೋದಿಲ್ಲ ಗೊತ್ತಾ? ಇದು ಸುದರ್ಶನ ಚಕ್ರ. ಸುದರ್ಶನ ಚಕ್ರ ದುರ್ಗಾ ಚಕ್ರಾಧಿ ದೇವಿ ಸ್ಯ, ದುರ್ಗಾ ರೂಪದ ಮಹಾಲಕ್ಷ್ಮಿ ಅದಕ್ಕೆ ಅಧಿದೇವತೆ. ಅವರು ಎದುರಾಕೊಳ್ಳೋ ಶಕ್ತಿ ನಮಗಿಲ್ಲ, ಕೋಟೆ ಕೂಡದ್ರೆ ದೊಡ್ಡವರು ಸಾಧ್ಯ ಇಲ್ಲ. ಇದೊಂದು ನೀವು ತಪ್ಪು ಮಾಡಿದ್ದೀರಿ, ನಿಮ್ಮ ಪ್ರೊಟೆಕ್ಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಸರ್ಕಾರ ತಪ್ಪಾಡಿದವ್ರು ಪ್ರೊಟೆಕ್ಟ್ ಮಾಡೋದಿವ್ರು, ತಪ್ಪಾಡಿದವ್ರು ಫುಲ್ ಪ್ರೊಟೆಕ್ಷನ್. ಅವರು ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ ಕೇಸು, ಅರ್ಥ ಆಯ್ತಾ ನಿಮಗೆ? ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ ಕೇಸು, ಯಾರು ನಾಳೆ ಗತಿಯಾಗಬೇಕು ಲೆಕ್ಕ ಇಟ್ಕೊಂಡು. ಸರ್ಕಾರ ಅವ್ಯವಸ್ಥೆ ಅಂದರೆ ಪರಮಾವಧಿ ಮುಟ್ಟದಾಗಲಿಕ್ಕೆ ಹಾಗೆಲ್ಲ ಮಾಡಬಾರದು. ಆ ಹಿನ್ನೆಲೆಯಲ್ಲಿ ಮೋಸ ಪರಿಷ್ಠ ಮಾಡದಾದರೆ ಅದು ಸತ್ತ ಅಂತ ಅರ್ಥ. ಅವ್ನು ಕೊಲ್ಲಕ್ಕೆ ಯಾವ ವೆಪನ್ನೂ ಬೇಕಿಲ್ಲ. ಇವತ್ತು ಯಾವ ಸುಯಿಸೈಡ್ಗಿಂತ ಮೋಸ ಮಾಡೋದು ಭಾರಿ ದೊಡ್ಡ ಸುಯಿಸೈಡ್. ಸುಯಿಸೈಡ್ ಮಾಡ್ಕೊಳ್ಳೋ ಅವ್ರು ಬದುಕಿದ್ರು ಬದುಕಿ, ಅವನು ಮೋಸ ಮಾಡ್ಕೊಂಡು ಬದುಕೋದಿಲ್ಲ ಅಂತ ಅವನ್ನ ಕೊಂದು ಹಾಕಿಬಿಡುತ್ತದ್ದು ಅಂತ ನೇಚರಸ್ತದ್ದು. ಆ ಅರ್ಥ ಮಾಡಿಕೊಂಡ್ರೆ ನಾವು ಬಿಡಿಸೋದಿಲ್ಲ ಅಂತ ಹೇಳಿಬಿಟ್ಟು ಸೀತಾ ರುದ್ರದೇವರತ್ರ ಬರ್ತಾರೆ. ಇವರು ದುರ್ವಾಸರ ಅವತಾರ, ದುರ್ವಾಸರ ಮೂಲ ರೂಪ ಅಷ್ಟೇ. ಅಲ್ಲಿ ಬಂದು ಕಾಲು ಹಿಡ್ಕೊತಾರೆ, ದಯವಿಟ್ಟು ಕಾಪಾಡಿ ಅಂತ ಅವ್ರು ಹೇಳ್ತಾರೆ. ವಯಂ ನತಾತ ಪ್ರಭವಾಪ, ನಮ್ಮ ಕೈಲಾಗೋದಿಲ್ಲ, ವಿಷ್ಣು ಚಕ್ರ ಎದುರುಶಕ್ತಿ ನಮಗಿಲ್ಲ, ತಪ್ಪಾಡಿದ್ದೀರಿ. ಅಲ್ಲಿ ಉಪಾಯ ಮಾಡ್ತೇನೆ ಹೇಳ್ತೇನೆ, ವಿಷ್ಣು ಚಕ್ರ ಆತದೇ ಶರಣ ಹೋಗಿ ಅಂತ ಹೇಳಿ. ಆಗ ಸೀತಾ ವಿಷ್ಣು ಲೋಕಕ್ಕೆ ಹೋಗ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ. ಅಮುಕ್ತ ಸ್ಥಾನ ಮುಕ್ತ ಸ್ಥಾನಕ್ಕೆ ರೋಯೆಂಟ್ರಿ. ಅಲ್ಲಿಗೆ ಹೋಗಿ ವಿಷ್ಣುವನ್ನು ಕಾಲು ಹಿಡ್ಕೊತಾರೆ. ಇದೆಲ್ಲ ವಾದ್ಯರಾಜ ಸ್ವಾಮಿಗಳು ಸರಸ್ವಭಾರತಿ ವಿಲಾಸದಲ್ಲಿ ಯುಕ್ತಿವಲ್ಲಿಕಾದಲ್ಲಿ ಪೂರ್ತಿ ಡಿಟೇಲ್ ಡಿಸ್ಕಸ್ ಮಾಡ್ತಾರೆ. ನೋಡಿದಿರ ಸರ್ವೋತ್ತಮತ್ವ ಹೇಗೆ ಅರ್ಥ ಮಾಡ್ಕೋಬೇಕು ನೋಡಿದ್ರ ಅಂತ ಹೇಳ್ತಾರೆ. ರುದ್ರದೇವರು ದುರ್ವಾಸ ಗುರಿಗಳು, ವಿಷ್ಣು ಚಕ್ರ ನೀರು ಮಾಡಕ್ಕೆ ಆಗಲಿಲ್ಲ. ಅದೇ ಶಿವಧನಸ್ಸಾರ ರಾವದೇವ್ರ ಗುರು ಹಾಕಿದ್ರು, ಶಿವಧನಸ್ಸು ರುದ್ರದೇವರು ರಾವದೇವರು ಗುರು ಹಾಕಿದ್ರು, ಕೃಷ್ಣದೇವರು ಗುರು ಹಾಕಿದ್ರು. ಇದು ಚಕ್ರ ವಿಷ್ಣು ಚಕ್ರ, ಅದನ್ನ ಎದುರಿಸಕ್ಕೆ ಆಗ್ತಾ ಇಲ್ಲ ಇವ್ರ ಕೈ. ಈಗ ಹರಿದೇವ ಬರ ಹತ್ತಾಗಲಿಲ್ಲ, ಹರಿಸರ್ವತ್ತು ಗೊತ್ತಾಯ್ತೋ ಇಲ್ಲವೋ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಆಗ ವಿಷ್ಣು ಹೇಳ್ತಾರೆ, ಏನು ಏನು ವಿಷಯ ಅಂತ ಗೊತ್ತಿಲ್ಲ ಕೇಳ್ದಾಗ ಕೇಳ್ತಾರೆ ಭಗವಂತ. ಈ ಚಕ್ರದ ಕಾಪಾಡ್ಬೇಕ ನಿಮ್ಮನ್ನ, ರುದ್ರದೇವರು ತೊಳಗಿದ್ರೆ ಅವರೇನಂದ್ರು, ನಮಗೆ ಪದ್ಧತಿ ಎಲ್ಲರೂ ಬಂದಾಗ ಯಾರ ತೊಳಗಿದ್ರೆ ಆಗಲಿ ಅಂತ ಕೇಳ್ತಾರೆ. ಅವರೇನಾದ್ರು ಉತ್ತರ ಕೇಳ್ತಾರೆ, ಮನುಷ್ಯರ ಪದ್ಧತಿ ಈ ಪರಮಾತ್ಮ ಹಾಕೊಟ್ಟ ಪದ್ಧತಿ. ಅವರೇನಾದ್ರು ಬ್ರಹ್ಮದೇವರು ಆಗಲ್ಲ ಅಂದ್ರ, ರುದ್ರದೇವರು ಆಗಲ್ಲ ಅಂದ್ರ ಏನು ಕಾರಣ ಕೊಟ್ಟರು? ಅಸ್ವತಂತ್ರರು ಕಾರಣ ಆಗೋದಿಲ್ಲ ಅಂತ ಹೇಳಿ. ಹೌದಾ? ನಾನು ಹೇಳ್ತೇನೆ ಕೇಳಿ. ಅವ್ರು ಹೇಳಿದ್ರು ಅಸ್ವತಂತ್ರರು ಆಗೋದಿಲ್ಲ ಅಂತ ಹೇಳಿ. ನಾನು ಹೇಳ್ತೇನೆ ಅಸ್ವತಂತ್ರ ಅಂತ ಹೇಳೋದಿಲ್ಲ, ಅಸ್ವತಂತ್ರ ಇವ ದ್ವಿಜ. ಅಹಂ ಭಕ್ತ ಪರಾಧೀರೋಹಿ ಅಸ್ವತಂತ್ರ ಇವ ದ್ವಿಜ. ನಾನು ಅಸ್ವತಂತ್ರ ಇದ್ದಾಗ ಅವರ ಅಸ್ವತಂತ್ರರೇ, ನನ್ನ ಅಸ್ವತಂತ್ರ ಏವ, ನನ್ನ ಅಸ್ವತಂತ್ರ ಇವ ಇಷ್ಟೇ, ಏವ ಬೇರೆ ಇವ ಬೇರೆ. ಇವ ಅಂದರೆ ಯಾಜಿಪ್. ನನ್ನ ಅಸ್ವತಂತ್ರ ಇದ್ದಾಗೆ ಸ್ವತಂತ್ರನೇ ಹೌದು, ಸ್ವತಂತ್ರ ಭಗವಾನ್ ವಿಷ್ಣು. ನನ್ನ ಭಕ್ತರ ಕೈ ಬಿಡೋದಿಲ್ಲ ನಾನು. ನಾನೇನಾದರೂ ಚಕ್ರ ಬಿಡಿಸಿಬಿಟ್ರೆ ಅಂಬೇಶ್ವರಾದ್ರೆ ಬಿಟ್ಟುಕೊಟ್ಟಾಗ ಬಿಟ್ಟುಕೊಡೋದಿಲ್ಲ, ನಾನು ಕಾಪಾಡೋದಿಲ್ಲ ಅಂತ ಹೇಳಿದೆ. ಆಗ ಒಂದು ಮಾತು ಹೇಳ್ತಾರೆ ಭಗವಂತ, ಸರಿ ಯಾತಕ್ಕೆ ಭಕ್ತರ ಕೈ ಬಿಡೋದಿಲ್ಲ ಗೊತ್ತಾ ಅಂತ ಹೇಳ್ತಾರೆ. ಒಳ್ಳೆ ಕಾರಣ ಕೊಡ್ತಾರೆ, ಯಾತಕ್ಕೆ ಭಕ್ತರ ಕೈ ಬಿಡೋದಿಲ್ಲ ಅಂದರೆ ಅವರೆಲ್ಲ ಕೂಡ ವಶೀಕುರುವಂತೆ ಮಾಂ ಭಕ್ತ್ಯ ಸತ್ ಸ್ತ್ರೀಯ ಸತ್ಪತಿಂ ಯಥ. ಪತಿವ್ರತ ಸ್ತ್ರೀಯರುಗಳು ತಮ್ಮ ಗಂಡನನ್ನು ತಮ್ಮ ಭಕ್ತಿಯಿಂದ ಹೇಗೆ ವಶ ಮಾಡ್ಕೋತಾರಲ್ಲ, ಹಾಗೆ ನನ್ನ ಭಕ್ತರು ನನ್ನ ವಶ ಮಾಡ್ಕೊಂಡಿರ್ತಾರೆ ಭಕ್ತಿಯಿಂದ. ಅದಕ್ಕೆ ನಾನು ಕೈ ಬಿಡೋದಿಲ್ಲ ಅಂತ ಈ ಮಾತು ಅರ್ಥ ಮಾಡಿಕೊಂಡ್ರೆ, ಹೆಂಡತಿ ಗಂಡನನ್ನು ಸೇವೆಯಿಂದ ಬೆಚ್ಚಿಯಾಗಿ ವಶ ಮಾಡ್ಕೊಳ್ಬೇಕು ಭಕ್ತಿಯಿಂದ, ಹಾಗೆ ದೇವರನ್ನು ವಶ ಮಾಡ್ಕೋಬೇಕೇ ಹೊರತು ಬೇರೆ ದಾರಿ ಹೇಳಿದ್ರೆ ಆಗೋದಿಲ್ಲ. ಹೆಂಡಂದರಿಗೂ ಉಪದೇಶ, ಭಕ್ತರಿಗೂ ಉಪದೇಶ, ಎರಡನ್ನೂ ಸೇರಿಸ್ಬಿಟ್ಟಿದ್ದಾರೆ ಭಾಗವತರು. ಸರಿ, ನನ್ನ ಗತಿ ಏನಂತ ಕೇಳ್ತಾರೆ. ಒಂದೇ ಗತಿ, ಅಭಿಷ ಹತ್ರ ಹೋಗಿ ಆತನ ಕಾಲು ಹಿಡ್ಕೊಂಡು ಸರಿ ಹೋಗುತ್ತೆ ಪರಮಾ ಸೀದಾ ವಾಪಸ್ ಹೋಗಬೇಕಾಯ್ತು. ದೇವರು ತನ್ನ ಭಕ್ತನ ಕೈ ಬಿಡಲಿಲ್ಲ. ಇದನ್ನು ನಾವು ಸರ್ಕಾರದ ಕಲಿಬೇಕು. ಪಾಪ ಕೆಳಗಡೆ ಟ್ರಾನ್ಸ್ಫರ್ ಮಾಡಿರ್ತಾರೆ, ಬೇರೆ ಕ್ಯಾನ್ಸರ್ ವಾಶ್ಕೊಂಡು ಬಿಡ್ತಾರೆ ತಕ್ಷಣ. ಕೇಳಿದ್ರೆ ಏನು ಮಾಡೋದು, ನೋಡಿದ್ರೆ ಏನು ಹಣೆ ಬಾರ ಏನಂತ ಹೇಳ್ತಾರೆ. ಬೇರೆ ಬಿಟ್ಟು ಮಾಡಿಸ್ಲಿ, ಅವ್ರ ಕೈಲಿ ಮಾಡಿಸ್ಬೇಕು, ಇವ್ರಿಗೆ ತಾವು ಮಾಡಬಾರ್ದು. ಅವಾಗ ಅವ್ರಿಗೆ ರೆಸ್ಪೆಕ್ಟ್ ಸಿಕ್ಕಾಗ ರೆಸ್ಪೆಕ್ಟ್ ಸಿಗೋದಿಲ್ಲ. ಇವರೇ ಮಾಡ್ತಾರೆ, ನೀವೆಲ್ಲ ಬಿಡಿ ಸರ್ ಬೇರೆ ಮಾಡ್ಕೊಬರ್ತೀನಿ ಅಂತ ಹೇಳ್ಬಿಡ್ತಾರೆ. ಹಾಗೆ ದೇವರು ತೋರಿಸ್ಕೊಡ್ತಾರೆ, ತನ್ನ ತಾನೇ ಅಪಾಯಿಂಟ್ ಮಾಡಿದ ಅಧಿಕಾರಿಗೆ ಕೈ ಬಿಟ್ಟುಬಿಟ್ರೆ ಸರ್ಕಾರಕ್ಕೆ ಬೆಲೆ ಇಲ್ಲ. ಆಗ ದೇವರು ಹೇಳ್ತಾರೆ, ಭಕ್ತರು ಕೈ ಬಿಡೋದಿಲ್ಲ, ನಾನು ಅವ್ರ ಹತ್ರ ಹೋಗಬೇಕು ಅಂತ ಅಷ್ಟ ಹೋಗ್ತಾರೆ. ಇವರು ವಾಪಸ್ ಬರ್ತಾರೆ ಭೂಮಿಗೆ, ಅಂಬರೀಶ್ ರಾಜ ನಮಸ್ಕಾರ ಮಾಡ್ತಾರೆ, ಗಟ್ಟಿ ಕಾಲು ಹಿಡ್ಕೊಂಡಿರುತ್ತೆ. ಅಂಬರೀಶ್ ರಾಜ ನನ್ನ ಕಾಪಾಡಯ್ಯ ಅಂತ ಕೇಳ್ತಾರೆ. ಹುಡ್ದವರಾಗಿದ್ದು ಏನು ಮಾಡ್ತಿದ್ರು ಗೊತ್ತಾ? ನೋಡಿದ್ರೆ ಆಚಾರ್ಯ ನನ್ನ ಯೋಗ್ಯತೆ ಗೊತ್ತಾಯ್ತಾ? ಗೊತ್ತಾಯ್ತೀರಿ ಬಡಬಾರ ಗೊತ್ತಾಯ್ತು ಅಂತ ಅಂದ್ಬಿಡ್ತೀನಿ. ಅಬ್ಬೈಸರಾಜ ಪರಮ ಭಗವತ್ ಭಕ್ತ, ತಕ್ಷಣ ಅವ್ರ ಕಾಲು ತಾರು ಹಿಡ್ಕೋತಾರೆ, ಸ್ವಾಮಿ ನೀವೆಲ್ಲಿ ನಾನೆಲ್ಲಿ ಅಂತ ಹೇಳ್ತಾರೆ. ಎಷ್ಟು ದೊಡ್ಡವರು ನೀವು, ನಾನೇನೆ ನಿಮ್ಮ ಮುಂದೆ ಒಂದು ಚಿಕ್ಕ ವ್ಯಕ್ತಿ ನಾನು, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿ ಸೂರ್ಯಸರ ತಾನು ಪ್ರಾರ್ಥನೆ ಮಾಡ್ತಾರೆ. ಸೂರ್ಯಸರ ಸ್ತೋತ್ರ ಅಲ್ಲಿ ಬರುತ್ತೆ. ಸೂರ್ಯಸರ ಸ್ತೋತ್ರವನ್ನು ಮಾಡಿದಾಗ ಆ ಚಕ್ರ ವಾಪಸ್ ಕೂತ್ಬಿಡ್ತಂತೆ. ಅಷ್ಟೊತ್ತು ಸುಮ್ಮನೆ ಇರಲಿಲ್ಲ, ನೆಕ್ಸ್ಟ್ ವಾಪಸ್ ಕೂತ್. ಸೊ ಭಕ್ತರನ್ನು ನಾವು ಕೆಳಗಿದರೆ ದೇವರು ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ, ಭಕ್ತರತ್ರ ಹೋಗಿ ಅಂತ ಕಳಿಸ್ತಾರೆ ಅಂತ ಅರ್ಥ. ಇದರ ಆಚಾರ ಹೇಳ್ತಾರೆ ನವವಿಧ ದ್ವೇಷಗಳಲ್ಲಿ ಒಂದು ದ್ವೇಷ, ತದ್ಭಕ್ತ ದ್ವೇಷ ಏಮಯ್ಯ. ದೇವರಲ್ಲಿ ಭಕ್ತಿ ಮಾಡಿ ದೇವ್ರ ಭಕ್ತರಲ್ಲಿ ದ್ವೇಷ ಮಾಡಿದರೆ ದೇವರು ಮೆಚ್ಚೋದಿಲ್ಲ. ದೇವರ ಭಕ್ತರಲ್ಲೂ ನಾವು ಭಕ್ತಿ ಮಾಡಬೇಕು. ಅದು ವ್ಯವಸ್ಥರವಾಗಿ ಅಭೀಷ್ಟರಾಜರಿಗೆ ನ್ಯಾಯ ಸಲ್ಲಿಸಿದ ಪರವಾಗ ಆಗ ಹೇಳ್ತಾರೆ ದುರ್ವಾಸರು, ಅಲ್ಲಯ್ಯ ಅಂಬರೀಷ ಇನ್ನು ಕೊಲ್ಲಕ್ಕೆ ಹೋದವರು ನನ್ನ ಕಾಪಾಡಿಬಿಟ್ಟಿಯಲ್ಲ ಎಷ್ಟು ದೊಡ್ಡವರು ಅಂತ ಹೇಳಿದರೆ, ಸ್ವಾಮಿ ಅದೆಲ್ಲ ಅವೇರಾಗಲಿ, ದಯವಿಟ್ಟು ಪಾಲನೆಗೆ ಹೇಳ್ತೀರ, ಹಾಗೆ ಉಪವಾಸ ಕೂತಿದ್ದೇನೆ ಅಂತ ಹೇಳ್ತಾರೆ. ಇದು ಉಪವಾಸ ಕಾಯ್ತಿದ್ದಾರೆ ಅಂತ ಪುಣ್ಯ ಅಥವಾ ಊಟನೇ ಮಾಡಿಲ್ಲ ಅಂತ ಕೂಡ. ಎಷ್ಟು ದಿವಸ ಗೊತ್ತಾ ಇದು, ಒಂದು ವರ್ಷ ಆಗಿತ್ತು ಈ ಪ್ರಜ್ಞೆ ಹೇಳಿತ್ತು, ಕಂಪ್ಲೀಟ್ ಒಂದು ವರ್ಷ. ಯಾಕೆ ಅದು ಇದಲ್ಲ, ಅದು ಯಾವುದೋ ಒಂದು ಸ್ಟೇಟ್ ಟೂರ್ ಅಲ್ಲ, ನ್ಯಾಷನಲ್ ಟೂರ್ ಅಲ್ಲ, ಇಂಟರ್ನ್ಯಾಷನಲ್ ಅಲ್ಲ, ಯೂನಿವರ್ಸಲ್ ಟೂರ್ ಹೊಡೆದಿದ್ದಾರೆ. ಪಾಪ ಇಡೀ ಎಲ್ಲ ಲೋಕ ಸುತ್ತಿಬಿಟ್ಟಿದ್ದಾರೆ. ಒಂದು ವರ್ಷ ಸಾಕಾಗೋದಿಲ್ಲ, ಬಡವರು ಯಾವತ್ತರು ಅಷ್ಟು ಫಾಸ್ಟ್ ಆಗಿ ಹೋಗಿದ್ದಕ್ಕೆ ಆಯ್ತು ಅಂತ ಹೇಳ್ತಾರೆ. ಅಷ್ಟು ಫಾಸ್ಟ್ ಆಗಿ ರೋಡ್ ಹಾಕೋ ಬಂದಿದ್ದು ಮುಗಿದಿತ್ತು, ದಯವಿಟ್ಟು ಊಟ ಕೇಳಿ ಅಂತ ಅವ್ರು ಹೇಳ್ತಾರೆ. ಎಷ್ಟು ತಿಳ್ಕೊಬಿಟ್ಟಿದ್ದೀನಿ ನಾನು ಅಂತ ಹೇಳಿ ಊಟ ಪಾಡಿ ಬಿಸಿದ್ರಂತೆ, ನಮಸ್ಕಾರ ಮಾಡ್ತಾರೆ, ಅವರು ಕಳಿಸಿಬಿಡ್ತಾರೆ. ಆಗ ಅಭಿಷ ಅಂದ್ಕೊಂಡಂತೆ ಇದು ಯಾವುದರ ಫಲ ಇದು, ದುರ್ವಾಸನೆಯಲ್ಲಿ ಈತ ಇದೆ. ಇವತ್ತು ಬಾಂಗ್ಲಾದೇಶ ಆಸ್ಟ್ರೇಲಿಯಾ ತೋರಿಸಿದ್ರು ಯಾರು ಅಷ್ಟು ನಮ್ಮಲ್ಲಿ ಆಶ್ಚರ್ಯ ಪಡೋದಿಲ್ಲ, ಸೋತ್ಬಿಟ್ರೆ ಎಷ್ಟು ಸೋಲಿಸ್ಬಿಡ್ತಾರೆ. ಆದರೆ ರುದ್ರದೇವರು ಸೋಲಿಸೋ ಸಾಧ್ಯತೆ ಇಲ್ಲ. ಆಚಾರ್ಯ ಹೇಳ್ತಾರೆ ದೊಡ್ಡವರು ಭಾರಿ ದೊಡ್ಡವ್ರನ್ನಲ್ಲ, ಸೋತ್ತವರು ಸೋಲ್ಸೋಕ್ಕೆ ಆಗೋದಿಲ್ಲ ಅಂತ. ಸೋತ್ತವ ಗುರವ ಪ್ರೋಕ್ತ, ಸೋತ್ತವರು ಬಿಂಬ, ಇವರು ಪ್ರತಿಬಿಂಬ. ಎಂದು ಪ್ರತಿಬಿಂಬ ಬಿಂಬನ ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ. ಇವರು ಬರೀ ಬಿಂಬ ಅಲ್ಲ, ಎಷ್ಟು ಬೇರೆ ದೊರಕುತ್ತಾ ರುದ್ರದೇವರು ಅವ್ರನ್ನ ಸೋಲಿಸ್ಬಿಟ್ಟಲ್ಲ ಯಾತಕ್ಕೆ ಅಂತ ಕೇಳಿದರೆ ತಾರತಮ್ಯ ಪೂರ್ತಿ ಹೋದಾಗ ಲೆಕ್ಕ. ಆಚಾರ್ಯ ಹೇಳ್ತಾರೆ ಅಲ್ಲ, ಇಲ್ಲಿ ಗೆದ್ದಿದ್ದ ಅಪರೀಷ ರಾಜ ಅಲ್ಲ, ಆತ ಮಾಡಿದ ಏಕಾದಶಿ ವ್ರತ ಅದು ಹರಿ ದಿನ. ಇದು ಹರಿ ಸರ್ವೋತ್ತಮತ್ತು ಹೇಳುತ್ತೆ ಹೊರತು ಅಭೈಷರ ಸರ್ವೋತ್ತಮತ್ತು ಹೇಳೋದು ಹೊರಟ ಕಥೆ ಅಲ್ಲ. ಇದು ಎದ್ದಿದ್ದು ಏಕಾದಶಿ ವ್ರತ ಅದನ್ನೇ ತಿಳ್ಕೊತಾರ. ಇದು ಏಕಾದಶಿ ವ್ರತದ ಮಹಿಮೆ. ರುದ್ರದೇವರು ವಿರೋಧ ಮಾಡಿದ್ರು ಸೋತ್ರವರು, ಅರುಕ್ರವರು ಮಾಡಿದ ಗೆದ್ದ. ಸೊ ಹಿಡಿದಿದ್ದು ಯಾವುದಂತ ಹರಿ ಅಂತ, ಅದಕ್ಕೆ ಗೆದ್ದಿದ್ದೆ. ಹರಿ ಅಂತ ಹಿಡಿದವರೇ ಗೆಲ್ತಾ ಇದ್ದ ಮೇಲೆ ಹರಿ ಸರ್ವೋತ್ತಮ ಅಂತ ಅರ್ಥ ಮಾಡ್ಕೋಬೇಕೆ ಹೊರತು ರುದ್ರದೇವರು ಸೋತಿದ್ದು ಅಂಬರೀಷನಗಲ್ಲ, ಏಕಾದಶಿ ವ್ರತಕ್ಕೆ ಸೋತರು. ಆದ್ದರಿಂದ ಏಕಾದಶಿ ವ್ರತ ದೊಡ್ಡದೆ ಹೊರತು ಬೇರೆ ಅಲ್ಲ. ಮಗು ಕೈಯಲ್ಲಿ ಗಂಡು ಹಿಡ್ಕೊಂಡ್ಬಿಟ್ಟಿರೋದು, ಅದ್ರಲ್ಲಿ ಲೋಡ್ ಎಡ್ ಗಂಡು ಬೇರೆ ಜೊತೆಗೆ ಒಂದು ತಂದೆ ತಾಯಿ ನೋಡ್ತಾರೆ, ಗಾಬರಿ ಆಗಿಬಿಡ್ತಾರೆ. ಏನು ಮಾಡಬೇಕು ಅವರಲ್ಲಿ, ಅಯ್ಯೋ ಅಪ್ಪ ಅಡ್ಡ ಏನಾರ ಮಾಡಿಕೊಡು ಅಂತ ಹೇಳ್ತಾರೆ. ಅಲ್ಲಿ ಹೆದರ್ತವ್ರು ಮಗುವಿಗೆಲ್ಲ ಕೈ ಗಟ್ಟಿಗೆ ಹೆದರ್ತಾ ಇದ್ದಾರೆ. ಅವರು ಗಂಡು ಹೊಡೆದ್ರೆ ಕಷ್ಟ, ತಂಡ ಹೊಡ್ಕೊಂಡ್ರೆ ಕಷ್ಟ, ಮಗು ಇವ್ರು ಹೊಡೆದ್ರು ಕಷ್ಟ. ಗಡ್ಡಿರೋವರೆಗೂ ಸರಿ, ಆಮೇಲೆ ಪಟ್ಟ ತೊಡಿತಾರೆ ಹೋಗಿ ಗಂಡು ಕಿತ್ಕೊಂಡ್ಬಿಡ್ತಾರೆ, ಹಿಂದೆ ಅವ್ರು ಕಿತ್ಕೊಂಡ್ಬಿಡ್ತಾರೆ, ಆಮೇಲೆ ಹೊಡಿತಾರೆ. ಮೊದಲು ಹೊಡ್ಲಿಕ್ಕೆ ಬರೋದಿಲ್ಲ. ಆ ಗಂಡಿನಿಂದ ಹೇಗೆ ಗೆದ್ದರು, ಏಕಾದಶಿ ವ್ರತ ವೆಪಾಟಿದ್ದ ಹಾಗೆ. ಏಕಾದಶಿ ವ್ರತ ಅಂದರೆ ಶಸ್ತ್ರ ಶಾಸ್ತ್ರ, ಅದೊಂದು ಯಮದೂತರನ್ನು ಓಡಿಸ್ಬೇಕು ಅಂತಿದ್ರೆ ಕೈಲಿ ಆಯುಧ ಹಿಡ್ಕೋಬೇಕು. ಏಕಾದಶಿಯ ಆಯುಧ ಅಂತ ಆಚಾರ್ಯ ಹೇಳ್ತಾರೆ. ರಾಜೇರಾಭಿ ಕೃತ ರಾಜ ನದರಸೇತಿ ಭಾಸ್ಕರಿ. ಯಮದೂತರನ್ನು ಓಡಿಸ್ತಕ್ಕ ಪೊಲೀಸರನ್ನು ಓಡಿಸೋ ಆಯುಧ ಸಿಗೋದೇ ಕಷ್ಟ, ಯಮದೂತರು ಓಡಿಸೋ ಆಯುಧ ಒಂದು ಕೊಟ್ಟಿದ್ದಾರಂತೆ. ಏಕಾದಶಿ ವ್ರತ ಅಂದರೆ ಏಕಾದಶಿ ಮಾಡಿದ್ರೆ ಯಮದೂತರು ಬರೋದೇ ಇಲ್ಲ ಅಂತ ಹೇಳ್ತಾರೆ. ಮುಟ್ಟದಿರಿ ಮುಟ್ಟದಿರಿ ಉರಹರಾಣ ದಾಸರರು, ಕಟ್ಟುಬಾಡಿದ ಯಮರು ತನ್ನ ದೂತರಿಗೆ. ಈ ಮಾತು ಕೇಳಿದವರಿಗೆ ಎಷ್ಟು ದೊಡ್ಡ ವ್ರತ ನಮ್ಮ ಮುಂದೆ ಇದೆ, ಇವತ್ತು ಅದು ದೊಡ್ಡ ಏಕಾದಶಿ ವ್ರತ ಇದೆ. ನಮ್ಮ ಜನಕ್ಕೆ ಅದು ಗೊತ್ತೇ ಇರೋದಿಲ್ಲ. ನಮ್ಮ ಜನಕ್ಕಂತೂ ಬಾಡೋರು ಬಿಟ್ಟುಬಿಡಿ, ಬಿಟ್ಟವರೇ ದೂರ 99 ಪಾಲು ಬಿಟ್ಟವರು. ಬಾಡೋ ಜನದಲ್ಲಿ 99 ಪಾಲು ಜನ ಏಕಾದಶಿಯ ಪ್ರೀತಿಯಿಂದ ಮಾಡೋದಿಲ್ಲ, ಬೈಕೊಂಡು ಮಾಡ್ತಾರೆ. ಪಾಪ ದರಿದ್ರ ಏಕಾದಶಿ, ಹಾಳಾದ ಏಕಾದಶಿ, ವೈಫ್ ಹೇಗೆ ಬಂದುಬಿಡ್ತಾರೆ, ನಿರ್ವಾಹ ಇಲ್ಲ ಅಂತ ಮಾಡ್ಕೊಂಡು ಮಾಡ್ತಾರೆ. ಇಲ್ಲಿ ಪುಟ್ಟೆ ಬಂದು ಫುಲ್ ಬರೋದಿಲ್ಲ, ಏಕಾದಶಿ ಸ್ವಾಗತ ಮಾಡಬೇಕು. ಅಪ್ಪ ಎಷ್ಟು ಜನರು ಜನ್ಮದ ಭಾಗ್ಯ ಇದು ದೇವರೇ, ಒಂದು ಏಕಾದಶಿ ಬದುಕಿಬಿಡು ನಾರಾಯಣ, ಅದು ಮಾಡಿ ಸಾಯ್ತೇವೆ. ಮೊದಲು ಸಾಯಬಾರದು ನಾವು. ಪುಟ್ಟದ ರಾಶಿ ಗೊತ್ತಾ, ಒಂದೇ ತಾಗಿ ಸಂಬಳ ತೋಡು ಸಾಯೋದಕ್ಕೂ ಬದ್ಧತೆ ಎಷ್ಟು ಡಿಫ್ರೆನ್ಸ್ ಇರ್ತದೆ. ಸಂಬಳ ತೋಡು ಸತ್ರ ಯೋಜನೆ ಬದ್ಧ ಸತ್ರೆ ಎರಡೂ ಪ್ರಾಬ್ಲಮ್ ಕೊಡೋದಿಲ್ಲ ಅವ್ರ ಕೈಯಲ್ಲಿ, ಎರಡೂ ಸರ್ಟಿಫಿಕೇಟ್ ಕೊಡಬೇಕಾಗ್ತದೆ. ತಗೊಂಡು ಸತ್ರ ಎಷ್ಟು ಸುಲಭ ಆಗ್ತದಲ್ಲ. ಏಕಾದಶಿ ವ್ರತ ಅಂದ್ರೆ ಅದು ಜೀವನದಲ್ಲಿ ಏನು ಮಾಡಿದ ಜನ ವರ್ಷ ದೇವರು ಕೇಳೋದಿಲ್ಲಂತೆ. ಎಷ್ಟು ಏಕಾದಶಿ, ಎಷ್ಟು ಕೃಷ್ಣಾಷ್ಟಮಿ, ಎಷ್ಟು ಸಂಧ್ಯಾವತರಿ, ಎಷ್ಟು ಗಾಯತ್ರಿ, ಎಷ್ಟು ನಾರಾಯಣ ಮಂತ್ರ, ಎಷ್ಟು ತಂದಿತಾಯಿಗಳ ಸೇವೆ, ಎಷ್ಟು ಸತ್ಯ, ಎಷ್ಟು ಧರ್ಮ, ಇದು ಯಾವಾಗಲೂ ಉಪಯೋಗ ಬರುತ್ತೆ ಹೊರತು ಎಲ್ಲಿ ಕೆಲಸ ಮಾಡ್ತೀವಿ, ಎಷ್ಟು ಸಂಬಳ ಅಂತ ಏ ದೇವರಾಡೇ ಕೇಳೋದಿಲ್ಲ. ತಮ್ಮನ್ನು ಕೇಳೋದೆಲ್ಲ ಅಧ್ಯಾತ್ಮದ ಬಗ್ಗೆ ಹೊರತು ಬೇರೆ ಅಲ್ಲ. ಪರೀಕ್ಷೆ ಅಲ್ಲೇ ಕುತ್ಕೊಂಡಿರ್ತಾರೆ. ನಮ್ಮಪ್ಪ ಆಫೀಸರ್ ಅಂತ ಬರೆದ್ರೆ ಬರೀಬೋಗು ಅಂತ, ಎಷ್ಟು ಜನ ಮಕ್ಕಳು ಅಂತ ಬರೆದ್ರೆ, ಕಾರ್ ಇಟ್ಟಿದ್ದೀರಿ ಅಂತ ಕೇಳಿದರೆ ಆಸರ್ ಟು ದಿ ಪಾಯಿಂಟ್ ಅಷ್ಟೇ, ಬೇರೆ ಏನು ಹೇಳಿದ್ರು ಇನ್ವ್ಯಾಲಿಡ್ ಅನ್ನು. ಇವತ್ತು ನಮ್ಮನ್ನು ಕಾಪಾಡೋ ವ್ರತಗಳು ಅಂದರೆ
ಏಕಾದಶಿ ಸಮಂ ಕೀರ್ತಿ ಪಾಪತ್ರಾಣಂ ನ ವಿದ್ಯತೆ. ಈ ಕಥೆ ಕೇಳಿದ್ರೆ ಯಾರೂ ಕೂಡ ಏಕಾದಶಿ ವ್ರತ ಬಿಡಲಿಕ್ಕಾಗೋದಿಲ್ಲ. ಅದಕ್ಕೆ ಭಾಗವತ ದ್ವಾರ ಕೇಳಿದ್ರೆ ಯಾತಕ್ಕೆ ಉದ್ಧಾರ ಆಗ್ತಾರೆ ಅಂದರೆ ಇಂಪಾರ್ಟೆಂಟ್ ಹೇಳ್ಬಿಡ್ತಾರೆ ಅದರೊಳಗೆ, ಟೋಟಲ್ ಕ್ಲೂಸ್ ಎಲ್ಲ ಕೊಟ್ಬಿಡ್ತಾರೆ. ವೈಕುಂಠಕ್ಕೆ ಹೋಗೋಕ್ಕೆ ಏನು ಮಾಡಬೇಕು, ಸ್ವಲ್ಪ ಎರಡು ಗುರಿ ನಮಗೆ, ಯಮಲೋಕಕ್ಕೆ ಹೋಗಲೇಬಾರದು, ವಿಷ್ಣು ಲೋಕಕ್ಕೆ ಹೋಗಲೇಬೇಕು, ಎರಡಿದೆ ನಮಗೆ. ಸೊ ಎರಡು ಒಂದರಿಂದ ಆಗಬೇಕು ಅಂದರೆ ಏಕಾದಶಿ ಒಂದೇ. ಆಚಾರ್ಯ ಹೇಳ್ತಾರೆ ಇದರಂತಹ ದೊಡ್ಡ ಇಷ್ಟ ಸಾಧಕವಾದ ವ್ರತ ಇಲ್ಲ, ಪಾಪನಾಶಕವಾದ ವ್ರತ ಇಲ್ಲ. ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ ವ್ಯಾಜೇನಾಧಿ ಕೃತ ರಾಜನ್ನ ದರ್ಶಯತಿ ಭಾಸ್ಕರಿ. ಎಷ್ಟು ಒತ್ತು ಕೊಡ್ತಾರೆ ಆಚಾರ್ಯ ವ್ರತಕ್ಕೆ, ಅದನ್ನು ಬಿಟ್ಬಿಟ್ಟಿದ್ದೇವೆ. ನಮ್ಮ ಜೀವನದಲ್ಲಿ ದೊಡ್ಡ ಅನರ್ಥ ಅಂತ ಕೇಳಿದರೆ ಏಕಾದಶಿಯನ್ನು ಬಿಟ್ಟಿರೋದು, ಅದು ಸರಿಯಾಗಿ ಮಾಡದೇ ಇರೋದು, ಎರಡು ದೊಡ್ಡ ಅಪಾಯ ಆಗಿದೆ. ಇವತ್ತು ನಿಜವಾದ ಅರ್ಥದಲ್ಲಿ ನಮ್ಮ ಸಮಸ್ಯೆ ಇರೋದೆ ಅದರೊಳಗೆ. ಎಲ್ಲವನ್ನೂ ಅಷ್ಟು ಕೇರ್ಫುಲ್ಲಾಗಿ ಯೋಚನೆ ಮಾಡ್ತೇವೆ. ಏಕಾದಶಿ ವ್ರತದ ಬಗ್ಗೆ ಜನಗಳಿಗೆ ಭಾರಿ ಕನ್ಫ್ಯೂಷನ್ ಬರ್ತಕ್ಕಂಥ ವಾತಾವರಣದಲ್ಲಿ ಇದ್ದೇವೆ. ಅದು ಸರಿ ಹೋಗೋವರೆಗೂ ನಮ್ಮ ಸಾಧನೆ ಸರಿ ಹೋಗೋದಿಲ್ಲ. ಏನೋ ವರವಾರಷ್ಟು ಹೆಚ್ಚು ಕಡಿಮೆ ಮಾಡಿದೆ ಬಿಟ್ಬಿಡಿ, ವರವಾರಷ್ಟು ಮಾಡಬೇಕಾಯಿತು ಮಾಡಲಿಲ್ಲ. ದಸರಾದಲ್ಲಿ ಮಾಡಕ್ಕೆ ಬರುತ್ತೆ ದೊಡ್ಡ ತೊಂದರೆ. ಏಕಾದಶಿ ಬಿಟ್ಟು ದಸರಾದಲ್ಲಿ ಏಕಾದಶಿ ಮಾಡಿಸಿದ್ದು ಮಾಡೋಕ್ಕಾಗತ್ತಾ? ಈಗಲೇ ಏಕಾದಶಿ ಮಾಡಿ. ಎಷ್ಟು ಬಟ್ಟು ಏಕಾದಶಿ ದೊಡ್ಡದು ಗೊತ್ತಾ? ಪಿತೃಕಾರ್ಯ ಬಿಡ ಹಾಗೇ ಇಲ್ಲ. ಅದಕ್ಕೆ ತಿಥಿ ಅಂತ ಕರೀತಾರೆ. ತಿಥಿ ಹೆಚ್ಚು ಕಡಿಮೆ ಆಗಬಾರ್ದು, ತಿಥಿ ತಕ್ಕಂತೆಯೇ ಮಾಡಬೇಕು ಪಿತೃಕಾರ್ಯನ. ದೇವಕಾರ್ಯ ಪೋಸ್ಟ್ಪೋನ್ ಮಾಡೋದು, ಪಿತೃಕಾರ್ಯ ಪೋಸ್ಟ್ಪೋನ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ಏಕಾದಶಿ ತಿಥಿ ಬಂದರೆ ಪೋಸ್ಟ್ಪೋನ್ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ಈ ತಿಥಿಗಿಂತ ಏಕಾದಶಿ ವ್ರತ ದೊಡ್ಡದು ನೆನಪಿರಬೇಕು. ಏಕಾದಶಿ ವ್ರತ ಕ್ಲಾಶ್ ಬಂದರೆ ಏಕಾದಶಿ ಫೈನಲ್ಲೇ ಹೊರತು ಬೇರೆ ಯಾವುದು ಫೈನಲ್ ಅಲ್ಲ. ಅಂತ ಏಕಾದಶಿ ಬಗ್ಗೆ ನಾವು ಗಮನ ಕೊಡದೆ ಹೋಗಿಬಿಟ್ರೆ ಎಂದಾದರೂ ಏಕಾದಶಿ ಮಾಡಕ್ಕೆ ಬರೋದಿಲ್ಲ. ಆಚಾರ್ಯ ಹೇಳ್ತಾರೆ ಜ್ಞಾತ್ವಾ ವಿಪ್ರೈಹಿ ತಿಥಿಂ ಸಮ್ಯ ದೈವಜ್ಞೈಹಿ ಸಮುದೀರಿತ ಕರ್ತವ್ಯ ಉಪವಾಸಸ್ತು ಅನ್ಯಥಾ ನರಕಂ ವ್ರಜೆ. ಸರಿಯಾಗಿ ಡಿಸೈಡ್ ಮಾಡಿಕೊಂಡು ಏಕಾದಶಿ ಮಾಡಬೇಕು ಹೊರತು ಏಕಾದಶಿ ಮಾಡಬಾರ್ದು ಡಿಸೈಡ್ ಮಾಡಿಕೊಂಡವ್ರ ವಿಚಾರ ಬೇರೆ. ಏಕಾದಶಿ ಮಾಡಬೇಕು ಡಿಸೈಡ್ ಮಾಡಿರಬೇಕು, ಸರಿಯಾಗಿ ಡಿಸೈಡ್ ಮಾಡಬೇಕು. ಅದನ್ನು ಮಾಡಿದರೆ ಅಭ್ಯಸರಾದರೆ ಸಿಗ್ತಲ್ಲ ಫಲ, ಅಂಥ ಫಲ ನಮ್ಮ ಯೋಗ್ಯತೆ ತಕ್ಕಷ್ಟು ಸಿಗುತ್ತೆ ಅಂತ. ಎರಡು ಫಲಶ್ರುತಿ ಕೃತ್ಯ, ಆ ಮಾಟದ ದೈತ್ಯ ಶಕ್ತಿ ಸತ್ತೋಯಿತು. ಇದೊಂದು ದುರ್ವಾಸ ಬರಿಗಳು ಸೋತರು, ಅಂದರೆ ವಿಷ್ಣು ಭಕ್ತಿ ಗೆದ್ದಿತು. ನಮಗಿಂತ ದೊಡ್ಡವರೇನಾದರೂ ಎದುರಾದರೂ ಕೂಡ ಏಕಾದಶಿ ವ್ರತ ಮಾಡ್ತಿದ್ದರೆ ದೇವರು ಕಾಪಾಡ್ತಾನೆ ಅಂತ. ಆಫೀಸರ್ ಅಗೇನೆಸ್ಟ್ ಇದ್ದಾರೆ ಅಂತ ಎಷ್ಟು ಜನ ಹೇಳ್ತಿರ್ತಾರೆ. ಸರ್ ಆಫೀಸ್ ಆಗಿ ಆಳ್ದ್ರೆ ಆಗ್ಯ ಆಫೀಸರ್ತಾರೆ, ಏನು ಮಾಡೋಕ್ಕೂ ಅಡ್ಜಸ್ಟ್ ಮಾಡ್ತಾರೆ ಆಫೀಸ್ ಸುಪೇರಿಯರ್ ಆಫೀಸರ್ ಅಂತ ಹೇಳ್ತಾರೆ. ಏಕಾದಶಿ ಮಾಡಿ ಅನುಕೂಲ ಆಗಿರ್ತಾನೆ. ಆಫೀಸರ್ ಯಾಕೆ ಲೇಟ್ ಅಂತ ಕೇಳೋದೇ ಇಲ್ಲ, ಅವೇ ಅಷ್ಟು ಚೇಂಜ್ ಆಗಿಬಿಟ್ಟಿರ್ತಾರೆ, ಅಷ್ಟು ಸಿದ್ಧಿ. ಮತ್ತು ಹೈದರಾಬಾದ್ ಹೋದ್ರೆ ಈಗ ಆಯಿತು. ಒಬ್ರು ಏನು ಮಾಡಿದರು, ತುಂಬ ದಿವಸದಿಂದ ಅವ್ರು ತುಂಬ ಸಾತ್ವಿಕರು ವ್ರತ ಉಪವಾಸ ಮಾಡ್ಕೊಂಡಿದ್ದಾರೆ, ಬೇರೆಯವರು ಟ್ರಾನ್ಸ್ಫರ್ ಮಾಡಿಬಿಟ್ರು ಆಫೀಸರ್, ಕೆಟ್ಟ ಆಫೀಸರ್ ಅಂತ ಟ್ರಾನ್ಸ್ಫರ್ ಮಾಡಿ ಹಾಕ್ಬಿಟ್ರು. ಭಾರಿ ಬಜೆಟ್ ಆಯಿತು, ಏನು ಮಾಡಿದ್ರು ವಾಪಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಭಾರಿ ಅನುಕೂಲಗಳು ಕಡಿಮೆ. ಅವ್ರು ಭಾರಿ ಉಪಾಯ ಮಾಡಿ ಬರೀ ಅಂತ ಹೇಳಿದ್ರು. ಏನು ಮಾಡಬೇಕು ಆಚಾರ್ಯ ಫೋನ್ ಮಾಡಿದ್ರು, ಹರಿವಾಯಸ್ತುತಿ ಪಾರಾಯಣ ಮಾಡಿ ಸರಿ ಹೋಗುತ್ತೆ ಅಂತ ಹೇಳಿದ ತಕ್ಷಣ ಪುರಸ್ಸರೆ ಶುರು ಮಾಡಿದರು. ಏನು ಮ್ಯಾಜಿಕ್ ಗೊತ್ತಾ, ಆ ಪುರಸ್ಸರೆ ಬಿಡುಗಡೆ ವಾಪಸ್ ಟ್ರಾನ್ಸ್ಫರ್ ಬರುತ್ತೆ ಹೈದರಾಬಾದ್ ಆಗ್ತದೆ, ತಂಟೆಗೆ ಬರದಂತೆ ಪೂರ್ ಸೇಫ್ ಆಗಿ ವಿತ್ ಪ್ರಮೋಷನ್. ಜೊತೆಗೆ ಪ್ರಮೋಷನ್ ಟು ಇದ್ದು ಕೊಟ್ಟಿದ್ದಿಲ್ಲ, ವಾಪಸ್ ಆರ್ಥಿಕವಾಗಿ ತೊಂದರೆ ಮಾಡ್ತಿದ್ದ ಎಲ್ಲ ಸಾಲ್ವ್ ನೋಡಿ ಬರೀ ಸಾರಿ ಅಂತ ಹೇಳ್ಬಿಟ್ಟು ಬರೀ ಇಷ್ಟನ ಮಾಡಿ ಸಾರಿ ಫಾರ್ ಬಿಸ್ಬಿ ಅಂತ ಕಳಿಸ್ಬಿಡುತ್ತೆ ವಾಪಸ್. ಎಷ್ಟು ಶಕ್ತಿ ಇದೆ ನೋಡಿದ್ರಲ್ಲ, ಹರಿವಾಯು ಸ್ತುತಿ ಅಂದ್ರವಂತೆ ಹರಿದಿನದ ಮಹತ್ವ ಅಂದ್ರವಂತೆ. ಹರಿ ದಿನ ವಾಯುದೇವ್ ಹೇಳಿದ್ದು ಇಬ್ಬರಿಗೂ ಸಂತೋಷ ಆಗುತ್ತದೆ. ಹರಿದಿನ ಏಕಾದಶಿ ಅದು ಬಾಳಕ್ಕೆ ಹೇಳಿದ ಇಡೀ ಜಗತ್ತಿನ ಆಚಾರ್ಯರೊಳಗೆ ಏಕಾದಶಿಗೆ ಒತ್ತು ಕೊಟ್ಟು ಹೇಳಿದ ಏಕಮಾತ್ರ ಆಚಾರ್ಯರು ಬದ್ಧಾಚಾರ ಒಬ್ಬರೇ. ಅದಕ್ಕೆ ವಿಶ್ವಗುರುಗಳು ಅಂತ ಅವ್ರನ್ನ ಕರೆಯೋದು. ಅವರು ಮಾಡಿದ್ರೆ ಒಂದು ಜಾತಿ ಹೇಳಲಿಲ್ಲ, ಒಬ್ಬ ವರ್ಗಕ್ಕೆ ಹೇಳಲಿಲ್ಲ ಆಚಾರ್ಯರು, ಜಗತ್ತಿನ ಪ್ರತಿಯೊಬ್ಬರು ಮಾಡಬೇಕು ಅಂತ ಹೇಳಿದವರು ಬದ್ಧಾಚಾರ ಒಬ್ಬರೇ. ಬ್ರಹ್ಮಚಾರಿ ಗೃಹಸ್ಥೋ ವಾನಪ್ರಸ್ಥೋ ಯತಿಸ್ತಥ ಬ್ರಾಹ್ಮಣ ಕ್ಷತ್ರಿಯೋ ವೈಶ್ಯ ಶೂದ್ರೋ ಭರ್ತೃಪತಿ ತಥಾ ಅಭರ್ತೃಕಾ ತಥಾ ನೇಚ ಸೂತ ವೈದೇಹಿಕಾದಯ. ಜಗತ್ತಿನಲ್ಲಿ ವೈಶ್ಯ ಪ್ರಾಣಿ ಅಂತ ಒಂದಿದ್ರೆ ಅವರು ಏಕಾದಶಿ ಉಪವಾಸ ಮಾಡಬಹುದು ಅಲ್ಲ, ಮಾಡಲೇಬೇಕು. ಅವರ ಗಂಡು ಹೆಣ್ಣು ಸಣ್ಣವರು ಚಿಕ್ಕವರು ಹೆಂಗಸರು ಗಂಡಸರು ಮದುವೆಯಾದವರು ಆಗದೇ ಇದ್ದವರು ಗಂಡ ಇರೋರು ಇಲ್ಲದೇ ಇದ್ದವರು ನೋ ಡಿಫರೆನ್ಸ್, ಎಲ್ಲರೂ ಕಡ್ಡಾಯ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ವ್ರತ ರಾಜ ಅಂತ ಅದಕ್ಕೆ ಹೆಸರು. ಉಳಿದವಳು ವ್ರತಗಳು, ಇದು ವ್ರತ ರಾಜ ಇದೆ. ವರವಾರಿಷಿ ಕಂಪಲ್ಸರಿ ಅಲ್ಲ, ಬೇಕಾರ ಮಾಡಿ ಸಾಕಾದರೆ ಬಿಡಿ. ಅರತ್ತ ವ್ರತ ಕಂಪಲ್ಸರಿ ಅಲ್ಲ, ಬೇಕಾರ ಮಾಡಿ ಸಾಕಾದರೆ ಬಿಡಿ. ಎಲ್ಲ ವ್ರತಗಳು ಆಪ್ಷನಲ್, ಕಂಪಲ್ಸರಿ ಎರಡೇ, ಒಂದು ಏಕಾದಶಿ ಒಂದು ಕೃಷ್ಣಾಷ್ಟಮಿ. ಮಾಡಲೇಬೇಕಾದ ಉಪವಾಸ ವ್ರತಗಳು ಎರಡು, ಇನ್ನೊಂದು ಚಾತುರ್ಭಾಷೆ. ಅಷ್ಟು ಹೇಳ್ಕೊಟ್ಬಿಟ್ರೆ ಇವಾಗ ಜೀವನದ ದೊಡ್ಡ ಸಿದ್ಧಿ ಬರುತ್ತೆ. ಅದು ಗುಪ್ಪಿಸಲು ಮತ್ತೊಂದು ಅಧಿಕವಾಸ, ಮಾಡಬಹುದು ಬಿಡು, ಮಾಡಲೇಬೇಕು ಅಂತ ಅಧಿಕವಾಸದ ಆಚರಣೆಯಿಂದ ಮಾಡಲೇಬೇಕು. ವಿಧಿವಿಧಾನಗಳನ್ನು ಹೇಳುತ್ತಾರೆ. ನಿದ್ದೆ ಹೇಳಿದೆ, ಉಪವಾಸ ವ್ರತ ಮಾಡಿ, ಮೌನ ವ್ರತ ಮಾಡಿ, ಅದೇ ರೀತಿಯಲ್ಲಿ ದೀಪ ಹಚ್ಚೋ ವ್ರತ ಮಾಡಿ. ದೀಪ ಹಚ್ಚೋ ವ್ರತ, ದೀಪ ದಾನ ವ್ರತ, ಎರಡು ವ್ರತಗಳು ಮತ್ತೆ ದೇವ್ರ ಮುಂದೆ ನಿತ್ಯ ಎಕ್ಸ್ಟ್ರಾ ದೀಪ ಹಚ್ಚಿಡಿ. ಯಜಮಾಸ ಪೂರ್ತಿ ಎಕ್ಸ್ಟ್ರಾ ದೀಪ ಹಚ್ಚಿಡಿ, ಸ್ಪೆಷಲ್ ದೀಪ. ದೀಪ ಜಾಸ್ತಿ ಇರೋ ಜನಗಳು ಇರ್ತಾರೆ, ಅವ್ರು ಒಂದಾದರೂ ಹಚ್ಚಿ. ಹಚ್ಚೋರು ಹೇಗೆ ಹಚ್ಚಿರುತ್ತೆ ಬಿಡಬೇಡಿ, ಎಕ್ಸ್ಟ್ರಾ ದೀಪ ಒಂದು ಹಚ್ಚಿ. ಪ್ರತಿ ದಿವಸ ಅಧಿಕವಾಸದ ವಿತ್ತ ಪುರುಷೋತ್ತವ ಪ್ರೇರಣೆ ಪುರುಷೋತ್ತವ ಪ್ರೀತ್ಯರ್ಥ ಒಂದಿಡಿ ಎಕ್ಸ್ಟ್ರಾ ದೀಪ ಇಡಿ. ಅದರಿಂದ ಏನು ಉಪಯೋಗ ಅಂತ ಕಥೆಗಳು ಹೇಳ್ತಾರೆ, ಅದರೆಲ್ಲ ಗೊತ್ತಿಲ್ಲ. ರಾಯರ ಸ್ತೋತ್ರ ಒಂದು ಸಾಕಾರ ಹೇಳಬೇಕಾದ ದೀಪ ಸಂಯೋಜರಾತ ಜಾರ ಪುತ್ರ ಲಾಭೋ ಭವೇತ್ರು. ದೀಪ ಹಚ್ಚಿದ್ರೆ ಎರಡಾಗುತ್ತದೆ. ಎಲ್ಲಿ ಗುರೋ ವೃಂದಾವನಾಂತಿಕೆ, ರಾಘವೇಂದ್ರ ಸ್ವಾಮಿ ವೃಂದಾವನದ ಒಂದು ದೀಪ ಹಚ್ಚಿಟ್ಟರೆ ಎರಡು ಫಲ ಅಂತೆ. ಇದು ದೇವರು ದೀಪ ಹಚ್ಚಿಟ್ಟು ಏನಾಗುತ್ತೆ ಅಕ್ಕ? ಒಂದು ಜ್ಞಾನ, ಅಪರೋಕ್ಷ ಜ್ಞಾನ, ಪ್ರವೇಣ ಅಪರೋಕ್ಷ ಜ್ಞಾನ, ಜ್ಞಾನ ದೀಪೇನ ಭಸ್ವತ. ಭಗವಂತ ಗೀತೆಯಲ್ಲಿ ಹೇಳ್ತಾರೆ ನಿಜವಾದ ದೀಪ ಅಂದರೆ ಅಪರೋಕ್ಷ ಜ್ಞಾನನೇ. ಇದೊಂದು ಪುತ್ರ ಲಾಭ, ಯಾರು ಮನೆ ಮುಂದೆ ನಂದಾ ದೀಪ ಉರಿತಾ ಇರ್ತದೋ ದೇವರ ಮುಂದೆ ಅವ್ರ ಮಕ್ಕಳು ಸುರಕ್ಷಿತವಾಗಿರ್ತಾರೆ ಅಂತ. ಯಾರು ಮನೆಯಲ್ಲಿ ದೀಪ ಹಾರುತ್ತೋ ಅವ್ರ ಮಕ್ಕಳಿಗೆ ಅಪಾಯ ತಪ್ಪಿದ್ದಲ್ಲ ಅಂತ. ಅದಕ್ಕೆ ಮನೆಯಲ್ಲಿ ಮನೆ ಬರ್ತಾಳಲ್ಲ ಸಸಿ ಬರ್ತಾಳಲ್ಲ, ಅದಕ್ಕೆ ದೀಪ ಹಚ್ಚೋಳು ಅಂತ ಕರೀತಾರೆ. ಮನೆಗೆ ದೀಪ ಹಚ್ಚೋಳು, ಬೆಂಕಿ ಹಚ್ಚೋಳಾಗಬಾರ್ದು, ದೀಪ ಹಚ್ಚೋ ಸಸಿ ಬರಬೇಕು ಅಂತ. ದೀಪ ಹಚ್ಚೋರು ಮನೆ ಬೆಳಗುತ್ತೆ ಅಂತ, ವಂಶ ವೃದ್ಧಿ ಆಗಬೇಕು, ಧರ್ಮ ಉಳಿಬೇಕು. ಇದು ವ್ರತ ಅದು. ನಮಗೆ ದೀಪ ಅಂದರೆ ಬೇಕಾಗಿ ತಿಳ್ಕೊಂಡ್ಬಿಟ್ಟಿದೆ. ದೀಪ ಅಂದರೆ ಬರೀ ದೀಪ ಅಲ್ಲ, ಅದು ಇಡೀ ವಂಶ ಉದ್ಧಾರ ಮಾಡ್ತಕ್ಕಂಥ ಜ್ಞಾನದ ಸಂಕೇತವೇ ಶಾಶ್ವತವಾದ ಸತ್ಸಂತತಿ ಸತ್ ಜ್ಞಾನ. ಎರಡೂ ಬರಬೇಕಾದ್ರೆ ದೀಪ ಹಚ್ಚಿದ್ರು. ಅಧಿಕ ಮಾಸದ ನಾವು ಬೇರೆ ಜಾತ್ರೆ ಮಾಸ ನಾಲ್ಕು ತಿಂಗಳು ದೀಪ ಹಚ್ಚಬೇಕು. ಇಲ್ಲಿ ಕಾರ್ತಿಕ ಮಾಸ ಪ್ರತಿ ವರ್ಷ ಹಚ್ಚಬೇಕು, ಅಧಿಕ ಮಾಸ 33 ತಿಂಗಳಿಗೆ ಒಬ್ಬ ಹಚ್ಚೋದು. ಉಳಿದು ಬಿಡಬೇಕು ಅಂತ ಅರ್ಥ ಅಲ್ಲ, ಅದನ್ನು ಹಚ್ಚಿದ್ರೆ ಬೋನಸ್ ಹಚ್ಚಿದಾಗ ಎಲ್ಲಾದರೂ ಮಾಡೋದು ಭಾರಿ ಶ್ರೇಷ್ಠ. ಯಾವುದೋ ಕಾರಣಕ್ಕೆ ಬೇರೆ ಕಾಲದಲ್ಲಿ ಬಿಟ್ಟಿದ್ರೆ ಈಗಲಾದರೂ ಮಾಡಿ ಅಂತೇಳಿ ಅಧಿಕ ಮಾಸಕ್ಕೆ ಒತ್ತು ಕೊಡ್ತಾರೆ ಅಂತ. ವ್ರತ ಉಪವಾಸಗಳಿಂದ ನಮಗೆ ದೊಡ್ಡ ಸಾಧನೆ ಬರುತ್ತೆ. ಬೇರೆ ತಿಳ್ಕೊಂಡ್ಬಿಟ್ಟಿರ್ತಾರೆ, ಹಾಗೆಲ್ಲ ತಿಳ್ಕೊಳಕ್ಕೆ ಹೋಗಬಾರ್ದು. ಸಿದ್ಧಿ ಇದೆ ಅದರಲ್ಲಿ. ಒಂದು ಗಂಗಾನದಿ ಹರಿತಾ ಇರ್ತದೆ, ಸ್ನಾನ ಮಾಡಿದ್ರೆ ನಮಗೆ ಪುಣ್ಯ, ಬಿಟ್ಟು ಹರಿತಾ ಇರ್ತಾರೆ ಪುಣ್ಯ ಇಲ್ಲ ಅಷ್ಟೇ. ಕರೆಂಟ್ ಇದ್ದಾಗ ಹಾಕ್ಕೊಳ್ಳದೆ ಹೋದರೆ ಲಾಸ್ ನಮಗೆ, ಅವರಿಗೇನು ಲಾಸ್ ಇಲ್ಲ. ವ್ರತ ಉಪವಾಸ ಎದುರಿಗೂ ಬರುತ್ತೆ, ಉಪಯೋಗ ಮಾಡಿಕೊಂಡು ಅವ್ರಿಗೆ ಪುಣ್ಯ ಬರುತ್ತೆ, ಇದ್ದವರು ಪುಣ್ಯ ಬರೋದಿಲ್ಲ ಅಷ್ಟೇ. ಅದಕ್ಕೆ ನಾವು ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಆ ಶ್ರೇಷ್ಠವಾದ ಅಧಿಕ ಮಾಸದಲ್ಲಿ ಅಂಥ ದೀಪದಾನ, ದೀಪ ಪ್ರಜ್ವಾಲನ, ದೇವರ ಮುಂದೆ ಹಚ್ಚೋದು ಒಂದು, ದಾನ ಮಾಡೋದು ಇದ್ದು. ಅದರಲ್ಲೂ ಕೂಡ ಎಷ್ಟು ಅವಕಾಶ ಮಾಡಿಕೊಡ್ತಾರೆ ಗೊತ್ತಾ? ಸಾಧ್ಯವಾದರೆ 33 ದಿವಸರು 33 ದೀಪನೂ ಹಚ್ಚಿ, 33 ಜನಕ್ಕೂ ದಾನ ಮಾಡಿ. ಆಗೋದಿಲ್ಲ, ಆದಷ್ಟು ದಿವಸ ಮಾಡಿ. ಒಂದು ದಿವಸ ಆದರೆ ಮಾಡಿ, ಕೊನೆ ಪಕ್ಷ ಒಂದಾದರೂ ಮಾಡಿ, ಇದ್ದೇ ಚಾಚ್ ಕೊಡ್ತಾರೆ. ಅದಕ್ಕಿಂತ ಅದು ಮಾಡಕ್ಕೆ ಬರಲ್ಲ, ಹಾಳಾಗಿ ಹೋಗ್ರಿ, ಇನ್ನೇನು ಮಾಡೋಕ್ಕೆ ಸಾಧ್ಯವೇ ಇಲ್ಲ, ನಾಶವಾಗಲಿ ಅಂತ. ಅಷ್ಟು ಆಪ್ಷನ್ ಎಷ್ಟು ಕೊಡ್ತಾರೆ ಇಲ್ಲಿ, ಬಂಗಾರದ್ದಾಯ್ತಾ ಸರಿ, ಬರೀ ಆ ದೀಪ ಹಚ್ಚಿಡಿಯಪ್ಪ ಸಾಕು, ಹಾಳಾಗಿ ಹೋಗಿ ಬರೋದಿಲ್ಲ. ಇನ್ನೊಬ್ರು ಹಚ್ಚಿ ದೀಪ ಆರದಂತೆ ನೋಡ್ಕೊಡ್ರಿ ಆಯ್ತಾ? ಇನ್ನೊಬ್ರು ಹಚ್ಚಿಟ್ಟಿರ್ತಾರೆ, ಹೋಗಿ ಆರಿಸ್ಬೇಡಿ. ಯಾವತ್ತು ಭಾರಿ ಲೈಟ್ ಹಾಕಿ ರಾಶಿ ಬಿಡ್ತಾರೆ, ಫಸ್ಟ್ ಭಾರಿ ದೊಡ್ಡ ಸೇವ್ ಮಾಡಿದ್ರೆ ತಿಳ್ಕೊಂಡ್ಬಿಟ್ಟಿರ್ತಾರೆ. ಕ್ಲಬ್ನಲ್ಲಿ ಕುಡಿದು ಬಂದಿರ್ತಾರೆ, ಸೇವ್ ಅಲ್ಲ ಅದು, ಅದು ಲಾಸ್ ಅಲ್ಲ, ಅದು ಸೇವ್ ಇದ್ದಾಗಿದ್ದು ನಾ ದೇವರು ದೀಪ ಹಚ್ಚಿಟ್ಟರೆ ಲಾಸ್ ಇವರಿಗೆ. ಎಂಥ ಮೂರ್ಖರಿರ್ತಾರೆ ಅಂದರೆ ಅನುಭಾದನ ಮಾಡಿದ್ರು ಸಾಕು, ದೀಪ ಹಚ್ಚಿಡ್ಲಕ್ಕಾಗಲಿ ಇನ್ನೊಬ್ಬರಿಗೆ ದೀವಾರ ಹಚ್ಚಿಡೋರು ಕೈಲಿ ಆಗೋದಿಲ್ಲ ಅನ್ಬೇಕಂತ. ಅಷ್ಟಾದರೂ ಮಾಡಿ ಪುಣ್ಯ ಬರುತ್ತೆ ಅಂತ. ಪುಣ್ಯ ಸಂಪಾದನೆಗೆ ಸಾವಿರಾರು ದಾರಿ, ಪುಣ್ಯ ಕಳ್ಕೊಳ್ಳೋಕ್ಕೂ ಸಾವಿರಾರು ದಾರಿ. ಸರಿಯಾಗಿ ಮಾಡಿದರೆ ಹೇಗೆ ಮಾಡಿದ್ರು ಪುಣ್ಯ ಬರುತ್ತೆ, ತಪ್ಪಾಗಿ ಮಾಡಿದರೆ ಹೇಗೆ ಬೇಕಾದ್ರೂ ಪುಣ್ಯ ಕಳ್ಕೊಳ್ಳೋದಕ್ಕೂ ಬರುತ್ತೆ. ಇಂಥ ಪುರಾಣ ಪುಣ್ಯ ಕಥೆಗಳ ಕಥೆ ಕೇಳಿದಾಗ ಸಂಬಾರದಲ್ಲಿ ಬರುತ್ತೆ. ಇದು ಒಂದು ಕಥೆ, ಮೊದಲೇ ಹೇಳಿದ್ದೇನೆ. ಕಬ್ಬಿಣ ಅದು ಜಡಗೂ ಕೊನೆ ಮೊದಲು ಇಲ್ಲ, ಅದಕ್ಕೆಲ್ಲ ಗೊತ್ತಾಗೋದಿಲ್ಲ. ಆತನ ಭವಿಷ್ಯದಲ್ಲಿ ಮುಂದೊಬ್ಬ ಪುರುಕುತ್ಸ ಅಂತ ಒಬ್ಬ ರಾಜ ಬರ್ತಾನೆ. ಅಂಬರೀಷರಾಜರ ಮನೆತನದಲ್ಲಿ ಪುರುಕುತ್ಸ ಅಂತ ಹೆಸರು. ಇದೇನು ಬೇಡ ಅದರ ಕಥೆಯ ಬಗ್ಗೆ ಒಂದು ಮಾತು ಹೇಳ್ತಾರೆ ಭಾಗವತದಲ್ಲಿ. ಯಾರು ಪುರುಕುತ್ಸ ಅಂತ ಹೆಸರು ಹೇಳ್ತಾರೋ ಅವರಿಗೆ ಹಾವಿನ ಭಯ ಇಲ್ಲ ಅಂತ. ಅವರಿಗೆ ಹಾವಿನ ಭಯ ಇಲ್ಲ, ಯಾವ ಹಾವಾಡಿದ್ರೂ ಕರೆಸ್ಬೇಡಿ. ಪುರುಕುತ್ಸ ಅಲ್ಲಿ ಹಾವು ತಂದ ಹಾಗೆ ಹೋಗ್ಬಿಡುತ್ತಂತ, ಹಾಗೆ ಹಾವು ಕಚ್ಚೋದೇನು, ಎಂಥ ಮ್ಯಾಜಿಕ್ ಇದು ನೋಡಿದರೆ. ದುಡ್ಡು ಕಾಸು ತೊಗೊಳೋಕೆ ಹೆಸರು ಕೂಡ ಇಲ್ಲ, ಪುರುಕುತ್ಸ ಅಂದ್ರೆ ಸಾಕಷ್ಟೇ. ಇಂಥದ್ದೆಲ್ಲ ಯಾರು ಹೇಳ್ಕೊಡ್ತಾರೆ ನಿಮಗೆ? ಭಾಗವತ ಹೇಳ್ಕೊಡು. ಅದಕ್ಕೆ ವೇದವ್ಯಾಸರು ಗ್ರಂಥ ಬರೆದಿದ್ದಾರಲ್ಲ, ಆಚಾರ್ಯ ಹೇಳ್ತಾರೆ ಭಾಗವತಲ್ಲೇ ಹೇಳ್ತಾರೆ ಎಷ್ಟು ಕರುಣೆ ವೇದವ್ಯಾಸರು ನಮ್ಮ ಮೇಲೆ ಅಂತ ಹೇಳ್ತಾರೆ. ಕೃಪಯಾ ಬುಡಿನಾಕೃತ, ಎಷ್ಟು ಉಪಾಯಗಳ ಸುರಿಮಳೆ ಮಾಡಿದ್ದಾರೆ ನಮ್ಮ ಮೇಲೆ ಅಂದರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಎಷ್ಟು ದಾರಿ ತೋರಿಸ್ತಾರೆ, ಎಷ್ಟು ಕರುಣೆಯನ್ನು ತೋರಿಸ್ತಾರೆ. ಒಂದು ನಾಭೋಚ್ಚಾರಣೆಯಿಂದ ಪುರುಕುತ್ಸಾದ್ರೆ ಹಾವು ಬರೋದಿಲ್ಲ ಅಂದರೆ ನಾರಾಯಣ ಅಂದ್ರೆ ಹಾವು ಬರುತ್ತಾ? ಪುರುಕುತ್ಸ ಅಂದ್ರೆ ಹಾವು ಬರೋದಿಲ್ಲ. ನಾರಾಯಣ ಯಾರು ಬರ್ತಾ? ಅವ್ರ ಮೇಲೆ ಬರೆಯದವರು. ಆತನ ಹೆಸರು ಹೇಳಿದ್ರೆ ಸಾಕು, ಪಾವುಗಳ ಭಯ ಉಂಟೆ ವಿಹಗಾಧಿಪರ ಬಂದಿರಲಿ ದಾಸರವಾದ. ಗರಡದ ಬಳಿಯಲ್ಲಿ ಹಾವಿನ ಭಯ ಇರುತ್ತಾ? ಸಾಧ್ಯ ಇಲ್ಲ. ಪೊಲೀಸ್ ಸ್ಟೇಷನ್ ಕಳ್ಳರ ಭಯದ ಕೆಲವು ಪೊಲೀಸರು ಕಳ್ಳರಾಗ್ತಾರೆ, ಅದು ಮಾತ್ರ ಡೇಂಜರಸ್ ಅಂತೆ, ಅದಾಗಬಾರ್ದು. ಆದರೆ ಇಲ್ಲ, ಪ್ರಸಕ್ತಿನೇ ಇಲ್ಲ. ಕಿಚ್ಚಿಗೆ ಇರುವೆ ಗೊತ್ತುವುದು ಉಂಟೆ, ಸಕ್ಕರೆಗೆ ಇರುವೆ ಹತ್ತುತ್ತೆ, ಬೆಂಕಿ ಇರುವೆ ಹತ್ತುತ್ತಾ? ದೇವರ ಹೆಸರು ಹೇಳಿದವರಿಗೆ ಅಪಾಯನೇ ಇಲ್ಲ. ಕುರುಕುತ್ಸದ ಕತೆ ಹೇಳ್ತಾ ಹೇಳ್ತಾ ವಿಷ್ಣು ಸಹಸ್ರನಾಮದ ಮಹತ್ವ ಹೇಳ್ತಾರೆ. ವಿಶ್ವವಿಷ್ಣು ಬೃಹತ್ಕಾರವನ್ನಿ ಕುರುಕುತ್ಸ ಅಂತ ಒಂದು ಹೆಸರು ಹೇಳಿದ್ರೆ ಸಿದ್ಧಿ ಬರೋದಾದರೆ ಭಗವಂತರಾದ ವಿಷ್ಣುವಿನ ಸಾವಿರ ನಾಮ ಹೇಳಿದರೆ ಎಷ್ಟು ಪುಣ್ಯ ಬರಬಹುದು? ಇದೆಲ್ಲ ತಿಳ್ಕೊಳ್ಳೋದು ಭಾಗವತರ ಬಗ್ಗೆ ಬೇಕು. ಅನೇಕ ಪ್ರಸಂಗ ಹಾಗೆ ನಡೀತಾ ನಡೀತಾ ಹೋಗಿ ಈ ಬಾಧಾತರ ಪ್ರಸಂಗ ಬಂತಲ್ಲ. ಯುವರಾಶ್ವಾತ್ ಅವ್ರ ಕಥೆ ಹೇಳಿ ಮುಗಿಸ್ತೇನೆ. ಯುವರಾಶ್ವಾತ್ ಒಬ್ಬ ರಾಜ, ಇದೇ ಸೂರ್ಯವಂಶದರಾದ್ರೆ ಎಲ್ಲರೂ ಕೂಡ ಈ ಹೇಳೋದಲ್ಲ ಸೂರ್ಯವಂಶದ್ದೇನೆ ದಾಳಿ ಚಂದ್ರವಂಶ ಅಂತೇಳಿ ಭೂಷಿಬಿಡೋಷ್ಟೇನೆ ಒಬ್ಬಿಬ್ಬರದ್ದು ಹೇಳ್ಬಿಟ್ಟು ಸೂರ್ಯವಂಶದರಾದ್ರೆ ಯುವರಾಶಿ ಒಬ್ಬ ಅವ್ರಿಗೆ ಮಕ್ಕಳಾಗಿರಲಿಲ್ಲ ಮಕ್ಕಳಾಗಬೇಕು ಅನಿಷ್ಟು ಗುರುಗಳದ್ದು ಕೇಳಿದ ಅವರಾಗಲಿ ಅಂತ ಹೇಳಿದರು ಕುಪ್ಪಸವರ ವ್ರತವನ್ನು ಮಾಡಿಸಿದ್ರು ಅವ್ರ ಜಲವನ್ನು ಅಭಿಭತ್ರಣ ಮಾಡಿ ಅವ್ರಿಗೆ ಕುಡಿಲಕ್ಕೆ ಅಂತ ಅವ್ರ ಕೈಯಲ್ಲಿ ಕೊಟ್ಟು ನೋಡು ಇದನ್ನು ನೀರು ರಾಜರಿಗೆ ತುಂಬ ಹೆಂಡದರಿರ್ತಾರೆ ಯಾವ ಹೆಂಡತಿಯಲ್ಲಿ ಮಕ್ಕಳಾಗುವುದು ಅಪೇಕ್ಷೆ ಪಡ್ತೀಯಲ್ಲ ಅವಳಿಗೆ ಇದನ್ನು ಕೊಡು ಕುಡಿಲಕ್ಕೆ ಕೊಡು ಅಂತ ಹೇಳಿದ್ರು ಆತ ತಗೊಂಡ ಪಾಪ ಇಷ್ಟ ಇದು ಕೊಡ್ಲಕ್ಕಾಗಿದ್ದಿಲ್ಲ ಅಷ್ಟೇ ಎಲ್ಲ ಅರಿಯರೇ ಹೋಗಿ ಪ್ರಸಂಗವಂತೂ ಹೋಗಿ ಬಂದ ತುಂಬ ಬಾಯಾರಿಕೆ ಆಗಿತ್ತು ಅಂತ ಹೇಳಿ ಪಾಪ ಅದಕ್ಕೆ ಬರ್ತೇ ಬಿಟ್ಟ ಅದು ತಾನೇ ಕುಡಿದ್ಬಿಟ್ಟ ಹೆಂಡತಿ ಕೊಡಲೇ ಇಲ್ಲ ತಾನೇ ಕುಡಿದ್ಬಿಟ್ಟ ಆಮೇಲೆ ಗುರುಗಳು ಕೊಟ್ಟೆ ಅಂತ ಕೇಳಿದರು ಯಾವುದು ಅಂತ ನೋಡಿದ್ರೆ ಅಯ್ಯೋ ತಾನೇ ಕುಡಿದ್ಬಿಟ್ಟೆ ಅಂತ ಹೇಳಿದ ಅವರಂದ್ರಂತೆ ನಮ್ಮ ಸಿದ್ಧಿ ವ್ಯರ್ಥ ಆಗೋದಿಲ್ಲ ನಾವು ಮಾಡಿದ ಮಂತ್ರ ವ್ಯರ್ಥ ಆಗೋದಿಲ್ಲ ನೀನೇ ಗರ್ಭಿಣಿ ಆಗ್ತೀವಿ ಅಂತ ಹೇಳಿಬಿಟ್ಟು ಇದು ವೇದ ಮಂತ್ರಗಳ ಸಿದ್ಧಿ ಒಳ್ಳೆ ಸಾಕ್ಷಿ ಅಂತ ಇವರೇ ಗರ್ಭಿಣಿ ಆಗ್ಬಿಟ್ಟು ಗರ್ಭಿಣಿ ಆಗೇ ಬಿಟ್ಟ ನೋಡ್ತಾರೆ ಬುದ್ಧಿ ಏನು ಹೇಗೆ ಹುಟ್ಟಬೇಕು ಅವ್ರ ಮುಂದೆ ಹುಟ್ಟ ಚಾನ್ಸೇ ಇಲ್ಲ ಆಗ ಹೇಳ್ತೀವಿ ಹೇಗೆ ಹುಟ್ಟಬೇಕು ಅಂದರೆ ಹೇಳಿದ್ರಂತೆ ಭಗವಂತ ಬಟ್ಟೆ ಹೊಡ್ಕೊಂಡು ಹೊರಬರಕ್ಕಾರೆ ಬಟ್ಟೆ ಸೀಳ್ಕೊಂಡು ಬಾ ಅಂತ ಹೇಳುತ್ತೆ ಫಸ್ಟ್ ಸಿದ್ಧರಿನ ಕೆಸದ ಇತ್ತಂದೆ ಬಟ್ಟೆ ಹೊಡ್ಕೊಂಡು ಬರ್ತಾರಲ್ಲ ಸಿದ್ಧರಿನ ಹಾಗೇನೆ ಓಪಾಟ ಬಂದಂತ ಹಾಗೆ ಒಂದೇನೋ ಬಂದುಬಿಟ್ಟ ಹೊರಗಡೆಗೆ ನಮ್ಮ ಪ್ರಕಾರ ಏನಾಗಬೇಕೀಗ ಬಟ್ಟೆ ಹೊಡೆದು ತಂದೆ ಸತ್ತ ಹೋಗ್ಬೇಕಲ್ಲ ಸಿದ್ಧರಿನ ಮಾಡಿದ ತಾಯಿ ಸಾಯ್ತಾಳ ಡಾಕ್ಟರ್ ಮತ್ತೆ ಸ್ಟಿಚ್ ಹಾಕ್ಬಿಡ್ತಾರೆ ಋಷಿಗಳ ಮಂತ್ರ ಕೇಳಬೇಕಾ ಬದುಕಿಸ್ಬಿಟ್ರು ತಂದೆನೂ ಸಾಯಲಿಲ್ಲ ಮಗುನೂ ಸಾಯಲಿಲ್ಲ ಅವ್ರ ಪ್ರಾರಂಭ ಬಂದು ಹಾಲು ಕುಡಿಸ್ಬೇಕಾದ್ರೆ ಹ್ಯಾ ಕುಡಿಸ್ಬೇಕು ಕಾಲಿಲ್ಲದೆ ತರಬೇಕು ಆಗ ಇಂದ್ರದೇವರು ಸ್ತೋತ್ರ ಮಾಡಿದಂತೆ ಇಂದ್ರದೇವರು ಬಂದರಂತೆ ಅಮೃತ ಹತ್ತಿರ ಬೆರಳನ್ನು ಬಾಯಲ್ಲಿಟ್ಟರಂತೆ ಮಾಂ ಧಾತಾ ಕಹ ಧಾತ ಅಂದರೆ ಧಾರಣ ಪೋಷಣ ಯೋಹೋ ಸರಿ ಯಾರು ಪೋಷಣೆ ಮಾಡ್ತಾರೆ ಅಂತ ಕೇಳಿದ ನಾನು ಮತ್ತು ಇಂದ್ರದೇವರು ಬಾಯಲ್ಲಿಟ್ಟರಂತೆ ಬೆಳೀತಾರೆ ದೊಡ್ಡ ರಾಜರಾಗಿ ಬಿಡ್ತಾರೆ ಬಂಗಳಾಟಕ್ಕೆ ಮೊದಲ ಹೆಸರು ಆದ್ದೇನೆ ಮಾಂಧಾತ ರಘುಷೋ ಅಂಬರೀಷ ಸಗರೋ ರಾಜಾ ಪೃಥುಹು ಹೈ ಹಯ ಅಂತ ವಿಚಿತ್ರವಾದ ರಾಜ ಆತನ ಮಗನೇ ಉಚುಕುಂದ ರಾಜ ನೆನ್ಪಿಟ್ಕೊಳ್ಳಿ ಎಂಥ ದೇವರನ್ನು ಕಂಡ ಮಗ ಉಚುಕುಂದರಾಜ ಕೃಷ್ಣನ ಸಾಕ್ಷಾತ್ಕಾರ ಮಾಡಿದ ಮಗ ಆತನ ಮಗನಾಗಿ ಹುಟ್ಟುತ್ತಾನೆ ಸಪ್ತ ದ್ವೀಪಾಧಿಪತಿ ಅಂತ ಅದನ್ನ ಹೆಸರು ಅವರು ಎಲ್ಲೋ MLA MPಗಳಿದ್ದಾಗಲ್ಲ ವಿಲೇಜ್ ಪಂಚಾಯತ್ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಅಲ್ಲ ಅಂತ ಸಪ್ತ ದ್ವೀಪವತಿ ಪೃಥಿವಿ ಆಡ್ತಾ ಇದ್ದ ಪುಣ್ಯಾತ್ಮ ಅಂತ ಮಗ ಹುಟ್ಟಿ ಬರ್ತಾರೆ ಇದು ಯಾತಕ್ಕೆ ಹೇಳಿತ್ತು ಅಂದರೆ ವೇದ ಮಂತ್ರಗಳಿಂದ ಹುಟ್ಟಿದ ಮಗು ಎಷ್ಟು ದೊಡ್ಡ ಆಡ್ತಾ ನೋಡಿದಾರೆ ಅಂತ ಹೇಳ್ತಾರೆ ವೇದ ಮಂತ್ರ ಗಾಯತ್ರಿ ಮಂತ್ರ ಬರೋದಿಲ್ಲ ವೇದ ಮಂತ್ರ ಹೇಳ್ತಾರೆ ಪಾಪ ಸದ್ಯಾವಧಿ ಸರಿಯಾಗಿ ಮಾಡಿ ಎಂಥ ಮಕ್ಕಳು ಹುಡ್ತಾರೆ ನೋಡಿ ಅಂತ ಹೇಳ್ತಾರೆ ಇದೊಂದು ಗಮಕ ಇದೆ ಸದ್ಯಾವಧಿ ಮಾಡಿ ಏನೇನಾಗುತ್ತೆ ಬಿಟ್ಬಿಡೋಣ ಒಳ್ಳೆ ಮಕ್ಕಳು ಹುಟ್ಟಲಕ್ಕೂ ಸದ್ಯಾವಧಿನ ಮಾಡಿ ಅಂತ ಹೇಳಿದ್ದ ವೇದ ಮಂತ್ರಗಳ ಆದಂತ ಕೇಳಿದ್ರೆ ಬರೀ ವೇದ ಮಂತ್ರ ಅಲ್ಲ ವೇದ ಮಾತಾ ಅಥವಾ ಗಾಯತ್ರಿ ಸಕಲ ಮಂತ್ರಗಳಿಗೆ ಮೂಲಭೂತವಾದಂಥ ಮಂತ್ರ ಅಂದರೆ ಗಾಯತ್ರಿ ಮಂತ್ರ ಯಾವ ಮಂತ್ರ ಹೇಳೋದಕ್ಕೂ ಅದರ ಉಪದೇಶ ಆಗಿರಬೇಕು ಅದು ನಮಗದೆಲ್ಲ ಗೊತ್ತೇ ಇಲ್ಲ ಅದಕ್ಕೇನೆ ಶಾಸ್ತ್ರದಲ್ಲಿ ಹೇಳ್ತಾರೆ ಮನುಷ್ಯ ಜೀವನದಲ್ಲಿ ಸಿದ್ಧಿ ಅನ್ನೋದನ್ನು ಲೌಕಿಕದಿಂದ ಎಷ್ಟು ಪಡೆದ್ರು ಕೂಡ ಅಷ್ಟೇ ಓದಿದ್ದವ್ರು ಎಷ್ಟು ದೇಹ ಬೆಳೆಸಿದ್ರು ಕೂಡ ಅಲ್ಲಿ ಒಳ್ಳೆ ಕೂಲಿ ಕೆಲಸ ಸಿಗುತ್ತೆ ಅದೇನೇನು ಸಿಗುತ್ತೆ ಅವನಿಗೆ ಹೈಟ್ ಬೆಳೆಸ್ತಾ ಬೆಳೆಸ್ತಾ ಎಕ್ಸಸೈಸ್ ಮಾಡದೆ ಜಾಗಿಂಗ್ ಹೋದೇ ಹೋದ ಒಳ್ಳೆ ಜಟ್ಟಿ ಇದ್ದಾಗಿದ್ದಾರೆ ಎಷ್ಟು ಸಂಬಳ ಕೂಲಿ ಕೊಡ್ತಾರೆ ಅವರಿಗೆ ಟ್ರಕ್ ಹೊರ ಅಂತಾರೆ ಇದು ಮಾಡಂತಾರೆ ಇದೇನು ಮಾಡಕ್ಕೆ ಬರೋದಿಲ್ಲ ಓದಿಬಿಟ್ರೆ ಶುರುವಾಗುತ್ತೆ ಆಗಲೇ ಅವರಿಗೆ ಕ್ಲರ್ಕ್ ಆಗ್ತಾರೆ ಆಫೀಸರ್ ಆಗ್ತಾರೆ ಪ್ರೊಫೆಸರ್ ಆಗ್ತಾರೆ ಏನೇನೋ ಆಗಿಬಿಡ್ತಾನೆ ಎಜುಕೇಷನ್ ಎಷ್ಟು ಕೊಡುತ್ತಾರೆ ನೋಡಿದ್ರ ಲೌಕಿಕ ವಿದ್ಯೆ ಇಲ್ಲ ಎಷ್ಟು ಕಡಿಮೆ ಆಗಿಬಿಡ್ತಾರೆ ಲೌಕಿಕ ವಿದ್ಯೆ ಬಂತು ಬೇಲೆ ಆಗ್ತಾರೆ ಅಧ್ಯಾತ್ಮ ವಿದ್ಯೆ ಬಂದರೆ ಪೂರ್ತಿ ಬೇಲೆ ಹೋಗಿಬಿಡ್ತಾರೆ ಇದು ಅರ್ಥ ಮಾಡ್ಕೋಬೇಕು ವಿದ್ಯೆ ಇಲ್ಲ ಲೌಕಿಕ ವಿದ್ಯೆ ಇದೆ ಅಧ್ಯಾತ್ಮ ವಿದ್ಯೆ ಇದೆ ಅಧ್ಯಾತ್ಮ ವಿದ್ಯೆ ಅಂದರೆ ವಿದ್ಯಾ ವಿದ್ಯಾನ ಅಧ್ಯಾತ್ಮ ವಿದ್ಯಾ ವಿದ್ಯಾನ ವಿದ್ಯೆಗಳ ರಾಜ ಅಂದರೆ ಅಧ್ಯಾತ್ಮ ಅದರ ಪೂರ್ತಿ ಬಿಟ್ಕೊಂಡ್ಬಿಟ್ಟಿರೋದು ದುರಂತ ಇದೆ ನಮ್ಮ ಜೀವನದಲ್ಲಿ ಅದಾಗಬಾರ್ದು ಏನಾದರೂ ಓದ್ಕೊಳ್ಳಿ ದಿವಸಕ್ಕೊಂದು ಅರ್ಧ ಗಂಟೆ ಪಾಠ ಕೇಳಬಾರ್ದಾ ಅದು ಅರ್ಧ ಗಂಟೆ ಶಾಸ್ತ್ರ ಓದಬಾರ್ದಾ ಇಲ್ಲೇ ಇಲ್ಲ ಆಗೋದಿಲ್ಲ 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 ಆ ಕ್ರಿಕೆಟ್ ಮ್ಯಾಚ್ T20 ಕೂತ್ಬಿಟ್ಟಿದ್ದಾರಲ್ಲ T20 ತೊಗೊಳ್ಳೋದು ಬಾಕಿ ಇವರು T20 ನೋಡ್ತಾರೆ ಅವರೇ T20 ತೊಗೊಳ್ಳು ಸೋತವ್ರು ಆಡಿವಾರ ಏನಾಗಿರುತ್ತೆ ಕಾಯಿ ಏನು ಉಪಯೋಗ ಆದ್ರಿಂದ ಬರೀ ಕಾಲಹರಣ ಹೊರತು ಮತ್ತೊಂದು ಇರೋದಿಲ್ಲ ಅಮೂಲ್ಯವಾದ ಟೈಮ್ ಹಾಳು ಮಾಡ್ಕೋತಾರೆ ಜನಗಳೆಲ್ಲ ಹೋದ ಕ್ಷಣ ಒಂದು ಗಂಟೆ ವಾಪಸ್ ಬರೋದಿಲ್ಲ ಅಲ್ಲ ನಿಮಿಷ ವಾಪಸ್ ಬರೋದಿಲ್ಲ ಅಲ್ಲ ಸೆಕೆಂಡ್ ಬರೋದಿಲ್ಲ ಅಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ವಾಪಸ್ ಬರೋದಿಲ್ಲ ಅದನ್ನು ಕಳ್ಕೊಂಡ್ಬಿಡ್ತೇವೆ ಅಂದರೆ ಇದೆಂಥ ಜೀವನ ಸಾ ಹಾನಿಹಿ ತನ್ ಮಹಚ್ಛಿದ್ರಂ ಸಾಚಾಂಧ ಜಡಭೂಕತ ಯದ್ ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ ಆಚಾರ್ಯರ ಮಾತು ಕೃಷ್ಣಾವಂತ ಮಹಾರಾವದಲ್ಲಿ ಹೇಳ್ತಾನೆ ಆ ಬಾಂಧಾತರಾಜನಿಗೆ 50 ಹೆಣ್ಮಕ್ಕಳಾಗ್ತಾರೆ 50 ಹೆಣ್ಮಕ್ಕಳು ಸೌಭರ್ಯಂತೊಬ್ಬ ಗುರಿಗಳು ಯಮುನಾ ನದಿಯಲ್ಲಿ ಎಷ್ಟೋ ವರ್ಷಗಳ ಕಾಲ ಜನಸ್ತಂಭನ ಮಾಡಿ ಅಲ್ಲೇ ಇದ್ಬಿಟ್ಟಿದ್ರು ತಪಸ್ ಮಾಡಿಕೊಂಡು ಇದ್ಬಿಟ್ಟಿದ್ರು ಯಮುನಾ ನದಿ ಒಳಗೇನೆ ಆಗ ಒಂದು ದಿವಸ ಕಣ್ಣು ತೆಗಿತಾರೆ ಅಲ್ಲೇ ನದಿಯೊಳಗೆ ಕಣ್ಣು ತೆಗಿತಾರೆ ಎರಡು ಮೀನುಗಳು ಓಡಾಡೋದನ್ನು ನೋಡ್ತಾರೆ ಗಂಡು ಮೀನು ಹೆಣ್ಣು ಮೀನು ಜೊತೆ ಓಡಾಡ್ತಾ ಒಂದು ಕ್ಷಣ ಇವ್ರಿಗೆ ಏನಿಸ್ತಿತ್ತು ಗೊತ್ತಾ ನಾನೇ ಯಾಕೆ ಮದುವೆ ಆಗಬಾರ್ದು ಅಂತ ಅನಿಸ್ತಿತ್ತು ನೋಡಿದ ತಕ್ಷಣ ನಾನೇ ಯಾಕೆ ಮದುವೆ ಆಗಬಾರ್ದು ಐಡಿಯಾ ಬಂತ ಇಲ್ಲ ಮೇಲೆ ಕೆತ್ತರು ಆಗ ಬಂಧಾತ ರಾಜ ರಾಜ್ಯ ಆಡ್ತಾ ಇದ್ದ ಇವರು ನೀರಲ್ಲಿ ಕುಂತು ಎಷ್ಟೋ ಅವ್ರು ಹೇಗೆ ಹುತ್ತ ಬೆಳೆದಿತ್ತಲ್ಲ ಆ ಟೈಪ್ ಇವ್ರದ್ದು ಆಗಿತ್ತು. ಅಡ್ಡಡ್ಡ ಬದುಕರು ಸೀತ ಬಾಧಾತ ರಾಜರ ಹತ್ರ ಹೋದರು. ರಾಜ ನಾನು ಮದುವೆಯಾಗಬೇಕಾಗಿದೆ ಅಂದರು. ಅವರೇನು ತಿಳ್ಕೊಂಡ ರಾಜ, ಪಾಪ ಇರೋ ವೈದಿಕ ಆಚಾರ್ಯರು ಪಾಪ ಗಂಡ ನೋಡಿದ್ದಾರೆ ಮದುವೆ ಖರ್ಚು ಕೇಳ್ತಾರೆ ಅಂತ ತಿಳ್ಕೊಂಡ ಪಾಪ. ಆಗಿ ಸ್ವಾಮಿ ಅಂತ ಕೇಳಿದ, ಗಂಡ ಯಾರು ಅಂತ ಕೇಳಿದ. ಅದಕ್ಕೆ ನಾನು ಬಂದಿರೋದು ಅಂದರೆ 52 ಹೆಣ್ಮಕ್ಕಳಂತೆ ಒಬ್ಬಳು ನನ ಕೊಟ್ಟು ಮದುವೆ ಮಾಡು ಅಂತ ಹೇಳಿದ್ರು. ರಾಜರಿಗೆ ಗಾಬರಿ ಆಗುತ್ತೆ, 52 ರಾಜಕುಮಾರಿಯವರು ಪಾಪ, ಇದು ವೈದಿಕ ಬ್ರಾಹ್ಮಣ ಗುಪ್ಪಿರ ಬ್ರಾಹ್ಮಣ ಅದು ಕೂಡ ಏನೂ ಇಲ್ಲ, ಏನು ಮಾಡಬೇಕಾಗ, ಭಾರಿ ಯೋಚನೆ ಮಾಡಿದೆ. ಬ್ರಾಹ್ಮಣ ಸಹವಾಸ ಭಾರಿ ಕಷ್ಟ, ಕೊಟ್ಟರೆ ಮಗಳ ಜೀವನ ಹಾಳಾಗ್ತದೆ, ಕೊಡದೆ ಹೋದ ರಾಜ್ಯರೇ ಹಾಳಾಗ್ತದೆ. ಒಂದು ಸತ್ಯ ಶಾಪಾನುಗ್ರಹ ಶಕ್ತವನ್ನು ರಾಘವೇಂದ್ರ ನವಿದ್ಯತೆ ಇದ್ದಾಗ ವಂಶ ವಂಶ ಹಾಳು ಮಾಡಿಬಿಡ್ತಾರೆ. ಇವರು ಏನು ಮಾಡಬೇಕು ಅಂತ ಯೋಚನೆ ಮಾಡ್ದ ಬುದ್ಧಿವಂತ ರಾಜ ಯೋಗಿ ಉಪಾಯ ಮಾಡಿಬಿಟ್ಟ. ಸ್ವಾಮಿ ನಿಮ್ಮಂಥ ಹಳೆಯ ಸಿಂಹನ ಭಾರಿ ಪುಣ್ಯ ಮಾಡಿರಬೇಕು, ಹೊರಗೆ ಒಳಗಡ್ಕೋತಾರೆ, ಏನು ಗ್ರಹಚಾರ ಅನ್ಕೊಂಡಿದ್ದಾರೆ ಪಾಪ, ನಿರ್ವಾಯ ಇಲ್ಲ ಮೇಲಂತಾನೆ. ಆದರೆ ನನಗೆ 52 ಹೆಣ್ಮಕ್ಕಳಿದ್ದಾರೆ, ಯಾರು ಕೊಡಬೇಕು ಗೊತ್ತಾಗೋದಿಲ್ಲ ನನಗೆ. ಒಂದು ಕೆಲಸ ಮಾಡ್ತೇನೆ, ಸೆರೆ ಕೇಳಿಸ್ಕೋಬಿಡಿ, 52 ನಿಮ್ಮನ್ನು ಯಾವಳು ಒಪ್ತಾಳಲ್ಲ ಅವಳು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿದೆ. ಅಂಡರ್ಲೈನ್ ಮಾಡ್ಕೋಬೇಕು ಅವ್ರ ಪ್ರಕಾರ, ಯಾರು ಒಪ್ತಾರಲ್ಲ ಅವಳನ್ನ ಒಪ್ತೇ ಹೋದ್ರಿಲ್ಲ ಅಂತ ಅರ್ಥ. ಆ ಥರ ಪಾಯಿಂಟ್ ಹೇಳಿದ್ರೆ ಯಾರು ಒಪ್ಪೋದಿಲ್ಲ, ಯಾರು ಒಪ್ತಾರೆ ಬದುಕರನ್ನ, ಅದು ರಾಜಕುಮಾರಿ ಒಪ್ತಾಳ ಅಂತ ತಿಳ್ಕೊಂಡು ಹೇಳಿದ. ಸೌಭಾಗ್ಯಗಳು ಬಿಡ್ತಾರ, ಅರ್ಥ ಆಯಿತು, ರಾಜ ಭಾರಿ ಕಿಲಾಡಿ ಇದ್ದಾರೆ, ನನ್ನ ನಾಭ ಹಾಕ್ಲಿಕ್ಕೆ ಟ್ರೈ ಮಾಡ್ತಾರೆ ಅಂತ ಗೊತ್ತಾಯಿತು. ರಾಜ ಅವಶ್ಯ ಆಗಲಿ, ಮಾತು ಬರಿಬೇಡ ನೀನು, ಒಪ್ಪಿದಳು ಕೊಡಬೇಕು ಅಂತ ಹೇಳಿ ಕೊಡ್ತೀರಿ ಅಂತ ಹೇಳಿದ. ನಾ ಕೊಡ್ತೀರಿ ಕರಿ ಮಕ್ಕಳ ಅಂತ ಹೇಳಿದ. ಒಬ್ಬೊಬ್ಬರೇ ಬಂದರು, ನೋಡ್ಕೊಂಡು ಬರೀ ಯಾರು ಬರೀದಾರೆ ಬಾರ ಅಂತ ಹೇಳಿದ ತಕ್ಷಣ ನೋಡ್ಕೊಂಡು ಹೋದರು. ರಾಜ ಖುಷಿ, ಅವರೆಲ್ಲ ಬಂದು ಹೇಳ್ತಾರೆ, ಅಪ್ಪ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ, ಕಾಯ್ಕೊಂಡು ಕುತ್ಕೊಂಡಿದ್ರೆ ಬಂದು ಹೇಳಿದ್ರೆ ತಪ್ಪ, ನಾನೇ ಮದುವೆ ಆಗ್ತೇನೆ ಶುರುಮಾಡ್ಬಿಟ್ರೆ ಎಲ್ಲರೂ ಕೂಡ. ಅದು 50 ಕೂಡ ಒಬ್ಬರಲ್ಲ, ರಾಜ ಹಣೆಯಲ್ಲಿ ಹೊಡ್ಕೊಂಡ, ಒಬ್ಬಳು ಕೊಟ್ಟರೆ ಮುಗಿದೋಗ್ತಿದ್ದ ಕತೆ, ಒಬ್ಬಳವರು ಕೊಟ್ಟು ಮದುವೆ ಮಾಡ್ತೀರಿ ಅಂತ ಹೇಳಿದಾರಲ್ಲ, ಎಲ್ಲರೂ ಒಪ್ಪಿದ್ದಾರೆ, ಎಲ್ಲರೂ ಕೊಡಬೇಕಾಯ್ತಾನೆ. ಆ್ಯಸ್ ಪರ್ ರೂಲ್ಸ್ ಎಲ್ಲರೂ ಪರಂಗ ಕೊಡಬೇಕಾಯ್ತು, ಏನು ಮಾತಾಗಿ ಇರಲೇ ಇಲ್ಲ, ಕೊಟ್ಟು ಮದುವೆ ಮಾಡಿಕೊಟ್ಟುಬಿಟ್ಟ. ಪರಿಸ್ಥಿತಿ ತುಂಬ ಬೇಜಾರಾಯಿತು ಪಾಪ, ಏನು ಅಂತ ಮದುವೆ ಮಾಡಿಕೊಟ್ಟ. ಅವ್ರು ಎಂಥ ಕಿಲಾಡಿ ಮಾಡಿದ್ರು ಗೊತ್ತಾ, ಅವರು ಇದ್ರ ಕಡೆಗೆ ಬುದುಕರಾಗಿ ಕಾಣ್ತಾ ಇದ್ದ, ಅವ್ರ ಕಡೆಗೆ ಬದ್ಮತ್ತ ಕಂಡ ಕಾಣ್ತಿದ್ದ. ಯೋಗಶಕ್ತಿಯ ಫಲ ಅಂತ ಹೇಳ್ತಾರೆ, ಯೋಗಶಕ್ತಿಯ ಫಲ ಇದೆ. ಕೆಲಸ ಫೋಟೋ ಹಾಕಿರ್ತಾರೆ, ಈ ಕಡೆ ನೋಡಿದ್ರೆ ಶ್ರೀನಿವಾಸ, ಆ ಕಡೆ ನೋಡಿದ್ರೆ ಪದ್ಮಾವತಿ ಕಂಡ ಕಾಣ್ತಿರ್ತ, ನೋಡಿದ್ರೆ ಬುದ್ಧೊಂದು ಕಾಣುತ್ತೆ ಅಷ್ಟೇ. ಈ ಫೋಟೋಗ್ರಫಿ ಟ್ರಿಕ್ ಎಷ್ಟು ಮಾಡ್ಬೇಕಾದ್ರೆ ಯೋಗ ಎಷ್ಟು ಟ್ರಿಕ್ ಮಾಡ್ಬೋದು, ಅವ್ರಿಗೆ ಗೊತ್ತಾಗಲಿಲ್ಲ. ರಾಜನಿಗೆ ಮದುವೆ ಮಾಡಿಕೊಟ್ಟ, ಕಳಿಸಿಬಿಟ್ಟ, ಜೀವನ ನಿಲ್ಲಿಲ್ಲ ಪಾಪ, ಸ್ವಲ್ಪ ದಿವಸ ಆಯಿತು. ಹೇಗಿದ್ದಾರೋ ಮಕ್ಕಳು ಪಾಪ, 50 ಪಾಪ, ಎಲ್ಲ ಹೆಣ್ಮಕ್ಳು ಮದುವೆ ಮಾಡಿಬಿಟ್ಟೆ. ಎಂಥ ಬದುಕು ಬ್ರಾಹ್ಮಣ, ದರಿದ್ರ ಬ್ರಾಹ್ಮಣ ಬೇರೆ ಪಾಪ, ಮಕ್ಕಳ ಜೀವನ ನೋಡೋಣ ಅಂತ ಹೊರಟ ಪಾಪ. ಸೌಭರ್ಯಗಳ ಆಶ್ರಯ ಅದನ್ನು ಕೇಳ್ಕೊಂಡು ಹೊರಟ. ಆಶ್ರಮ ಸಿಕ್ತು, ಏನು ನಿರೀಕ್ಷೆ ಮಾಡಿದ್ದಾತ, ಎಲ್ಲ ಗುಡಿಸಲುಗಳು ಇರ್ತವೆ, ಎರಡೋ ಇರುತ್ತೆ, ಆಶ್ರಮ ಹೇಗಿರುತ್ತೆ ಗೊತ್ತಲ್ಲ ನಮಗೆ. ಅಲ್ಲಿ ತಿರುತ್ತೆ ತರ್ಕೊಂಡು ಹೋಗಿ ನೋಡಿದರೆ ಬಂಗಾರದ ಬರೆಗಳು, ಬಂಗಾರದ ಸೌಧಗಳು, ಬರೆಗಳಲ್ಲ ಸೌಧಗಳೆಲ್ಲ ಕಾಣುತ್ತೆ. ಆಶ್ಚರ್ಯವಾಯಿತು, ಇದೆಲ್ಲ ಯಾರ್ದು ಅಂತ ಕೇಳಿದ. ನಿಮ್ಗೆ ಗೊತ್ತಿಲ್ಲ ಸೌಭರ್ಯಗಳು ಅಂತ ಹೇಳಿದ್ರೆ ಯಾರು, ಸಮಾಧಾನ ಆಯಿತು, ಅಳಿಯ ಬದುಕರಾದ್ರೂ ಪರವಾಗಿಲ್ಲ, ಭಾಳ ಆಸ್ತಿ ಪಾಸ್ತಿ ಮಾಡಿದ್ದ ಅಂತೇಳಿ ಸ್ವಲ್ಪ ಸಂತೋಷ ಆಯ್ತು. ಭಾಳ ರಿಚ್ ಪರ್ಸನ್ ಅಂತ ಅಂದ್ಕೊಂಡು ಅರ್ಧ ಸಮಾಧಾನ ಆಯಿತು ಪಾಪ. ಒಂದು ಬರೀ 50 ಬರೆಗಳು, ಒಬ್ಬೊಬ್ಬರು ಬರೆ ಒಬ್ಬೊಬ್ಬ ಹೆಂಡತಿಗೆ ಒಂದೊಂದು ಬರೆ ಕಳಿಸ್ಕೊಟ್ಟಿದ್ದಾರೆ. ಅದು ಸಾಕು ಸೌಧಗಳು ಅಂದ್ರೆ ಹೇಗಿರ್ಬೇಕು ಲೆಕ್ಕ, ಹಾಗೆ ಬಂಗಾರದ ಸೌಧಗಳು. ಒಂದು ಮನೆಗೆ ಹೋದ, ಮಗಳನ್ನು ನೋಡ್ದ, ಅಳ್ತಾಳೆ ತಿಳ್ಕೊಂಡಿದ್ದ, ನಗ್ತಾ ಬರ್ತಾಳೆ, ಅಯ್ಯೋ ಮಗಳು ಸುಖವಾಗಿದ್ದಾಳೆ ಅಂತ ಆಯ್ತಲ್ಲ, ಭಾರಿ ಖುಷಿಯಾಗಿದೆ. ಮತ್ತು ಮಗಳು ಆಸ್ತಿನೂ ಇದೆ, ಸುಖವಾಗಿಯೂ ಇದ್ದಾಳೆ ಅಂತ ತಿಳ್ಕೊಂಡು ಎಲ್ಲ ಯಜಮಾನರು ಅಂತ ಕೇಳಿದ್ರೆ ತೋರಿಸ್ತಾಳೆ ಸೌಭರ್ಯಗಳು. ಈಗ ತೋರಿಸಿದ್ರೆ ಚಿಕ್ಕ ತರುಣ, ಚೌವನಗಳು ಆಗಿದ್ರಲ್ಲ ತರುಣ ಆಗಿಬಿಟ್ಟರು, ವಾಪಸ್ ಆಗಿಬಿಟ್ಟಿದ್ದಾರೆ. ಆಶ್ಚರ್ಯ, ಏನಪ್ಪ ಹೌದು ಸ್ವಾಮಿ, ಹೌದಪ್ಪ ಯಜಮಾನರು ಹೇಗಿದ್ದಾರೆ ಅಂತ ಹೇಳಿದ ತಕ್ಷಣ ಖುಷಿಯಾಯಿತು. ಸದ್ಯ ಒಬ್ಬಗಳು ಸೇಫ್ ಅನ್ಕೊಂಡಪ್ಪ, ಒಬ್ಬಗಳು ಸೇಫ್, ಇದು 49 ಜನ ಇದ್ದಾರಲ್ಲ, ಇದೊಂದು ಬರೀ ಹೋಗ್ತಾರೆ ಅಲ್ಲ, ಹಾಗೆ ಇದ್ದಾರೆ 50 ಬರೆಯಲ್ಲೂ ಇದ್ದಾರೆ. ತಮಾಷೆ ಅಂದರೆ ಬರೆಯಲ್ಲಿದ್ದಾರೆ, ಸುಖವಾಗಿದ್ದಾರೆ ಅಷ್ಟೇ ಅಲ್ಲ, ಸೌಭರ್ಯಗಳು ಎಲ್ಲ ಬರೆಯಲ್ಲೂ ಇದ್ದಾರೆ, 50 ತಗೊಂಡ್ಬಿಟ್ಟಿದ್ದಾರೆ ಸೌಭರ್ಯಗಳು. ಈ ಕಥೆ ಕೇಳಿಬಿಟ್ರೆ ನಮಗೆ ಅರ್ಥ ಆಗ್ತದೆ, ಸೌಭರ್ಯಗಳು ಸರ್ವೋತ್ತಮರು ಅಲ್ಲ, ಜೀವೋತ್ತಮರು ಅಲ್ಲ. 50 ತಗೊಂಡು ವಾಸ ಮಾಡ್ತಾರೆ ಅಂದರೆ ಸರ್ವೋತ್ತಮರಾದ ಕೃಷ್ಣ 16,108 ತಗೊಂಡು ದೇನ್ ಮಹಾ ಆಶ್ಚರ್ಯ ಅನ್ಸ್ಬಿಡ್ತದೆ. ಈ ಕಥೆ ಕೇಳಿದಾಗ ಕತೆ ಅರ್ಥ ಆಗ್ತದೆ. ಚರಿತಂ ವೈಷ್ಣವಾನಂತೂ ವಿಷ್ಣುದ್ರೇಕಾಯ ಕಚ್ಚೆ, ವಿಷ್ಣು ಭಕ್ತ ಹೀಗಿದ್ದಾಗ ವಿಷ್ಣು ಹೇಗಿರಬಹುದು. ಇದು ರೋಮಸ್ಕಂದ ದಶಮಸ್ಕಂದ ಪಿ ಯು ಸಿ ಡಿಗ್ರಿ ಒಳಗಾಗುತ್ತೆ ಇಲ್ಲಿಂದ. 50 ಮಕ್ಕಳ ಕತೆ ಕೇಳಿ 16,108 ಒತ್ತೇರು ಕತೆ ಕೇಳಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ರೋಮಸ್ಕಂದ ದಶಮಸ್ಕಂದ ಕೊನೆಗೆ ಯಾತಕ್ಕೆ ಕೇಳ್ತಾರೆ ಗೊತ್ತಾ, ಇದು ಭಕ್ತರ ಕತೆ ಕೇಳಿಕೊಂಡು ಭಗವಂತರ ಕತೆ ಅರ್ಥ ಆಗ್ತದೆ ಅಂತ. ಅಥಾತೋ ಬ್ರಹ್ಮ ಜಿಜ್ಞಾಸ, ಅಲ್ಲಿಗೆ ಒಂದು 10 ತಲುಪಿದು, ನೋಡಿದ ಭಾರಿ ಖುಷಿಯಾಯಿತು. ಒಂದು ಕ್ಷಣ ಅಂದ್ಕೊಂಡಂತೆ, ನನ್ನ ಅಳಿಯದ ಸೌಭಾಗ್ಯದ ಮುಂದೆ, ಆ ಥರ ಸಂಪತ್ತಿನ ಮುಂದೆ, ನನ್ನ ಸಂಪತ್ತು ಒಂದು ಹುಲ್ಲು ಕಡ್ಡಿ ಅಂತ ತಿಳ್ಕೊಂಡ್ಬಿಟ್ಟೆ. ಅರ್ಥ ಆಗ್ತದೆ ಈಗ, ಲೌಕಿಕ ಸಂಪತ್ತು ಅಧ್ಯಾತ್ಮದ ಮುಂದೆ ಸೊನ್ನೆ ಇದ್ದಾಗ ಲೆಕ್ಕ, ನಮಗೆ ಉಲ್ಟಾ ಪಲಟಾಗಿಬಿಟ್ಟಿದೆ. ಅಧ್ಯಾತ್ಮವಿದ್ದೆ ಏರು ಅಲ್ಲ, ಲೌಕಿಕರೇ ಭಾರಿ ಫಾಯ್ದೆ ಅಂತ ತಿಳ್ಕೊಂಡಿದ್ದೆ. ತಪ್ಪದು, ಲೌಕಿಕ ವಿದ್ಯೆ ಕೆಲಸಕ್ಕೆ ಬರೋದಿಲ್ಲ. ಮತ್ತೆ ಹೈದರಾಬಾದ್ ಒಬ್ಬ ಡಾಕ್ಟ್ರು ಸಿಕ್ಕಿದ್ರು, ಒಬ್ಬ ಡಾಕ್ಟ್ರು ಸಿಕ್ಕಿದ್ರು, ಒಳ್ಳೆ ಹೆಸರು ಮಾಡಿರೋ ಡಾಕ್ಟ್ರು. ಈ ಹೇಗಿದ್ದೀರಿ ಅಂತ ಕೇಳಿದೆ. ಆಚಾರ್ಯ, ಬದಲು ಮಾಡಿರೋ ಕೆಲಸ, ನಾನು ಈ ಮೆಡಿಕಲ್ ಓದಿದ್ದಂತ ಅಂದುಕೊಂಡು ಇಲ್ಲ ಅಂತ ಹೇಳ್ಬಿಟ್ರು. ಮನೆಗೀಗ ನಿತ್ಯ ಪಾಠ ಪ್ರವಚನ ಮಾಡ್ಕೊಂಡಿದ್ದೇನೆ, ಆನಂದವಾಗಿದ್ದೇನೆ, ಡಾಕ್ಟರ್ ಹತ್ರ ನೆನಪು ಕೂಡ ಮಾಡ್ಕೊಬೋದಿಲ್ಲ, ನೆನಪಾಡ್ರೆ ದುಃಖ ಆಗ್ತದೆ ನನಗೆ ಅಂತ ಹೇಳ್ತಾನೆ ಪಾಪ. ಸುಖ ಆಗೋದ್ರೆ ದುಃಖ ಆಗ್ತದೆ, ನಾನು ಈಗ ಶಾಸ್ತ್ರ ಪಾಠ ಸುಖವಾಗಿದ್ದು ಬಿಟ್ಟಿದ್ದೇನೆ, ಯಾರು ನೆನಪಾಡ್ರೆ ಡಾಕ್ಟರ್ ಅಂತ ಗೊತ್ತಾಗುತ್ತೆ ಅಷ್ಟೇ. ನನಗೆ ಅದು ಅನಿಸೋದೇ ಇಲ್ಲ. ನನಗೆ ಉದ್ಯೋಗಕ್ಕೆ ಬರೋದು ಅಧ್ಯಾತ್ಮ ವಿದ್ಯಾ, ಈ ಪಾಠ ಕೇಳಿದಾಗ ಆನಂದ ಆಗ್ತದಲ್ಲ, ಆ ಆನಂದ ಅಲ್ಲಿ ಆಗುತ್ತೆ ಅಂತ ಅನಿಸಿರ್ಲಿಲ್ಲ ಅಂತ ಹೇಳ್ತಾರಪ್ಪ. ಅದೇ ಅಧ್ಯಾತ್ಮ ವಿದ್ಯೆ ಮಹತ್ವ, ಜನ ಗೊತ್ತಾಗಿಲ್ಲ ಅಂತ ಹೇಳಿದ್ರಲ್ಲ ಕೊಡು. ಒಂದು ಸರ್ತಿ ಏನಾದರೂ ಗೊತ್ತಾಯಿತು ಅಂದರೆ ಎಂದೂ ಬಿಡೋ ಚಾನ್ಸ್. ಅಧಿಕವಾಗಿ ಗೊತ್ತಾದ್ರು ಅಂತಲೂ ಅತ್ಯಧಿಕ ಗೊತ್ತಾಗಲ್ಲ. ಒಳ್ಳೆ ಯಶಸ್ಸು ಸಿಕ್ಕಾಗುತ್ತೆ ಅವರಿಗೆ, ಉಪಯೋಗ ಪಡ್ಕೋಬೇಕಷ್ಟೆ. ಅಲ್ಲಿಂದ ವಾಪಸ್ ಹೋಗ್ತಾರೆ. ಸೌಭರ್ಯಗಳ ಬಗ್ಗೆ ನಮಗೆ ಅನ್ನಿಸ್ತದೆ, ಏನು ಪುಣ್ಯಾತ್ಮ ಬನಿ ಪಾಪ, ಎಷ್ಟು ಸಂತೋಷಪಟ್ಟಿದ್ದಾರೆ. ಇದ್ದು ಕೇಳಿ ಆತನ ಬಗ್ಗೆ, 50 ರೂಪ 50 ಹೆಂಡತಿರು, ಒಬ್ಬೊಬ್ಬರಲ್ಲಿ 100 ಮಕ್ಕಳಂತೆ, ಒಟ್ಟು 5000 ಗಂಡು ಮಕ್ಕಳು ಅವರಿಗೆ. ಬರೀ 100 ಕೇಳೆ ಗಾಬರಿ ಆಗುತ್ತೆ ಅವ್ರು. ಧೃತರಾಷ್ಟ್ರ ಮಕ್ಕಳು 100 ಅಂತ ಹೇಳಿ 5000 ಗಂಡು ಮಕ್ಕಳು, ಒಬ್ಬರು ದುರ್ಯೋಧನಂತವರಲ್ಲ, ಪೂರ್ವ ಸಾತ್ವಿಕ ಶಿರೋಮಣಿಗಳಂತ ಮಕ್ಕಳನ್ನು ಪಡಿತಾರೆ. ಋಷಿಗಳ ಶಕ್ತಿ ನೋಡಿದ್ರ, ಅದಕ್ಕೆ ಆಚಾರ್ಯ ಹೇಳ್ತಾರೆ, ಋಷಿಗಳು ಭೇದ ತಿಳ್ಕೊಂಡ್ಬಿಡ್ಬೇಡಿ. ಷಡ್ವರ್ಗ ನಿಗ್ರಹ ಸರಸ್ತ ಸಮಸ್ತ ದೋಷ ಧ್ಯಾಯಂತೆ ವಿಷ್ಣು ವೃಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾರಪಿ ಸವೇತ್ಯ ನಯಾತಿ ದುಃಖಂ ತೀರ್ಯತ್ಕಟಾಕ್ಷ ಫಲವತಿ ಅಜಿತಂ ನಮ. ರಾಜಸ್ತೋತ್ರ ಹೇಳ್ತಾರೆ, ಒಬ್ಬ ಋಷಿ ಸಿಕ್ಕರೆ ಸಾಕು ಬದುಕೋಗ್ತೇನೆ ಅಂತ. ರಾಯರು ಸಿಕ್ಕರೆ ಬದುಕೋದಿಲ್ಲ, ವಜ್ರಾಯರು ಸಿಕ್ಕರೆ ಬದುಕೋದಿಲ್ಲ, ಟಿಕ್ಕರಾಯರು ಸಿಕ್ಕರೆ ಬದುಕೋದಿಲ್ಲ, ರಘುತ್ವ ಸಿಕ್ಕರೆ ಬದುಕೋದಿಲ್ಲ, ನಾವೀಗ ಒಬ್ಬ ವಿಜಯದಾಸ ಸಿಕ್ಕರೆ ಬದುಕೋದಿಲ್ವಾ? ಆ ರೀತಿಯಾಗಿ ಒಬ್ಬ ಋಷಿಗಳು ಸಿಕ್ಕರೆ ಸಾಕು ನಮಗೆ ಅಂತ ಮಹಾನುಭಾವರು ಅವರೆಲ್ಲ ಕಂಡು. ದೇವರೇ ಸಿಕ್ಕರೆ ಕೇಳಬೇಕ, ಮಧ್ವಾಚಾರ ಸಿಕ್ಕರೆ ಹೇಗಿರ್ಬೋದು? ಇದು ಅರ್ಥ ಮಾಡ್ಕೊಳ್ಳೋದು ಭಾಗವತ ನಮಗೆ ಬೇಕು. ಆ ಕ್ಷಣಕ್ಕೆ ಇದೆಲ್ಲ ಅಂದ್ಕೊಬಿಟ್ಟಿದ್ದೇವೆ ನಾವೀಗ. ಆದರೆ ಅವರಂತಾರಂತೆ, ಒಂದು ಕಡೆ ಕೂತ್ಕೊಂಡಿದ್ದಾರೆ ಹೇಳ್ತಾ ದುಃಖ ಪಡ್ತಾ ಕೂತಿರುತ್ತೆ ಪಾಪ ಸೌಮರಿಗಳು. ನಿಮಗೆ ಆಶ್ಚರ್ಯ ಯಾಕೆ ಸ್ವಾಮಿ ಅಂತ ಕೇಳಿ ಹೇಳ್ತಾರೆ, ಅಹೋ ಇವಂ ಪಶ್ಯತ ವೇ ವಿರಾಶಂ ತಪಸ್ವಿನ ಸಚ್ಚರಿತೌ ರಥಸ್ಯ ಅಂತರ್ಜಲೇ ವಾರಿಚರ ಪ್ರಸಂಗ ಪ್ರಚಾವಿತಂ ಬ್ರಹ್ಮ ಚಿರಂ ಧೃತಂ ಯತ್. ನಾನು ನೋಡಿ ಪಾಠ ಕದಿರಿ ಅಂತ ಹೇಳ್ತಾ, ನೋಡಿ ಪಾಠ ಕದಿರಿ ನೀವೀಗ, ಏನು ಪಾಠ ಹಾಳಾಗಿಬಿಟ್ಟೆ ನಾನು ಅಂತ ಹೇಳ್ತಾ, ಹಾಳಾಗಿಬಿಟ್ಟೆ ನೋಡಿದ್ರೆ ಅಂತ ಹೇಳ್ತಾ. ಏನು ಹಾಳಾಗಿದ್ದೀರಿ ಸ್ವಾಮಿ ಅಂದರೆ, ನೋಡಿದ್ರ ತಪಸ್ ಮಾಡ್ಕೊಂಡಿದ್ದೆ ನೀರಿನೊಳಗೆ, ದೇವರು ಕಾಡ ಪುಣ್ಯಾತ್ಮ ನಾನು, ಬೀರನ್ನ ಕಂಡೆ ದಾರಿ ತಪ್ಪಿ ಹೋಗಿಬಿಟ್ಟೆ, ಮಕ್ಕಳು ಮದುವೆ ಏನೇನೋ ಮಾಡ್ಕೊಂಡೆ, ಆ ಸಾಧನೆ ಹಿಂದೆ ಬಿತ್ತು ಅಂತ ಹೇಳ್ತಾರೆ. ಆ ಸಾಧನೆ ಹಿಂದೆ ಉಳ್ಕೊಂಡ್ಬಿಡ್ತು ಈಗಾಗಲೇ, ನಾನು ನೋಡಿ ಕದಿರಿ ಹೀಗಾಗಬೇಡಿ ಅಂತ ಹೇಳ್ತಾರೆ. ಹೀಗಾಗಬೇಡಿ, ವಿಷ್ಣು ತೀರ್ಥರು ಭಾಗವತ ಸಾರ್ವತಾರೆ ಎಲ್ಲ ಸೇರಿಸ್ತಾರೆ ಎಲ್ಲ ಕೂಡ. ವೈರಾಗ್ಯ ಅಂದರೆ ಹೇಗಿರಬೇಕು ಅಂತ, ಇದು ವೈರಾಗ್ಯ. ನಮಗೇನು ಇಲ್ಲ ವೈರಾಗ್ಯ ಅಲ್ಲ, ಎಲ್ಲ ಇದ್ದು ವೈರಾಗ್ಯ ಹೊತ್ತಾರೆ ಅವರು. ಇದ್ಯಾವುದೋ ಕೆಲಸಕ್ಕೆ ಬರಲಿಲ್ಲ ನಮಗೆ, ದಯವಿಟ್ಟು ದೇವರೇ ನನ್ನ ಕ್ಷಮಿಸು ಅಂತ ಹೇಳಿ ಮತ್ತೆ ಅಲ್ಲಿಂದ ಹೊರಟುಬಿಟ್ಟು ಹೊರಟು ವಾರಪ್ರಸ್ಥರಾಗಿ ಹೇಳ್ತಾರೆ ಹೆಂಡಂದರಿಗೆ, ನಾನು ಸಂಸಾರ ಮಾಡೋದಿಲ್ಲ ಇಂದ ಮತ್ತೆ ತಪಸ್ ಮುಂದುವರೆಸ್ತೇನೆ ಅಂದರೆ. ಅವ್ರು ಎತ್ತ ಗೊತ್ತೆ ಹೆಣ್ಮಕ್ಳು ಅವರೆಲ್ಲ ಕೂಡ ದೊಡ್ಡ ತುಂಬ ಜ್ಞಾನಿಗಳವರೆಲ್ಲ ಕೂಡ, ಸ್ವಾಮಿ ನೀವು ಹೋದ್ರೆ ಆಗ್ಬಿಡ್ತೇವ, ನಾವು ಜೊತೆಗೆ ಬರ್ತೀವಿ ಅಂತ ಹೇಳಿದ್ರು. ನೀವು ಹೋಗಬೇಡ್ರಿ ಅಲ್ಲಿಲ್ಲ, ನಾವು ಜೊತೆಗೆ ಬರ್ತೀವಿ ಅಂತ ಅವರು ತಪಸ್ಸಿಗೆ ಹೋಗಿಬಿಟ್ರು. ಎಲ್ಲ ಸದ್ಗತಿಗೆ ಹೋದರು ಅಂತ ಹೇಳ್ತಾರೆ. ಸೌಭರಿಗಳ ಕಥೆ ವೇದಾಂತ ಶಾಸ್ತ್ರ ಶ್ರೀಮದ್ ಆಚಾರ್ಯ ಉಪಾಧಿ ಕಂಡರಲ್ಲಿ ಕೋಟ್ ಮಾಡ್ತಾರೆ. ಇದಿಷ್ಟು ಕೂಡ ಹೇಳ್ತಾರೆ, ಒಬ್ಬ ಸೌಭರಿಗಳು 50 ರೂಪಾಯಿ ತೊಗೊಂಡ್ರಲ್ಲ, 50 ಜನ್ಮ ಹುಟ್ಟ ಯೋಗ ಇತ್ತವರಿಗೆ, ಒಂದೇ ಜನ ಬುಷಿ ಹಾಕಿಬಿಟ್ರು ಅಂತ ಹೇಳ್ತಾರೆ. ಉಪವರ್ತದ ಕೇಸ್ ಇದು, 50 ಜನ್ಮದ ಕಥೆ, ಒಂದೇ ಜನ ಬುಷಿ ಹಾಕಿಬಿಟ್ಟಿದ್ದಾರೆ. ಯಾಕೆ? ದಾರಾ ದೇಹಗ ಭೋಗಾರು ಸಂಧಾರಂ ದೇಹಿರೋ ಅನ್ಯಥಾಯಥ. ಇದು ತತ್ವ ಉಪಾಧಿ ಕಂಡರದ ಮಾತು. ಟೀಕಾರ ಎಲ್ಲ ಬರೀತಾರೆ ಅದಕ್ಕೆ. ಸೌಭರ್ಯಗಳ ಎಕ್ಸಾಂಪಲ್ ಕೊಟ್ಟುಬಿಟ್ಟು ಸೌಭರ್ಯದ ಕಥೆ ನೋಡಿದರೆ ಇದು ಭಾಗವತ ಪುರಾಣ ಉಪಯೋಗ ಆಗ್ತದೆ. ಅದ್ವೈತ ಸತ್ಯ ಅಲ್ಲ, ದ್ವೈತ ಸತ್ಯ ಅಂತ ಹೇಳ್ಕೊಡುತ್ತೆ ಅಂತ ಹೇಳ್ತಾರೆ. ದ್ವೈತ ಸತ್ಯ ಇದು, ಒಬ್ಬ ಸೌಭರ್ಯ 50 ರೂಪದಲ್ಲಿ ಎಂಜಾಯ್ ಮಾಡಿದ್ರು. ಒಬ್ಬ ಬ್ರಹ್ಮ ಎಲ್ಲ ಜೀವರಾಗಿಬಿಟ್ಟರೆ ಗತಿಯನಾಗಬೇಕಾಗಿತ್ತು ಅಂತ ಹೇಳ್ತಾರೆ. ನಾವು ಮಾಡೋ ಪಾಪಗಳಲ್ಲಿ ಯಾರಿಗೆ ಹೋಗಬೇಕಾಗುತ್ತೆ? ದೇವರಿಗೆ. ಉಳ್ಳಾಗಡ್ಡೆ ತಿಂದ ದೇವ್ರು ತಿಂದಾಗ ಲೆಕ್ಕ ಇವರಿಗೆಲ್ಲ ಕೂಡ. ಏಕಾಸ್ತಿ ದೇವ್ರಿಗೆ ಪಾಪ, ಎಲ್ಲ ಪಾಪ ದೇವ್ರಿಗೆ ಹೋಗಬೇಕು. ಭದ್ರಾಸ ಅವಳು ಬರೀತಾರೆ, ಎಲ್ಲ ದೇವರಾಗಿಬಿಟ್ಟಿದ್ರೆ ಚಂಡಾಲ ದೂರ್ಖಾತ ಬೈತಾರಲ್ಲ, ದೇವ್ರು ಬೈದಾಗಿರ್ತಿದ್ದು ಗೊತ್ತಾ ಅಂತ ಹೇಳ್ತಾರೆ. ಮಾತು ಉಪಯೋಗಿಸಬಾರ್ದು. ಇದು ಸಿದ್ಧಾರ್ಥ ಸೌಂದರ್ಯಗಳ ಕಥೆ, ವೇದಾಂತ ಶಾಸ್ತ್ರ ಇದೆ. ಇವಿಷ್ಟು ಕೂಡ ಸೂರ್ಯವಂಶದ ರಾಜರಗಳ. ಇದು ಆ್ಯಕ್ಚುಲಿ ಸೌಂದರ್ಯಗಳ ಕಥೆ, ರಾಜರ ಕಥೆ ಅಲ್ಲ, ರಾಜರ ಅಳಿಯರ ಕಥೆ ಅಷ್ಟೇ. ಮಂದಾತ ರಾಜರ ಅಳಿಯರ ಕಥೆ ಅಂತ ಹೇಳ್ತಾ, ಇಂಥ ಮಹಾನುಭಾವರಿಂದ ಕಾಲ ಅದು, ಅಥವಾ ಪುಣ್ಯಾತ್ಮರಿಂದ ಕಾಲ ಅಂತ ತಿಳಿಸ್ತಾರೆ. ಇದಿಷ್ಟು ಒಂದು ಘಟ್ಟ. ಸೂರ್ಯವಂಶದಲ್ಲಿ ನಾವಿನ್ನು ಸ್ಟಾರ್ಟಿಂಗಲ್ಲೂ ಇಲ್ಲ, ತಿಂದಿದ್ದೇವೆ ಅಷ್ಟೇ. ಚಂದ್ರವಂಶ ಬೇರೆ ಆಗಬೇಕು. ನಾಳೆ ಒಂದೇ ದಿವಸ ಇರೋದು. ನಾಳೆ ಸರಿಯಾಗಿ 6:30 ಪ್ರಾರಂಭ ಮಾಡಿ 8:30ವರೆಗೂ ಸೂರ್ಯವಂಶದ ಕಥೆ ನಿಲ್ಲಿಸಿಬಿಟ್ಟು ಚಂದ್ರವಂಶದ ಕಥೆ, ಅಲ್ಲಿ ಎಂತೆ ವೆರೈಟಿಗಳು ಬರ್ತಾ ಹೋಗುತ್ತಾ. ಭಾಗವತದ ಯಾವ ಕಥೆನೂ ನಾವು ಬಿಟ್ಟು ಹೋಗುವ ಅನಿಸೋದಿಲ್ಲ. ಎಲ್ಲೇನು ಚಿಕ್ಕ ಚಿತ್ರ ವಿಚಾರ ಸ್ವೀಟ್ ಪರಿಸಿರ್ತಾರಲ್ಲ, ಯಾವ್ದು ಬಿಡ್ಲಕ್ಕಾಗುತ್ತೆ ಅದರಲ್ಲಿ? ಕೊನೆಗೆ ರುಚಿಯಾರು ನೋಡ್ತಾರೆ ಬಿಡೋದ್ರೆ, ಸ್ವಲ್ಪ ತೀರ ಹೆಚ್ಚಾಗಿಬಿಟ್ಟಾಗ ರುಚಿಯಾರು ನೋಡ್ಬಿಟ್ಬಿಡ್ತಾರೆ. ಅಷ್ಟೇ ಕೆಲಸ ಮಾಡಬೇಕಷ್ಟೇ. ನಾಳೆ ದಿವಸ ನಾವು ಅಲ್ಲಲ್ಲಿ ಸ್ವಲ್ಪ ಕಥೆಗಳನ್ನು ನೋಡ್ತಾ ದೌವಸ್ಕಂದದ ಸಂದೇಶ ಇರೋದು ತಿಳ್ಕೊಳ್ಳೋಣ ಅಂತ ಹೇಳ್ತಾ ದಿದ್ದೆ ಹೇಳಿದಂತೆ ಅಧಿಕ ಭಾಷದ ಪುಸ್ತಕ ದಿದ್ದೆ ತುಂಬಾ ಜನ ಸಿಗಲಿಲ್ಲ, ಕಡಿಮೆ ಆಯಿತು. ಇವತ್ತೆಲ್ಲ ಪುಸ್ತಕ ಸಿಗ್ತಾ ಇದೆ. ಮೊದಲೇ ಹೇಳಿದಂತೆ ದಾರ ತರಬೇಕು, ಉಪಯೋಗಿಸ್ಬೋದು ಅದು. 33 ಅಭೂಪ ಬದಲಾದವುಗಳಲ್ಲಿ ಬಪ್ಪು ಭಾಳ ಕಷ್ಟ, ತರಬೇಕು, ಕರಿಬೇಕು, ಎರಡೋ ಮಾಡಬೇಕು. ಮತ್ತೆ ಇಷ್ಟಾದರೂ ಮಾತಾಡೋದಿಲ್ಲ ಅವೆಲ್ಲ ಕೂಡ, ಅಪೂಪ ಮಾತಾಡೋದಿಲ್ಲ, ಮಾತಾಡಿ ತಗೋತಿದ್ದಿಲ್ಲ ಯಾರು ಕೂಡ. ಹೇಳ್ಕೊಂಡು ಬಂದ್ಬಿಟ್ಟು ಪುಸ್ತಕ ಮಾತಾಡೋದು ಗೊತ್ತಾಯ್ತಾ. ಅಧಿಕ ಭಾಷ ಮಹತ್ವ ಪುಸ್ತಕ ಒಲೆ ಇಟ್ಟುಕೊಳ್ಳಿ ಅಂತ ಹೇಳ್ತಾರೆ. ಕೊನೆ ಪಟ್ಟೆ ಬಿಟ್ಕೊಂಡ್ರೆ ಬೇಡ, ಒಂದು ದಿವಸ ಓದ್ತೀರಿ, ನಮಗೊಂದು ಗೊತ್ತು, ಯಾಲ ಹುಟ್ಟಿದ್ರೆ ಸೊಳ್ಳೆ ಬರೋದಿಲ್ಲ, ಅಷ್ಟು ಗೊತ್ತಾವುದಲ್ಲೋ. ಅಧಿಕ ಭಾಷ ಮಹತ್ವ ಬರೆಯಲಿದ್ರೆ ಬುದ್ಧಿ ದಾರಿ ತಪ್ಪು ಹೋಗೋದಿಲ್ಲ, ಇತ್ತಾರು ಗೊತ್ತಿದ್ರೆ ಸಾಕು. ಅಷ್ಟು ತಿಳ್ಕೊಂಡ್ರು ಕೂಡ ಪುಸ್ತಕ ಒಲೆಯಲ್ಲಿ ಇಟ್ಕೊಳ್ಳಿ, ಇನ್ನೊಬ್ರು ಇಟ್ಕೊಳ್ಳಕ್ಕೆ ಅಂತ ಕೊಡಿ. ನೀವು ಯಾರೋ ಅಪ್ಪಿತೆ ಓದಿ ಬಿಡ್ತಾರೆ, ಕೊಳಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ಅವ್ರು ಸುಮ್ಮನೆ ಇಟ್ಕೊಂಡಿರ್ತಾರೆ, ಬಿಸಾಕ್ಲಿಕ್ಕೆ ತೆಗಿತಾರೆ ಒಂದು ದಿವಸ, ಸುಮ್ಮನೆ ರೋಳಕ್ಕೆ ಶುರು ಮಾಡ್ತಾರೆ, ಓದಿಬಿಡ್ತಾರೆ. ಆಮೇಲೆ ಎಲ್ರಿಗೂ ಹೇಳ್ಬೋದು, ದೊಡ್ಡ ಕ್ರಾಂತಿ ಆಗಿಬಿಡ್ತದೆ ಗೊತ್ತಾಯ್ತಾ. ಪುಸ್ತಕಗಳಿಂದ ಉಳಿಯೋ ಜ್ಞಾನ ಯಾವುದರಿಂದ ಉಳಿಯೋದಿಲ್ಲ. ಪುಸ್ತಕಗಳು ಬಂದೇ ಇರಲೇಬೇಕು. ಬೃಹನ್ನಾರದೀಯ ಪುರಾಣ, ಪದ್ಮ ಪುರಾಣ, ಭವಿಷ್ಯೋತ್ತರ ಪುರಾಣ, ಅಷ್ಟ ಕಡೆ ಒಟ್ಟು 15 ಕಥೆಗಳು ಹೇಳ್ತಾರೆ. ವಿಧವಾದ ತುಂಬ ವಿಧವಾದ ಹೇಳ್ತಾರೆ. ಅದೆಲ್ಲವನ್ನು ಕಲೆಕ್ಟ್ ಮಾಡಿಕೊಟ್ಟಿರೋದ್ರಿಂದ ಅಧಿಕೃತವಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇನ್ನೊಬ್ಬರು ಹೇಳೋದಕ್ಕೆ ಅವಕಾಶ ಸಿಗುತ್ತೆ. ಅದು ಉಪಯೋಗ ಮಾಡಿಕೊಂಡು ತಗೊಳ್ಳೋರು ತಗೊಳ್ಬಹುದು, ಧಾರವಾಡಕ್ಕೆ ತಗೊಳ್ಳೋರು ತಗೊಂಡು ಉಪಯೋಗ ಮಾಡಿಕೊಳ್ಬಹುದು ಅಂತ ಹೇಳ್ತಾ. ನಾಳೆ ಇದ್ದಕ್ಕೆಲ್ಲ ಪುಸ್ತಕ ಇದೆ ವಿಜಯದಾಸರ ಬಗ್ಗೆ, ವಿಸ್ತೃತವಾದ ಪುಸ್ತಕ ಬಂದಿರಲಿಲ್ಲ. ಸಮಗ್ರ ಪರಿಚಯ ವಿಶ್ವ 250 ಪುಟದಲ್ಲಿ ವಿಜಯದಾಸರ ಬಗ್ಗೆ, ಅವರ ಚರಿತ್ರೆ, ಅವರ ಮಹಿಮೆಗಳು. ವಿಜಯದಾಸರ ಮಹಿಮೆಗಳು ಜನ ಕೇಳಿಯೇ ಇಲ್ಲ, ಅದು ಎರಡುಗಳು ಕೇಳಿರ್ತಾರೆ ಅಷ್ಟೇ. 25-30 ಮಹಿಮೆ ಹಾಕಿದೆ ಅದರಲ್ಲಿ. ಎಲ್ಲವೂ ಕೂಡ ಅವರವರದೇ ವಾಕ್ಯಗಳಿಂದ ಅಧಿಕೃತವಾಗಿ ಬರೆದಿರೋ ವಿಚಾರಗಳು. ವಿಜಯದಾಸರ ಕೆಲವರು ದೇವರ ನಾಮ ಸ್ಯಾಂಪಲ್ಗೆ ಅಂತ ಹೇಳಿ ನಿತ್ಯ ಯಾವ ಹೇಳಬೇಕು ಅಂತ ಸೆಲೆಕ್ಟ್ ಮಾಡಿ ಅವ್ರು 10 ಸುಳಾದಿಗಳ ರಾಶಿ ಹಾಕಿ, ತುಂಬ ಉಗಾಭುಗಳ ರಾಶಿ ಹಾಕಿದೆ. ಅವರ ಬಗ್ಗೆ ಇರ್ತಕ್ಕ ಅನೇಕ ಮಾಹಿತಿಗಳು ಒಂದೇ ಕಡೆ ಕಲೆಕ್ಟ್ ಮಾಡಿ ಆ ಪುಸ್ತಕ ತಯಾರಾಗಿದೆ. ತುಂಬ ಜನ ಗೊತ್ತಿಲ್ಲ ಆ ಪುಸ್ತಕ, ಅದು ಸಿಗುತ್ತೆ, ಅದನ್ನು ತಗೊಂಡು ಓದಬಹುದು. ಅವರ ಹರಿಕಥಾ ಸ್ಥಾನಕ್ಕೆ ಕಮಲಾಪತಿ ದಾಸರ ವ್ಯಾಖ್ಯಾನ ಅಂತ ಅವರು, ಅದು ಕನ್ನಡದಲ್ಲಿ ಪ್ರಿಂಟ್ ಆಗಿರಲಿಲ್ಲ, ಆ ದೇವರ ಲಿಪಿಯಲ್ಲಿ ಪ್ರಿಂಟ್ ಆಗಿತ್ತು. 100 ವರ್ಷ, ಸರಿಯಾಗಿ 100 ವರ್ಷದಿಂದ ಪ್ರಿಂಟ್ ಆಗಿತ್ತು, ಕನ್ನಡ ಲಿಪಿಯಲ್ಲಿ ಬಂದಿರಲಿಲ್ಲ. ಫಸ್ಟ್ ಟೈಮ್ ಕನ್ನಡ ಲಿಪಿಯಲ್ಲಿ ಅದು ಶುದ್ಧ ಪಾಠದೊಂದಿಗೆ ಹಾಕಿದೆ. ಕಮಲಾಪತಿ ದಾಸರಿಂದು ತುಂಬ ಕೃತಿಗಳು ಬರೆದಿದ್ದಾರೆ, ಅದೆಲ್ಲ ಒಟ್ಟಿಗೆ ಕೊಟ್ಟಿದೆ. ಸುಳಾದಿ ಬರೆದಿದ್ದಾರೆ, ದೇವರಾಮ ಬರೆದಿದ್ದಾರೆ, ಅವಿಷ್ಟು ಕೂಡ ಸೇರಿಸಿಬಿಟ್ಟು ಸಂಪೂರ್ಣವಾಗಿ ಕಮಲಾಪತಿ ದಾಸರ ಬಗ್ಗೆಯೂ ಆಯಿತು, ಜಗನ್ನಾಥದಾಸರ ಬಗ್ಗೆಯೂ ಆಯಿತು, ಪ್ಲಸ್ ಹರಿಕಥಾಪಸಾರದ ಅರ್ಥ. ಆ ಪುಸ್ತಕವೂ ಸಿಗುತ್ತೆ, ಇತ್ತೀಚೆಗೆ ಬಿಡುಗಡೆಯಾಗಿದೆ. ಕೆಲವು ಸಿಡಿಗಳು ಸಿಗುತ್ತೆ, ಬೇಕಾದರೂ ಉಪಯೋಗ ಮಾಡಿಕೊಳ್ಬೋದು ಅಂತ ಹೇಳ್ತಾ. ನಾಳೆ ಸಾಯಂಕಾಲ 6:30 ಸರಿಯಾಗಿ ಪ್ರವಚನ ಪ್ರಾರಂಭ ಅಂತ ತಿಳಿಸಿ ಇವತ್ತು ಏಕಾದಶಿ ಅಂತ ಎಚ್ಚರ ತಳ್ಳಿದ್ದೆ, ಉಪವಾಸಕ್ಕೆ ಉಪಯೋಗ ಆಗಲಿ ಅಂತ. ನಾಳೆ ಏಕಕಾಲಿಗೆ ಮುಕ್ತಾಯ ಮಾಡ್ತೀರಿ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚವಹಂ ತೇನ ಪ್ರಿಯತಾ ಕಮಲ ಸರೋಮಸ್ಕಂದದ ಮುಕ್ತಾಯ ಭಾಗ, ದಶಮಸ್ಕಂದದ ಆವಿರ್ಭಾವ.
ನಾಳೆಗೆ ಸರಿಯಾಗಿ 6:30 ಉಪನ್ಯಾಸ ಪ್ರಾರಂಭವಾಗುತ್ತೆ. ಉಪನ್ಯಾಸ ಮಂಗಳ ಆದ ಮೇಲೆ ನಮ್ಮ ಗೋಪವಿಜಯ ಪ್ರತಿಷ್ಠಾನದ ವೆಬ್ಸೈಟ್ www.gopavijaya.org ಎನ್ನುವ ಒಂದು ವೆಬ್ಸೈಟ್ ನ ಉದ್ಘಾಟನೆಯನ್ನ ಆಚಾರ್ಯರು ಮಾಡಲಿದ್ದಾರೆ. ಎಲ್ಲರೂ ಸಕಾಲಕ್ಕೆ ಬರಬೇಕು ಅಂತ ವಿಜ್ಞಾಪನೆ ಮಾಡ್ತಾರೆ.
ಪರವಸ್ ಚಾರ್ಜ್ ತಂದೆ ಆಚಾರ್ಯ.